ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನು ಒಡೆಯನಾಗಿರುವಂಥ ಯೇಸು ಕ್ರಿಸ್ತನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ಆ ಥರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ದೇವರು ನಮ್ಮನ್ನ ಜೀವಿತ ಸಿಕ್ಕಿಸಿ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಇವತ್ತಿನ ಪಾಠ ತುಂಬ ಮುಖ್ಯವಾದ ಪಾಠ. ಅದರಿಂದ ಈ ಪಾಠನ ದಯವಿಟ್ಟು ಎಲ್ಲ ನೋಟ್ಸ್ಗಳು ಬರ್ಕೊಳ್ಳಿ. ನಿಮ್ಮ ವಾಕ್ಯಗಳನ್ನು ಬೈಬಲನ್ನು ತೆಗೆದು ನೀವೇನು ಮಾಡಿ ಓದಬೇಕು ಅಂತ ಕೇಳ್ಕೊತೀನಿ. ಅದ್ರ ಮಾತ್ರ ಅಲ್ಲ, ಈ ಒಂದು ಪಾಠದಲ್ಲಿ ನಿಮಗೇನೋ ಡೌಟ್ ಇತ್ತಂದರೆ ಖಂಡಿತವಾಗೂ ನೀವು ಸಂಕೋಚ ಪಡ್ತೀರಾ. ಈ ಪಾಠದ ಅಂತ್ಯದಲ್ಲಿ ನೀವೇನು ಮಾಡಿ, ನೀವು ಕೇಳಿ ಖಂಡಿತವಾಗೂ ನಾವು ಏನು ಮಾಡ್ತೀವಿ ಅದಕ್ಕೆಲ್ಲ ವಾಕ್ಯಗಳ ಮುಖಾಂತರ ಉತ್ತರಗಳನ್ನ ನೋಡೋಣ. ಸರಿ, ಇವತ್ತು ನಾವು ಅಂದರೆ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದು ಅಂತ ನೋಡೋಣ ಅಂತಂದರೆ, ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಏನ್ರಿ ಪವಿತ್ರ ಆತ್ಮ ಬಗ್ಗೆ ನಾವು ಏನು ಮಾಡೋಣ ಇವತ್ತು ಮಾತಾಡ್ಕೊಳ. ಪವಿತ್ರ ಆತ್ಮ ಅಂದರೆ ಏನು, ಸತ್ಯವೇದ ಏನಪ್ಪ ಹೇಳ್ತದೆ ಪವಿತ್ರ ಆತ್ಮ ಬಗ್ಗೆ ಅಂತ ನಾವೇನು ಮಾಡೋಣ, ನಾವು ಓದಕ್ಕೆ ಹೋಗೋಣ ಅಂದ್ರ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಈ ಪವಿತ್ರ ಆತ್ಮ ಬಗ್ಗೆ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ನಮಗೆ ಸತ್ಯವೇದ ಅದರ ನಮಗೆ ಅನೇಕ ವಿಚಾರಗಳನ್ನ ದೇವರು ತಿಳಿಸ್ಕೊಡೋದೆ ಯಾವ್ದ್ರ ಮುಖಾಂತರ ನೋಡ್ತಿದ್ರೆ ಪವಿತ್ರ ಆತ್ಮನ ಮುಖಾಂತರ ನೋಡ್ತೀರಿ ಅದರ. ಸೊ ಆದರೆ ಇವತ್ತು ಜಗತ್ತಲ್ಲಿ ನಡೆಯುವಂಥ ಕೆಲವೊಂದು ವಿಚಾರಗಳು ನೋಡೋದ ಅಂತಂದರೆ ಏನ್ರಿ ಜನರುಗಳು ಒಂಥರ ವಿಚಿತ್ರಗಳ ನೋಡೋದಂದರೆ ಏನಪ್ಪ ಇದಾ ಪವಿತ್ರ ಆತ್ಮ ಅಂತ ನಮ್ಗೇನು ಮಾಡ್ತಾರೆ ಅಲ್ಲಿ ಅನ್ನಿಸ್ತದೆ ಅದರ. ಯಾಕಂದರೆ ನಮಗೆ ಅಪೋಸ್ಟಲ್ ಪೌಲು ಏನಪ್ಪ ಹೇಳ್ತಾರೆ ಅಂದರೆ ಪವಿತ್ರ ಆತ್ಮ ಭರಿತವರಾಗಿರ್ರಿ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಅಂದರೆ ನೋಡಿ ವಾಕ್ಯ ಓದೋಣ, ಎಪ್ಪೆಸ್ರಿಗೆ ಬಂದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ. ದಯವಿಟ್ಟು ಯಾರು ಸಹೋದರ ಸಹೋದರಿಗಳು ಓದ್ತೀರಾ? ಬ್ರದರ್ ಸಿಸ್ಟರ್ಸ್, ಎಫಿಷಿಯನ್ಸ್ 5:18 ಅಂಡ್ 19 ಓದಿ ಜೋಸೆಫ್ ಬ್ರದರ್.
ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಆದ್ದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ.
ನಡೆದುಕೊಳ್ಳಿರಿ ಯಾವಾಗಲೂ 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 ಅಂತ ಹೇಳ್ತಾರೆ. ಪವಿತ್ರ ಆತ್ಮನ ಭರಿತವರಾಗಿ ಸಂಗೀತ ಕೀರ್ತನೆಗಳನ್ನ ಏನ್ರಿ ನೀವು ಅಲ್ವರ. ಆದರೆ ಈ ಹೆಂಗೆ ಪವಿತ್ರ ಆತ್ಮನ ಭರಿತವರಾಗಿರೋದು ಅಲ್ವರ? ಅದೇ ನೋಡ್ಬೇಕ್ರೆ ಏನಪ್ಪಾ ಇಲ್ಲಿ ನೋಡ್ತಿರಲ್ಲ, ಇಲ್ಲಿ ನೋಡಿದ್ರೆ ವಿಡಿಯೋಲಿ ಈ ಥರನ ಪವಿತ್ರ ಆತ್ಮನ ಕ್ರಿಯೆಗಳು ಏನದು ಅಂತ ನಾವು ತಿಳ್ಕೊಳೋಣ. ನೋಡ್ರಿ ದೇವರು ಇದೇ ಪವಿತ್ರ ಆತ್ಮನ ಯಾರಿಗಪ್ಪ ಕೊಟ್ಟರು ಅಂದರೆ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತಿಗೆ ಏನು ಮಾಡ್ರು ಅವರು ಇದೇ ಪವಿತ್ರ ಆತ್ಮನ ಏನು ಮಾಡಿದ್ರು ಕೊಟ್ಟರು ಅಲ್ವರ. ನೋಡ್ರಿ ಇದೇ ಪವಿತ್ರ ಆತ್ಮನ ಯೇಸು ಕ್ರಿಸ್ತನ್ ಕೊಡ್ಬೇಕಾದ್ರೆ ಹೇಗೆ ಕೊಟ್ಟರು ದೇವರು ನೋಡಿ ವಾಕ್ಯ ಓದೋಣ. ಯೋಹಾನ 3:34 ಯೋಹಾನ 3:34 ವಾಕ್ಯ.
ಹೇಗೆಂದರೆ ದೇವರು ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ.
ನೋಡ್ರ ಏನ್ರಿ ದೇವರು ಪವಿತ್ರಾತ್ಮನ ಯೇಸು ಕ್ರಿಸ್ತು ಹೆಂಗಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಅಳತೆ ಮಾಡಿದಿರ ಕೊಟ್ಟವರೇ ಅಂತ ನೋಡ್ತೀರಿ. ಅಂದ್ರೆ ಏನರ್ಥ, ಧಾರಾಳವಾಗಿ ಯೇಸು ಕ್ರಿಸ್ತನಿಗೆ ದೇವರು ಪವಿತ್ರಾತ್ಮ ಏನು ಮಾಡೋರಂತೆ ಕೊಟ್ಟವರಂತೆ ಅಲ್ದ್ರ. ಅಂದರೆ ಯೇಸು ಕ್ರಿಸ್ತನಿಗೆ ಧಾರಾಳವಾಗಿ ಪವಿತ್ರಾತ್ಮ ಕೊಟ್ಟವ್ರೆ ಅಂತಂದ್ರೆ ಅಳ್ತನೇ ಇಲ್ಲ ರೀ, ಫುಲ್ ಮೆಷರು ಅದರ ಪರಿಪೂರ್ಣವಾಗಿ ಅದರ ಪೂರ್ತಿಯಾಗಿ ಏನು ಮಾಡೋರು ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಏನು ಮಾಡೋರು ಪವಿತ್ರಾತ್ಮ ಏನು ಮಾಡೋರೆ ಕೊಟ್ಟವ್ರೆ. ಅಂದರೆ ಯೇಸು ಕ್ರಿಸ್ತನಿಗೆ ಏನು ಇರಲಿಲ್ವಾ, ದೇವರು ಪವಿತ್ರಾತ್ಮ ಇವ್ರಿಗೆ ಕೊಡಬೇಕಾಗಿತ್ತಾ ಅಲ್ವರ. ಅಂದರೆ ಯಾರು ಗ್ರೇಟು ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತನೇ ನಮ್ಮ ರಕ್ಷಕ, ನಮ್ಮ ಕರ್ತನು, ನಮ್ಮ ಕುರುಬನು, ನಮ್ಮ ಒಡೆಯನು ಅಲ್ವರ. ಹಂಗಾರೆ ಅವ್ರಿಗೆ ಪವಿತ್ರಾತ್ಮ ಬರಬೇಕಾಗಿತ್ತಾ, ಅದನ್ನ ಏನ್ರಿ ದಯ ಪಾಲಿಸ್ಬೇಕಾಗಿತ್ತಾ, ಅಳ್ತೆ ಇಲ್ದಿರಾ ಅದರ. ಇನ್ನೊಂದು ವಾಕ್ಯ ಓದನ ಏನ್ರಿ, ನಮ್ಮ ಕರ್ತನು ಏನು ಹೇಳ್ತಾರೆ ಈ ಪವಿತ್ರಾತ್ಮ ಬಗ್ಗೆ, ಮತ್ತೆ 12:32 ಓದಿ. ಓದ್ತೀರಾ? Matthew 12:32 ಗೋಪಾಲ ಬ್ರದರ್. ಮೋಹನ್ ಬ್ರದರ್ ಓದಿ.
ಆ ಬ್ರದರ್ 32 ಬ್ರದರ್.
ಎಸ್, ಮ್ಯಾಥ್ಯೂ 12:32.
ಯಾವನಾದರೂ ಮನುಷ್ಯಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಹೇದಲ್ಲೇ ಆಗಲಿ ಪರದಲ್ಲೇ ಆಗಲಿ ಕ್ಷಮಿಸಲ್ಪಡುವುದಿಲ್ಲ.
ನೋಡ್ರ ಇಲ್ಲಿ ಏನ್ ಹೇಳ್ತಾರೆ, ಮನುಷ್ಯಕ್ಕೆ ಬರೋದಕ್ಕೆ ಮಾತಾಡ್ಬಿಟ್ರಪ್ಪ, ಅವ್ರ ವಿರುದ್ಧವಾಗಿ ಏನ್ ಮಾತಾಡೋದು ದೇವ್ರು ಕ್ಷಮಿಸ್ಬಿಡ್ತಾರಂತೆ. ಅಂದ್ರೆ ಆದ್ರೆ ಪವಿತ್ರಾತ್ಮನ ವಿರುದ್ಧವಾಗಿ ಮಾತಾಡ್ಬಿಟ್ರೆ ದೇವ್ರು ಯಾವತ್ತೂ ಕ್ಷಮಿಸಲ್ವಂತೆ. ಹಂಗ್ರೆ ಈ ವಾಕ್ಯದಲ್ಲಿ ನೋಡ್ದ ಅಂತಂದ್ರೆ ಯೇಸು ಕ್ರಿಸ್ತನ್ ಏನೋ ಪವರ್ ಇಲ್ಲಪ್ಪ. ಏನ್ರಿ ಪವರ್ ಇದೆ, ಏನು ಪವರ್ ಇದೆ ಅಂತ ಆತ ತಿಂಕ್ ಮಾಡ್ಬಿಡಿ. ಅನೇನ್ರಿ ಅವ್ರಕ್ಕಿಂತ ಪವರ್ಫುಲ್ಲು, ಅವ್ರಕ್ಕಿಂತ ಶಕ್ತಿಶಾಲಿ ಯಾರಪ್ಪ ಅಂತ ನೋಡ್ತೀರಿ ಅಂದ್ರೆ ಪವಿತ್ರಾತ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಏನ್ ಹೇಳ್ತಾರೆ, ಕ್ರೈಸ್ತ ಹೇಳ್ತಾ ಇದಾರ್ರಿ, ಏನ್ ಬೇಕಾದ್ರೂ ತಪ್ಪು ಮಾಡ್ಬಿಡಿ ಕ್ಷಮಿಸ್ಬಿಡ್ತಾರೆ. ಪವಿತ್ರಾತ್ಮ ವಿರುದ್ಧವಾಗಿ ತಪ್ಪು ಮಾಡ್ಬಿಟ್ರೆ ದೇವ್ರು ಏನ್ ಮಾಡಲ್ಲ, ಯಾವತ್ತೂ ಏನ್ ಮಾಡಕ್ ಹೋಗಲ್ಲ, ಕ್ಷಮಿಸೋದಿಕ್ಕೆ ಹೋಗಲ್ಲ ಅಂತ ಅಂದ್ರ. ಆ ನೋಡಿ ಯೇಸು ಕ್ರಿಸ್ತು ಇನ್ನೊಂದು ಮಾತು ಕೂಡ ಹೇಳ್ತಾರೆ ಪವಿತ್ರಾತ್ಮನ ಬಗ್ಗೆ. ಎಲ್ಲಿ? ಯೋಹಾನ 16:14 ವಾಕ್ಯ ಓದಿ. John 16:14. ಓದಿ ರಮ್ಯಾ ಸಿಸ್ಟರ್.
ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು.
ನೋಡ್ರ ಪವಿತ್ರಾತ್ಮ ಏನಪ್ಪ ಮಾಡ್ತಾರೆ ಅಂದ್ರೆ ನನ್ನೊಳಗಿಂದ ತಗೊಂಡು ತಿಳಿಸ್ತಾರಂತೆ. ಹಂಗೆ ಪವಿತ್ರಾತ್ಮ ಯೇಸು ಕ್ರಿಸ್ತಗಿಂತ ಪವರ್ಫುಲ್ ಅಲ್ವಾ? ಏ ಅವ್ರಿಗೆಲ್ಲ ಗೊತ್ತಲ್ವಾ ಅಲ್ವರ? ಇಲ್ಲಿ ಏನು ಹೇಳ್ತಾರೆ, ಹಂಗ್ ಮಾಡಲ್ವಂತೆ ಅವರು ಯೇಸು ಕ್ರಿಸ್ತರಿಂದ ಪಡ್ಕೊಂಡು ಅವ್ರು ಏನು ಮಾಡ್ತಾರಂತೆ ರೀ, ಅವರು ತಿಳಿಸ್ತಾರಂತೆ. ಹಂಗಾರೆ ನೀವು ಹೇಳ್ರಿ, ಯಾವ್ದು ಪವರ್ಫುಲ್ಲಾ, ಯೇಸು ಕ್ರಿಸ್ತ ಪವರ್ಫುಲ್ಲಾ ಅಥವಾ ಏನ್ರಿ ಪವಿತ್ರಾತ್ಮ ಪವರ್ಫುಲ್ಲಾ ಅಲ್ವರ? ನೋಡ್ರಿ ಇನ್ನೊಂದು ವಾಕ್ಯ ಕೂಡ ನಾವು ಏನು ಮಾಡೋಣ ನೋಡೋಣ ಅಲ್ವರ. ಏನಂತಂದ್ರೆ ಮತ್ತೆ 3:16 ನೋಡ್ರಿ ಏನಾಯ್ತಂತೆ, ಯೇಸು ಕ್ರಿಸ್ತ ಪವಿತ್ರಾತ್ಮ ಬರೀತಾರ ಅದು ಏನಾಯ್ತಂತೆ. Matthew 3:16. ಜೇಕಬ್ ಅದರ್ ಓದ್ಬೋದಾ? ಓದಿ ಓದರ್ ಓದಿ.
ಏಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು, ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು.
ನೋಡ್ದ ಯೇಸು ಕ್ರಿಸ್ತು ಸ್ನಾನ ಮಾಡಿಕೊಂಡು ನೀರಿನ ಬಂದ ತಕ್ಷಣ ಪವಿತ್ರಾತ್ಮ ಅವ್ರ ಮೇಲೆ ನಿಂಬಂತೆ, ಪಾರ್ವಳದ ರೂಪದಲ್ಲಿ ಬಂತಂತೆ ಅಲ್ವರ? ಹಂಗಾರೆ ಪವಿತ್ರಾತ್ಮನೇನು ಏನ್ರಿ ಇಲ್ಲಿ ಏನು ಮಾಡ್ತಾರೆ, ಪಾರ್ವಾಳ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ, ಏನ್ರಿ ಪಾರ್ವಾಳ ಪಾರ್ವಾಳ ಹಾಕೊಂತಾರೆ ನೋಡಿ ಕ್ರಿಶ್ಚಿಯನ್ಸ್ಗಳು. ಅವ್ರು ಏನಕ್ಕೆ ಪಾರ್ವಾಳ ಏನ್ರಿ, ಹೋಲಿ ಸ್ಪಿರಿಟ್. ಯಾಕಂದರೆ ಜೀಸಸ್ ಬ್ಯಾಪ್ಟಿಸಮ್ ತೊಗೊಂಡ್ಬೇಕಾದ್ರೆ ಏನು ಬಂತಲ್ಲಿ, ಪಾರ್ವಾಳ ಬಂತು. ಇವಾಗ ನೀವೆಲ್ಲ ಬ್ಯಾಪ್ಟಿಸಮ್ ತೊಗೊಂಡಿದ್ದೀರಾ, ತೊಗೊಂಡಿದ್ದೀರ ಇಲ್ಲ ನೀವೆಲ್ಲರೂ ಬ್ಯಾಪ್ಟಿಸಮ್
ತಕೊಂಡಿದ್ದೀವಿ ಫಸ್ಟ್.
ತಗೊಂಡಿದ್ದೀರಿ, ಅವಾಗ ನಿಮ್ಗೇನು ಬಂತು, ಪಾರ್ವಾಳ ಬಂತಾ?
ಬಂದಿಲ್ಲ ಬ್ರದರ್.
ಹಾಂ ಪಾರ್ವಳನ ಬಂದಿಲ್ಲ, ಕಾಗೆನೂ ಬಂದಿರಲ್ಲ ಅಲ್ವರ?
ಹೌದು ಸರ್.
ಯಾಕೆ ಅಲ್ವರ ನೋಡೋಣ ಅಲ್ವರ. ನೋಡಿ ಇದೇ ಥರ ಅಪೊಸ್ತಲ ಕೃತ್ಯಗಳು 2:3 ವಾಕ್ಯ ಓದಿ ದಯವಿಟ್ಟು. ಅಪೊಸ್ತಲ ಕೃತ್ಯಗಳು 2:3.
ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಗಳು ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು.
ನೋಡ್ರ ಏನ್ರಿ ಒಬ್ಬೊಬ್ಬರ ಮೇಲೆ ಏನಂತಾರೆ, ಉರಿಯುವಂತ ನಾಲ್ಗೆ ಥರ ಕೂತ್ಕೊಂಡವು ಅಂತಾರ. ಏನು ಬೆಂಕಿ ಬಂದು ಕೂತ್ಬಿಡ್ತಾ, ಎಷ್ಟೋ ಜನ ಏನ್ಬಿಡ್ತಾರೆ ಬೆಂಕಿನೇ ಬಂದ್ಬಿಡ್ತಾ. ಅದಕ್ಕೆ ಬೆಂಕಿ ಏನ್ರಿ ಪವಿತ್ರಾತ್ಮ ಫಯರ್ 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 ಹೋಲಿ ಸ್ಪಿರಿಟ್ ಫಯರ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ಲರ. ಸರಿ ಯೋಚನೆ ಮಾಡಿರ್ತೀನಿ, ಇದೇ ಥರ ಇಲ್ಲಿ ಫೋಟೋ ನೋಡ್ತಾ ಇರ್ತಾರ ಏನ್ರಿ ಬೆಂಕಿ ಬಂದು ತಲೆ ಮೇಲೆ ಕೂತ್ಕೊಂಡ್ರೆ ತಲೆ ಏನಾಯ್ತದೆ, ಸುಟ್ಟೋಗಲ್ವಾ? ಅಂದರೆ ಇಲ್ಲಿ ಯಾಕೆ ಹಂಗೆ ಹೇಳಿದ್ದಾರೆ ನೋಡಿ, ಇನ್ನೊಂದು ವಾಕ್ಯ ಕೂಡ ಓದೋಣ. Yohana 7:39 ವಾಕ್ಯ ಓದಿ ದಯವಿಟ್ಟು. John 7:39.
ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೆ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ.
ಅಲ್ವರ ಒಂದು ವಾಕ್ಯ ಮೇಲೆ ಏನು ಓದಿದ್ರು, 38 ಕೂಡ ಓದಿದ್ರು.
ಓಕೆ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು.
ನೋಡ್ರ ಯಾರು ನನ್ನ ನಂಬ್ತಾರೋ ಅವರ ಒಳಗಿಂದ ಜೀವಕರವಾದಂತ ಒಂದು ಬುಗ್ಗೆಗಳೇನಾಗ್ತದೆ ಹರಿತದೆ ಅಂತ ಹೇಳ್ತಾರೆ. ಯೇಸುಕ್ರಿಸ್ತ ಇದು ಯಾವ್ದ್ರ ಬಗ್ಗೆ ಹೇಳಿದ್ರು ಅಂತ ನೋಡ್ತೀವಿ ಅಂತಂದ್ರೆ, ತನ್ನ ನಂಬಿದವರ ಮುಖಾಂತರ ಪವಿತ್ರಾತ್ಮ ಬರೋದ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇರೋದು ಅಂತ ಏನ್ ಮಾಡ್ತಾರೆ ವಾಕ್ಯ ನೋಡ್ತೀರಿ ಅಂದ್ರೆ, ಹಂಗಾದ್ರೆ ಇಲ್ಲಿ ಪವಿತ್ರಾತ್ಮನ ಏನಂತ ಹೇಳ್ತಾರೆ ನೀರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅವಾಗ ಏನ್ ನೋಡಿದ್ರಿ, ಬೆಂಕಿ ಅಂತ ನೋಡಿದ್ರಿ, ಅದಕ್ಕಿಂತ ಮುಂಚೆ ನೋಡಿದ್ರಿ ಪಾರ್ವಳ ಅಂತ ನೋಡಿದ್ರಿ ಅಂದ್ರ. ಇವಾಗ ಇನ್ನೊಂದು ವಾಕ್ಯ ಓದೋಣ ಇಲ್ಲಿ, ಯೋಹಾನ 6ನೇ ಅಧ್ಯಾಯ 63ನೇ ವಾಕ್ಯ, ಎಲ್ಲ ಚೆನ್ನಾಗಿ ಗಮನಿಸಿ. ಅಂದ್ರೆ ನೋಡಿ, ಪವಿತ್ರಾತ್ಮನ ಯಾವ್ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಪವಿತ್ರಾತ್ಮದಲ್ಲಿ ಭರಿತವರಾಗಿದ್ರಿ ಅಂತ ಮೊದಲನೇ ವಾಕ್ಯ ನೋಡಿದ್ರಿ ಅಂದ್ರೆ, ನೋಡ್ಬಿಟ್ಟು ಏನಂತ ನೋಡಿದ್ರಿ ಇವಾಗ, ಆ ಪವಿತ್ರಾತ್ಮ ಬಂದ್ಬಿಟ್ಟು ಏನ್ರಿ ಯೇಸು ಕ್ರಿಸ್ತಕ್ಕಿಂತ ಪವರ್ಫುಲ್ ಅಂತೆ. ಏನ್ ಬೇಕಾ ತಪ್ಪು ಮಾಡಿ ಕ್ಷಮಿಸ್ಬಿಡ್ತಾರೆ, ಅದೇ ಪವಿತ್ರಾತ್ಮ ವಿರುದ್ಧವಾಗಿ ಮಾಡಿದ್ರೆ ದೇವರು ಕ್ಷಮಿಸೋದೇ ಇಲ್ಲ ಅಂತ ನೋಡಿದ್ರಿ. ಆಮೇಲೆ ಏನ್ ನೋಡಿದ್ರಿ, ಏನ್ರಿ ಒಂದು ಪಾರ್ವಡದ ರೀತಿಯಲ್ಲಿ, ಬೆಂಕಿಯ ರೀತಿಯಲ್ಲಿ, ಬೆಂಕಿಯ ನಾಲಿಗೆಯ ರೀತಿಯಲ್ಲಿ ಅಲ್ದರ ನೀರಿನ ರೀತಿಯಲ್ಲಿ. ಇವಾಗ ನೋಡಿದ್ದೀನಿ ಯೋಹಾನ 6:63ರಲ್ಲಿ ಕ್ರೈಸ್ತ ಏನ್ ಹೇಳ್ತಾರೆ,
ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ.
ನೋಡ್ರ ನಾನ್ ಮಾತಾಡೋಂತ ಒಂದು ಮಾತುಗಳೇನಾಗಿಂತೆ ಆತ್ಮವು ಜೀವವಾಗಿದೆ ಅಂತ ಹೇಳ್ತಾರೆ. ನಾನ್ ಮಾತಾಡೋಂತ ಮಾತು ಯೇಸು ಕ್ರಿಸ್ತನ್ ಮಾತು ಹೆಂಗಪ್ಪ ಇದೆ ಅಂತಂದ್ರೆ, ಏನ್ರಿ ಸ್ಪಿರಿಟ್ ಆಗಿದೆ, ಹೋಲಿ ಸ್ಪಿರಿಟ್ ಆಗಿದೆ ಅಂತ ಹೇಳ್ತಾರೆ. ಹಾ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತ ಮಾತು ಹೋಲಿ ಸ್ಪಿರಿಟಾ ಅಲ್ವರ. ಇಲ್ಲಿ ವಾಕ್ಯದಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾ ಇದಾರೆ, ಹೌದಪ್ಪ ನಾನ್ ಮಾತಾಡೋಂತ ಮಾತೇನಾಗಿದೆ ನಿಮ್ಗೆ ಆತ್ಮವಾಗಿದೆ ಜೀವವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಅನ್ಸಿದ್ರೆ ಹೆಂಗ ಗೊತ್ತ ಮಾಡ್ತಾರೆ ಶಿಷ್ಯನಿಗಳಿಗೆ, ತಗೊಳ್ಳಿ ಈಗೋ ಪವಿತ್ರಾತ್ಮನ ಸ್ವೀಕಾರ ಮಾಡಿ ಉಫ್ ಅಂತ ಏನ್ ಮಾಡ್ತಾರೆ ಓದ್ತಾರೆ. ನೋಡಿ ಓದೋಣ ಬೇಕಾರೆ ಯೋಹಾನ 20ನೇ ಅಧ್ಯಾಯ 22ನೇ ವಾಕ್ಯ, ಜಾನ್ ಚಾಪ್ಟರ್ 20:22.
ಇದನ್ನು ಕೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳ ಉಳಿಯುತ್ತವೆ ಎಂದನು.
ನೋಡ್ರ ಏನಂತಾರೆ, ಊದ್ಬಿಟ್ಟು ತಗೊಳ್ಳಿ ಪವಿತ್ರಾತ್ಮ ಏನ್ ಮಾಡಿದ್ರಿ ಸ್ವೀಕರಿಸಿ ಅಂತ ಹೇಳೋದು ನೋಡ್ತೀನಿ ಅಂದ್ರೆ, ಹಂಗಾದ್ರೆ ಉಫ್ ಅಂತ ಗಾಳಿ ಊದ್ಬಿಡ್ತಾರೆ ಅದರ. ನಮಗೆ ಯಾರ ಗಾಳಿ ಊದವ್ರ ಯೋಚನೆ ಮಾಡಿದ್ರೆ, ಗಾಳಿ ಉಫ್ ಅಂತ ಊದ್ಬಿಡೋದು ಪವಿತ್ರಾತ್ಮನ ಇದರಿಂದ ಬರಿತವರಾಗಿರ್ಬೇಕಾ ನೋಡ್ಬೇಕಾರೆ. ಎಫೆಸ ಪತ್ರಿಕೆಯಲ್ಲಿ ಪವಿತ್ರಾತ್ಮ ಬರಿತವಾಗಿಂದ ಅರ್ಥ ಏನಪ್ಪ, ಯಾವ್ದ್ರಲ್ಲಿ ಬರಿತವರಾಗಿರ್ಬೇಕು ಇವಾಗ ಯೋಚನೆ ಮಾಡಿರ್ತೀರಿ ಅದರ. ಹಾ ಇಷ್ಟೊಂದು ಐತೆ, ಪಾರವಾಳದಿಂದ ಬರಿತವರಾಗಿರ್ಬೇಕಾ, ಅಗ್ನಿಯಿಂದ ಬರಿತವರಾಗಿರ್ಬೇಕಾ, ಜಲದಿಂದ ಬರಿತವರಾಗಿರ್ಬೇಕಾ, ಇಲ್ಲ ಗಾಳಿಯಿಂದ ಬರಿತವರಾಗಿರ್ಬೇಕಾ, ಇಲ್ಲ ಅವ್ರ ಮಾತಿಂದ ಬರಿತವರಾಗಿರ್ಬೇಕಾ. ಹಂಗಾದ್ರೆ ಪವಿತ್ರ ಆತ್ಮ ಅಂದ್ರೆ ಏನು ಅದರ? ಅದಕ್ಕೆ ನಾವು ಪವಿತ್ರ ಆತ್ಮ ಬಗ್ಗೆ ತಿಳ್ಕೊಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಏನಪ್ಪ ಅಭಿಪ್ರಾಯ ಅಂದ್ರೆ, ಪವಿತ್ರ ಆತ್ಮ ಅಂದ್ರೆ ಒಂದು ಕಾನ್ಸೆಪ್ಟ್ ಏನಾಗಿದೆ ಮೈಂಡಲ್ಲಿ ಇದೆ ಎಲ್ಲರಿಗೂ ಇದೆ, ಕ್ರಿಶ್ಚಿಯನ್ಸ್ಗಳಿಗೆ ಅದು ಯಾರೇ ಆಗಲಿ ಅದರ, ಎಲ್ಲ ಕ್ರೈಸ್ತವರಿಗೂ ಪವಿತ್ರ ಆತ್ಮನ ಏನಾಗಿದೆ ಒಂದು ಒಂದು ಥಾಟ್, ಒಂದು ಆಲೋಚನೆ ಏನಾಗಿದೆ ಏನ್ರಿ ಅವ್ರಿಗೆ ಬೈಬಲ್ ಬರ್ತಾರೆ ಅದರ. ಇವನ್ ನಿಮಗೂ ಕೂಡ ನಾನು ಪವಿತ್ರ ಆತ್ಮ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನಾಗ್ತದೆ ಒಂದು ಆಲೋಚನೆ, ಓ ಪವಿತ್ರ ಆತ್ಮನ ಹಿಂಗಿರ್ತಾರಪ್ಪ ಈ ಥರ ಇರಬೇಕು ಅದು ಪವಿತ್ರ ಆತ್ಮ ಅಂತ ನಾನು ಆಲೋಚನೆ. ಇದೇ ಥರ ಏನ್ರಿ ಪವಿತ್ರ ಆತ್ಮ ಅಂತಂದ್ರೆ ಕೆಲವು ಜನಕ್ಕೆ ಏನಪ್ಪ ಅಭಿಪ್ರಾಯ ಅಂತಂದ್ರೆ ಅದು ಒಂದು ವ್ಯಕ್ತಿ ಅಂತ ಏನ್ರಿ ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ ಕೆಲವೊಂದು ವಾಕ್ಯಗಳು ಆ ಥರ ಇದೆ. ಆ ವಾಕ್ಯ ಓದೋಣ, ಜಾನ್ 16:13, ಯೋಹಾನ 16ನೇ ಅಧ್ಯಾಯ 13ನೇ ವಾಕ್ಯ ಓದಿ.
ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು.
ನೋಡ್ರಿ
ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು.
ವೆರಿ ಗುಡ್. ಹಂಗೆ 14ನೇ ವಾಕ್ಯ ಏನಬಹುದು 14 ತೋರಿಸ್ತೆ.
ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು.
ನೋಡ್ರ ಸತ್ಯದ ಆತ್ಮನೂ ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಸಕಲ ಸತ್ಯಗಳಿಗೆ ಏನ್ ಮಾಡ್ತಾನಲ್ಲಿ ಸೇರಿಸುವನು ಅದರ. ಅವನು ತನ್ನಷ್ಟಕ್ಕೆ ತಾನೇ ಏನ್ ಮಾಡಲ್ಲ, ಮಾತಾಡೋದಿಲ್ಲ, ನನ್ನಲ್ಲಿ ತಗೊಂಡು ಏನ್ ಮಾಡ್ತಾನೆ ಅವನು ಮಾತಾಡ್ತಾನೆ, ನನ್ನನ್ನು ಮಹಿಮೆ ಪಡಿಸುವನು ಅವನು ಅಂತ ಏನ್ ಮಾಡ್ತಾರಲ್ಲಿ ಹೇಳ್ತಾನೆ. ಅದಕ್ಕೆ ಪವಿತ್ರಾತ್ಮನ ಏನ್ರಿ ಒಂದು ವ್ಯಕ್ತಿ. ಯೇಸು ನೀವೇ ಯೋಚನೆ ಮಾಡ್ರಿ, ಪವಿತ್ರಾತ್ಮ ಒಂದು ವ್ಯಕ್ತಿ ಆಗಿರ್ಬೇಕು ಯೇಸು ಕ್ರಿಸ್ತ ಏನಕ್ಕೆ ಪರವಾಗಿ ಕೇಳಿದ್ರು? ಯೇಸು ಕ್ರಿಸ್ತ ಏನಕ್ಕೆ ಏನು ಅಗ್ನಿಮಯವಾದಂಥ ನಾಲಿಗೆ ಕೇಳಿದ್ರು, ಏನಕ್ಕೆ ಜೀವಕರವಂಥ ಜಲಕ್ಕೆ ಕೇಳಿದ್ರು, ಏನಕ್ಕೆ ತನ್ನ ವಾಕ್ಯ ತನ್ನ ಪದಗಳು ತನ್ನ ಮಾತುಗಳು ಕೇಳಿದ್ರು, ಏನಕ್ಕೆ ಉಸಿರು ಕೇಳಿದ್ರು ಅಲ್ವರಾ? ಅದಕ್ಕೆ ನಾವು ಇದ್ರ ಬಗ್ಗೆ ಏನ್ರಿ ಸ್ಟಡಿ ಮಾಡ್ಬೇಕ್ರಿ. ಅಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ, ಏನ್ರಿ ಬೈಬಲಲ್ಲಿ ಇದೇ ಥರ ಎಷ್ಟೋ ಒಂದು ಪದಗಳನ್ನ ಬಳಕೆ ಏನು ಮಾಡಿದ್ದಾರೆ ಬೈಬಲ್ನಲ್ಲಿ ಮಾಡಿದ್ದಾರೆ ಅಲ್ವರ? ಯಾವ ರೀತಿ ಬಳಕೆ ಮಾಡಿದ್ದಾರೆ? ಇವಾಗ ಅಲ್ಲಿ ಏನಂತ ನೋಡಿದ್ರೆ ಪವಿತ್ರಾತ್ಮನು ಅಂತ ಏನು ಮಾಡಿದೆ ನಾವು ನೋಡಿದ್ರಿ. ಅದರ ಅವನು ಅಂದರೆ ಏನ್ರಿ ಒಂದು ವ್ಯಕ್ತಿ ಅಂತ ನಾವು ಹೋಲಿಕೆ ಮಾಡೋದು ನಾವು ಅಲ್ಲಿ ವಾಕ್ಯನ ಓದಿದ್ರಿ. ಇದೇ ರೀತಿ ಬೈಬಲ್ನಲ್ಲಿ ಸೂರ್ಯನಿಗೆ ಏನು ಹೇಳ್ತಾರೆ ಗೊತ್ತಾ? ಅವನು ಅಂತ ಹೇಳ್ತಾರೆ ನೋಡ್ರಿ. ಹೇಳ್ತೀನಿ ಎಲ್ಲಿ ಹೇಳ್ತಾರೆ, ಪ್ರಸಂಗಿಯಲ್ಲಿ 1ನೇ ಅಧ್ಯಾಯ 5ನೇ ವಾಕ್ಯ, ಪ್ರಸಂಗಿ 1:5. ಜೇಕಬ್ ಬದರ್ ಓದ್ ಬೋದ ಬದರ್ ಜೇಕಬ್ ಬದರ್ ಲೈನ್ ಇದ್ದೀರಾ?
ಸ್ವಲ್ಪ ಹೊರಗಡೆ ಇದ್ದೀನಿ,
ಹೌದಾ?
ಕೇಳಿಸ್ಕೊಳ್ತಾ ಇದ್ದೀನಿ ನಾನು.
ಓಕೆ ಓಕೆ ಓಕೆ. ಬೇರೆ ಯಾರು ಬ್ರದರ್ಸ್ ಸಿಸ್ಟರ್ಸ್ ಓದ್ಬೋದಾ? ರಾಜೇಂದ್ರ ಗೌಡ ಬದರ್ ಮತ್ತೆ ವರುಣ್ ಬದರ್ ಓದ್ರಿ, ಯಾರು ಓದಿ? ಜೋಸೆಫ್ ಬದರ್ ಓದಿ.
ಸೂರ್ಯನು ಏರುವನು, ಸೂರ್ಯನು ಇಳಿಯುವನು, ಹೊರಟ ಸ್ಥಾನಕ್ಕೆ ಹಸುರಸುರಾಗಿ ತಿರುಗಿ ಓಡುವನು.
ನೋಡ್ರ ಸೂರ್ಯನು ಏರುವನು, ಸೂರ್ಯನ ಏನ್ರಿ ಇಳಿಯುವನು, ಹಸುರಸುರಾಗಿ ಏನ್ ಮಾಡ್ತಂತೆ ತಿರುಗಿ ಓಡುವನು ಅಲ್ವರ? ಇಲ್ಲಿ ಸೂರ್ಯನು ಅವನು ಏರುವನು ಇಳಿಯುವನು ಅಂತ ಅಂದ್ಬಿಟ್ರು. ಹಂಗಾರೆ ಸೂರ್ಯ ಏನ್ರಿ ಗಂಡ ಹೆಣ್ಣ ಹೇಳ್ರಿ? ಸೂರ್ಯ ಇವಾಗ ಒಂದು ವ್ಯಕ್ತಿನಾ ಹೇಳ್ರಿ? ಇವಾಗ ಸೂರ್ಯನಿಗೆ ಅವನು ಅಂತ ಹೇಳ್ಬಿಟ್ರಿ ಇಲ್ಲಿ ವಾಕ್ಯದಲ್ಲಿ, ಹಂಗಂತಂದ್ಬಿಟ್ಟು ಸೂರ್ಯ ವ್ಯಕ್ತಿನಾ
ಇಲ್ಲ ಬರಲ್ಲ ಇಲ್ಲ.
ಅಲ್ವರ? ಇಲ್ಲ ಅಲ್ವರ? ಮತ್ತೆ ಏನಕ್ಕೆ ಅವನಿಗೂ ಹೇಳಿದ್ರು ಅಲ್ವರ? ನೋಡೋಣ ಅಂತೀನಿ. ಇನ್ನೊಂದು ವಾಕ್ಯ ಓದೋಣ ಎಲ್ಲಪ್ಪ ಅಂದರೆ ಮತ್ತೆಯ 23:27 ಓದಿ. ಮತ್ತೆಯಲ್ಲಿ 23ನೇ ಅಧ್ಯಾಯ 37ನೇ ವಾಕ್ಯ ಓದಿ.
ಅಯ್ಯೋ, ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ
ನೋ
ಹಚ್ಚಿದ
ನೋ
ಸಮ
ಬ್ರದರ್, Matthew 23:37 ಬ್ರದರ್.
ಯೆರೂಸಲೇಮೇ ಯೆರೂಸಲೇಮೇ
ಯೆರೂಸಲೇಮೇ ಓದಿ ಓದಿ ಸಿಸ್ಟರ್ ಓದಿ.
ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವನನ್ನು ಕಲ್ಲೆಸೆದು ಕೊಳ್ಳುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕುಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕುಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು.
ನೋಡೋಣ.
ನೋಡಿರಿ,
ಹಾ ನೋಡಿರಿ. ಹಾ
ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ.
ನೋಡ್ರ, ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳನ್ನು ಪ್ರಾಣ ತೆಗೆಯುವಳೆ. ಓಹೋ, ಯೆರೂಸಲೇಮು ಯಾರಂತೆ? ಅವಳು ಅವಳು ಪ್ರವಾದಿಗಳನ್ನ ಏನ್ ಮಾಡ್ತಾರಂತೆ, ಪ್ರಾಣ ತೆಗಿಯೋಳಂತೀರಿ ಏನ್ರಿ? ಯಾರು ಯೆರೂಸಲೇಮು? ಹಾಗೆ ಯೆರೂಸಲೇಮು ಏನ್ರಿ ಗಂಡ ಹೆಣ್ಣ? ಅದು ಒಂದು ವ್ಯಕ್ತಿನಾ ಹೇಳ್ರಿ? ಯೆರೂಸಲೇಮು ಅವಳು ಎಲ್ಲಾರು ಪ್ರಾಣ ಏನ್ ಮಾಡ್ತಾಳಂತೆ, ತೆಗಿತಾಳಂತೆ ಅವಳು ಅಲ್ವರ? ಹಂಗಾರೆ ಯೆರೂಸಲೇಮು ಏನ್ರಿ ಒಂದು ವ್ಯಕ್ತಿನಾ? ವ್ಯಕ್ತಿ ಆಗೋಯ್ತಾ? ಹಾ ವ್ಯವಸ್ಥೆ ಮಾಡ್ರಿ ನೀವೇ ಅಂತೀರಿ ಅಲ್ವರ? ಸರಿ ಇನ್ನೊಂದು ವಾಕ್ಯ ಓದೋಣ ಎಲ್ಲಿ ಅಂತಂದ್ರೆ 1ನೇ ಕುರಂಥ 13:5 ಓದಿ. 1ನೇ ಕುರಂಥ 13:5 ಓದಿ ವರುಂಬುದರ್.
ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ.
ನೋಡೋಣ ಏನ್ರಿ ಇದು ಪ್ರೀತಿ ಬಗ್ಗೆ ಹೇಳ್ತಾ ಇರೋದು. 13ನೇ ಅಧ್ಯಾಯ 1ನೇ ಕುರಿತಲ್ಲಿ ಹೇಳೋದು ಬರೀ ಪ್ರೀತಿ ಬಗ್ಗೆ. ಪ್ರೀತಿಯು ಮರ್ಯಾದೆಗಿಟ್ಟು ನಡೆಯುವುದಿಲ್ಲ, ಪ್ರೀತಿಯು ಸ್ವಪ್ರಯೋಜನವನ್ನು ಏನು ಮಾಡೋದಿಲ್ಲ, ಚಿಂತಿಸುವುದಿಲ್ಲ, ಪ್ರೀತಿಯು ಸಿಟ್ಟುಗೊಳ್ಳುವುದಿಲ್ಲ, ಪ್ರೀತಿಯು ಅಪರಾಧವನ್ನು ಏನ್ರಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಇಲ್ಲಿ ಪ್ರೀತಿ ಪ್ರೀತಿ ಬಗ್ಗೆ ಹೇಳ್ತಾರೆ. ಇದೇ ವಾಕ್ಯನ ದಯವಿಟ್ಟು ಯಾರು ಇಂಗ್ಲಿಷ್ ಬೈಬಲ್ ಓದಿ, KGV ಬೈಬಲಲ್ಲಿ ಇಂಗ್ಲೀಷಲ್ಲಿ ದಯವಿಟ್ಟು ಓದ್ರಿ. 1 Corinthians 13:5 ಓದ್ರಿ.
Love is patient and is kind. Love does not envy. Love does not promote itself, is not puffed up, does not behave rudely, is not self-seeking, it not easily provoked,
ಓಕೆ
does not
ಓಕೆ
impute evil.
ಓಕೆ ಥ್ಯಾಂಕ್ ಯು ಸ್ಟಾರ್. KJV ಬೈಬಲ್ ಯಾರು ಓದ್ತೀರಾ? ಕಿಂಗ್ ಜೇಮ್ಸ್ ವರ್ಷನ್ನಲ್ಲಿ 5th verse ಮಾತ್ರ.
Does not behave itself unseemly, seek not her own, is not easily provoked, think no evil.
ನೋಡ್ರ ಇಲ್ಲಿ ಏನು ಹೇಳ್ತಾರೆ, ಲವ್ ಡಸನ್ ಸೀಕ್ ಹರ್ ಓನ್ ಅಂತ ಬಂತು. ಪ್ರೀತಿಯು ಅವಳು ತನ್ನ ಸ್ವಂತ ಸುಖವನ್ನು ನೋಡಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಏನ್ರಿ ಪ್ರೀತಿ ಇಲ್ಲಿ ಏನ್ ಮಾಡ್ತಾರೆ ಅವಳಿಗೆ ಹೇಳ್ತಾರೆ, ಅಂದ್ರೆ ಅವಳು ಸ್ವಂತ ಸುಖನ ಏನ್ ಮಾಡೋದಿಲ್ವಂತೆ ನೋಡ್ಕೊಳಂತ. ಹಂಗಾದ್ರೆ ಪ್ರೀತಿ ಅಂದ್ರೆ ಏನು ವ್ಯಕ್ತಿನಾ ಹೇಳ್ರಿ? ಪ್ರೀತಿ ಒಂದು ವ್ಯಕ್ತಿನಾ? ಸರಿ, ಇನ್ನೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಯೋಹಾನ 8:44, ಜಾನ್ 8:44 ಓದ್ರಿ. ಯೋಹಾನ 8:44.
ನೀವು ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆ ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ.
ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಹಾ,
ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ.
ನೋಡ್ರ, ಅವನು ಸುಳ್ಳಾಡ್ಬೇಕ್ರೆ ಸ್ವಭಾವಾನುಸಾರವಾಗಿ ಸುಳ್ಳಾಡ್ತಾನೆ. ಅವನು ಸುಳ್ಳುಗಾರನು ಸುಳ್ಳಿಗೇನ್ರಿ ಮೂಲ
ಮೂಲ
ಪುರುಷ
ಪುರುಷ
ಆಗಿದ್ದಾನೆ. ಮೂಲ ಪುರುಷ ಅಂದ್ರ ಏನ್ರಿ? ಅವನು ಹಂಗಾರೆ ಶೇತಾನು ಹೇಳ್ರಿ ಈ ವ್ಯಕ್ತಿನ ಹೇಳ್ರಿ, ಶೇತಾನ್ ವ್ಯಕ್ತಿನ ಅಂದ್ರ ಇವಾಗ ನಮ್ಗೆ ಏನ್ತರ ಆಗೋಯ್ತು ಅಲ್ಲ ಬ್ರದರ್. ಶೇತಾನ್ ಹಿಂಗೆ ವ್ಯಕ್ತಿ ಆಗೋದಿಕ್ಕೆ ಸಾಧ್ಯ? ಶೇತಾನ್ ಒಬ್ಬ ಏನ್ರಿ ದೇವದೂತ. ದೇವದೂತರಿಗೆ ಗಂಡು ಹೆಣ್ಣು ಏನಾರು ಇದೆಯಾ?
ಇಲ್ಲ ಬ್ರದರ್.
ಇಲ್ಲ ಇಲ್ಲ. ಇಲ್ಲಿ ಯೇಸುಕ್ರಿಸ್ತ ಹೇಳ್ತಾರೆ ಏನ್ರಿ, ಸದಸ್ಯರು ಬಂದು ಯೇಸುಕ್ರಿಸ್ತನ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಏನ್ರಿ ಒಬ್ಬ ಸ್ತ್ರೀ 7 ಜನ ಪುರುಷರು ಏನ್ ಮಾಡ್ತಾರೆ ಮದುವೆ ಮಾಡ್ಕೊಂಡಿರ್ತಾರೆ, ಅವರು ಪುನರುತ್ಥಾನದಲ್ಲಿ ಅವ್ರಿಗೆ ಯಾರು ಗಂಡನಾಗಿರ್ತಾರೆ ಅಂತ ಕೇಳ್ಬೇಕಾದ್ರೆ ಯೇಸುಕ್ರಿಸ್ತ ಹೇಳ್ತಾರೆ, ಇಲ್ಲ ಇಲ್ಲ ಅವರು ಏನ್ರಿ ಮದುವೆ ಮಾಡ್ಕೊಡೋದು ಇಲ್ಲ, ಮದುವೆ ಮಾಡ್ಕೊಳೋದು ಇಲ್ಲ. ಪರಲೋಕದಲ್ಲಿರುವಂತ ದೇವದೂತರುಗಳ ತರ ಏನಾಗಿರ್ತಾರೆ ಅಂತ ಅವರು ಇರ್ತಾರೆ ಅಂತ.
ಇರ್ತಾರೆ.
ದೇವದೂತರುಗಳಲ್ಲಿ ಈ ಒಂದು ಸೆಕ್ಷುಯಲ್ ಬೈಫರ್ಕೇಶನ್ ಅಂತ ಏನಾಗಿರಲ್ಲ, ಇರಲ್ಲ.
ಇಲ್ಲ
ಗಂಡು ಹೆಣ್ಣು ಅಂತೇನ್ರಿ ಇರಲ್ಲ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರ್ರಗಳೇ, ನಮಗೆ ಹಂಗೆ ಓದ್ಬೇಕ್ರೆ ನಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ ಏನಂತಂದ್ರೆ, ಖಂಡಿತವಾಗೂ ಅಲ್ಲಿ ಗಂಡು ಹೆಣ್ಣು ಅಂತಿಲ್ವಲ್ಲ, ಮತ್ತೆ ಇಲ್ಲಿ ಯಾಕೆ ಇಲ್ಲಿ ಅವನು ಅಂತ ಹೇಳಿದ್ದಾರೆ ಅಂತ ಬಿಟ್ಟದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ. ನೋಡ್ರಿ ನಮ್ಮ ಒಂದು ಭಾಷೆಯಲ್ಲಿ, ನಮ್ಮ ಇಂಗ್ಲಿಷ್ ಭಾಷೆ ಅಥವಾ ಕನ್ನಡ ಭಾಷೆ ನೋಡಿದ್ರೆ ಈ ಜೆಂಡರ್ಗಳಂತಿದೆ. ಕನ್ನಡದಲ್ಲಿ ಲಿಂಗ ಅಂತ ಹೇಳ್ತಾರೆ, ಅದರ ಲಿಂಗಗಳು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನಂತ ಓದ್ರಿ, ಸ್ತ್ರೀಲಿಂಗ ಇದೆ, ಆಮೇಲೆ ಪುಲ್ಲಿಂಗ ಇದೆ, ನಪುಂಸಕ ಲಿಂಗ ಅಂತ ಏನಾಗಿದೆ ಇದೆ, ಕರೆಕ್ಟಾ? ನೋಡ್ರಿ ಇಂಗ್ಲಿಷಲ್ಲಿ ಮ್ಯಾಸ್ಕುಲೈನ್ ಜೆಂಡರ್ ಅಂತಿದೆ, ಆಮೇಲೆ ಫೆಮಿನೈನ್ ಜೆಂಡರ್ ಅಂತಿದೆ, ನ್ಯೂಟ್ರಲ್ ಜೆಂಡರ್ ಅಂತ ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅದರ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಅಂತ. ಅದರ ಇವಾಗ ಪುಲ್ಲಿಂಗ ಅದೇನಪ್ಪ, ಅದರ ಮ್ಯಾಸ್ಕುಲೈನ್ ಜೆಂಡರ್ ಏನಪ್ಪ ಅಂದರೆ ಒಂದು ಗಂಡಸ್ಗೆ ಅಥವಾ ಹುಡುಗನಿಗೆ ಹೇಳೋಂಥ ಒಂದು ಮಾತು. ಅದೇ ಥರ ಸ್ತ್ರೀಲಿಂಗ ಫೆಮಿನೈನ್ ಜೆಂಡರ್ ಅಂತಂದರೆ ಹೆಣ್ಣಿಗೆ ಮತ್ತೆ ಏನ್ರಿ ಹುಡುಗಿಗಳಿಗೆ ಹೇಳೋಂಥ ಒಂದು ಮಾತು. ಅದೇ ನಪುಂಸಕ ಲಿಂಗ ಅಂತಂದರೆ ನ್ಯೂಟ್ರಲ್ ಜೆಂಡರ್ ಅಂತಂದರೆ ಏನ್ರಿ ನಿರ್ಜೀವ ವಸ್ತುಗಳಿಗೆ ಹೇಳುವಂಥ ಏನ್ರಿ ಒಂದು ಮಾತು. ಅಂದ್ರೆ ಅದಕ್ಕೆ ಇದಕ್ಕೆ ನಾವು 3 ಥರ ಪದಗಳನ್ನ ಬಳಕೆ ಮಾಡ್ತೀವಿ. ಅದರ ಗಂಡಸರಿಗೆ ಅಥವಾ ಹುಡುಗರಿಗೆ ಹೇಳ್ಬೇಕಂದ್ರೆ ಹೀ ಅಂತ ಹೇಳ್ತಿರ್ತಾವ ನಾವನು ಅಂತ ಏನು ಮಾಡ್ತೀರಿ ಹೇಳ್ತೀರಿ. ಅದೇ ಥರ ಸ್ತ್ರೀಗಳಿಗೆ ಯೂಸ್ ಮಾಡ್ಬೇಕಾದ್ರೆ ನಾವು ಏನಂತ ಯೂಸ್ ಮಾಡ್ತೀರಿ ಏನ್ರಿ ಅವಳು ಅಂತ ಏನು ಮಾಡ್ತೀರಿ ಯೂಸ್ ಮಾಡ್ತಾರೆ, ಅಥವಾ ಶಿ ಅಂತ ಯೂಸ್ ಮಾಡ್ತೀರಿ. ಇದೇ ಥರ ನಪುಂಸಕ ಲಿಂಗ ನಿರ್ಜೀವ ವಸ್ತುಗಳಿಗೆ ಏನು ಮಾಡ್ತೀರಿ ಇಟ್ ಅಂತ ಏನು ಮಾಡ್ತೀರಿ ಅದು ಅಂತ ಏನು ಮಾಡ್ತೀರಿ ಯೂಸ್ ಮಾಡ್ತೀರಿ. ಅದರ ಉದಾಹರಣೆಗೆ ನೋಡ್ಬೇಕಾದ್ರೆ ಒಬ್ಬ ಹುಡುಗ ಓಡ್ ಬರ್ತಾ ಇದ್ದಾನೆ ಅಂತ ಹೇಳ್ತೀರಿ, ಅದರ ಹುಡುಗ ಓಡ್ ಬರ್ತಾ ಇದ್ದಳ್ಳೆ ಅಂತ ಹೇಳ್ತೀರಾ? ಅರ್ಥ ಬರ್ತದಾ? ಇಲ್ಲ ರೀ ಅರ್ಥ ಬರೋದಿಲ್ಲ. ಅದನ್ನ ಕರೆಕ್ಟಾಗಿ ಏನು ಮಾಡ್ತೀರಿ ಬಳಕೆ ಮಾಡ್ತೀರಿ ಅಲ್ವರ. ಅದೇ ಥರ ಹುಡುಗಿ ಓಡ್ ಬರ್ತಾ ಇದ್ದಾನೆ ಅಂತ ಹೇಳಕ್ಕಾಯ್ತದಾ? ಅಥವಾ ಹುಡುಗಿ ಓಡ್ ಬರ್ತಾ ಇದ್ದೆ ನೋಡು ಅಂತ ಹೇಳಕ್ಕಾಯ್ತದಾ? ಆ ಪದ ಏನಾಗಲ್ಲ ಸರಿಯಾಗಿ ಅರ್ಥ ಬರಲ್ಲ. ಈ ಜೆಂಡರ್ ಫಾರ್ಮೇಷನ್ನ ಕರೆಕ್ಟಾಗಿ ಬಳಕೆ ಮಾಡ್ಬೇಕ್ರಿ. ಇದೇ ಥರ ಏನ್ರಿ ಒಂದು ಕಾರ್ ನೋಡ್ಬಿಟ್ಟು ಓ ಆ ಕಾರು ಎಷ್ಟು ಸುಂದರವಾಗಿದ್ದಾಳೆ ಅಂತ ಹೇಳಕ್ಕಾಯ್ತದ? ಅದು ನಿರ್ಜೀವ ವಸ್ತು ರೀ, ಆ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಅಲ್ಲ. ಸಿ ದಟ್ ಕಾರ್ ಇಸ್ ಸೋ ಬ್ಯೂಟಿಫುಲ್, ಅದರ ದಟ್ ಕಾರ್ ಶೀ ಇಸ್ ಬ್ಯೂಟಿಫುಲ್ ಅಂತ ಹೇಳಕ್ಕಾಯ್ತದ? ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ನಮ್ಮ ಭಾಷೆಯಲ್ಲಿ ಈ ಥರ ಜೆಂಡರ್ ಫಾರ್ಮೇಷನ್ ಇರೋದ್ರಿಂದ ನಮಗೇನಾಗ್ತದೆ ಕ್ಲೀನಾಗೆ ಇನ್ನ ಬಳಕೆ ಮಾಡೋಕ್ಕೆ ಏನ್ರಿ ಅದು ತುಂಬ ಯೂಸ್ಫುಲ್, ಅದು ಮಾಡಲೇಬೇಕ್ರಿ. ಉದಾಹರಣೆಗೆ ನೋಡ್ಬೇಕ್ರೆ ಒಂದು ಏನ್ರಿ ಹುಡುಗಿ ಬರ್ತಾರೆ ಅದು ನೋಡ್ಬಿಟ್ಟು ನೋಡಿ ಅದು ಬರ್ತಾ ಇದೆಯಾ ಅಂತ ಹೇಳಕ್ಕಾಯ್ತದ? ಏನು ಹೆಮ್ಮೆನಾ ಬರ್ತಾ ಇದೆ ಅಂತ ಹೇಳೋದಕ್ಕೆ? ಒಂದು ಹುಡುಗಿ ಅಂತಂದ್ರೆ ಅವಳು ಅಂತ ಮಾಡೋಕೆ ಪದನ ಬಳಿಕೆ ಅವಾಗಿ ನಮ್ಮ ಜೆಂಡರ್ ಫಾರ್ಮೇಶನ್ ಮಾಡಿ. ಇದಕ್ಕೆ ಗ್ರೀಕಲ್ಲಿ ಕೂಡ ಏನಾಗಿದೆ, ಇದಿದೆ ಏನ್ರಿ ಈ ಜೆಂಡರ್ ಇದಕ್ಕೆ ಪದಗಳು. ಇದಕ್ಕೆ ಗ್ರೀಕಲ್ಲಿ ಬರೋಂತ ವಾರ್ತೆ ಆಟೋಸ್ ಅಂತ ವಾರ್ತೆ ಅದರ. ಇದು ನೀವು ಎಲ್ಲಿ ಕಂಡುಹಿಡಿಬೋದು ಅಂದ್ರೆ ಏನು ಎಲ್ಲ ದೊಡ್ಡ ಬ್ರಹ್ಮವಿದ್ಯೆ ಏನಿಲ್ಲ ರೀ, ನೀವು ಗೂಗಲ್ಗೆ ಹೋಗ್ಬಿಟ್ಟು ಸ್ಟ್ರಾಂಗ್ಸ್ ಗ್ರೀಕ್ ಕನ್ಕಾರ್ಡೆನ್ಸ್ ಅಂತ ಡೌನ್ಲೋಡ್ ಮಾಡಿ ನಿಮ್ಗೆ ಸಿಕ್ಬಿಡ್ತಾರೆ. ಅಥವಾ ಆನ್ಲೈನ್ ಬೈಬಲಲ್ಲಿ ಈಸ್ಟ್ ವರ್ಡಲ್ಲಿ ಓದಂತಂದ್ರೆ ನೀವು KGV ಇಂಗ್ಲಿಷ್ ಬೈಬಲ್ ಡೌನ್ಲೋಡ್ ಮಾಡಿದ್ರೆ ಒಂದೊಂದು ಪದಗಳಿಗೆ ಗ್ರೀಕ್ ವಾರ್ತೆಗಳು ಅಲ್ಲೇ ಕೊಟ್ಟವ್ರೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲೇ ನಿಮ್ಗೆ ಸಿಕ್ಬಿಡ್ತಾರೆ. ಇದಕ್ಕೆ ಗ್ರೀಕ್ ಪದ ಏನು ಅಂತಂದ್ಬಿಟ್ಟು ಅಲ್ವರ, ಈ ಗ್ರೀಕ್ ಪದ ನೀ ಆಟೋಸ್ ಅಂತ ಏನು ಪದ ಓದಿದ್ರು ಈ ಪದನೇ ಯೋಹಾನ 16ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ಅವನು ಬಂದು ನಮ್ಮನ್ನು ಸಕಲ ಸತ್ಯಕ್ಕೆ ಏನು ಮಾಡ್ತಾನೆ ನಡೆಸ್ತಾನೆ. ಅವನು ಸ್ವಂತವಾಗಿ ಏನು ಮಾಡಲ್ಲ, ಮಾತಾಡೋದಿಲ್ಲ, ನನ್ನಿಂದ ತಗೊಂಡು ಮಾತಾಡ್ತಾನೆ ಅಂತ ಹೇಳಿದಲ್ಲ, ಆ ಪದಗಳೆಲ್ಲ ಬಂದ್ಬಿಟ್ಟು ಸೇಮ್ ಇದೇ ಗ್ರೀಕ್ ವಾರ್ತೆಯಲ್ಲಿ ಏನು ಮಾಡಿರೋದು ಅಲ್ಲಿ ಬಳಕೆ ಮಾಡಿ ಯೂಸ್ ಮಾಡಿರೋದು ಅಲ್ವರ. ನಾಳೆ ನೋಡ್ಬೋದು ಸ್ಕ್ರೀನಲ್ಲಿ ಅಲ್ವರ. ಆದರೆ ಇದರಲ್ಲಿ ಏನಪ್ಪ ಒಂದು ಸ್ಪೆಷಾಲಿಟಿ ಅಂತಂದರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಅಥವಾ ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಈ ಲಿಂಗಗಳ ಒಂದು ಬೈಫರ್ಕೇಶನ್ ಏನಿದೆಯೋ ಇದು ಗ್ರೀಕ್ ಭಾಷೆಯಲ್ಲಿ ಇಲ್ಲ. ಅಂದರೆ ಏನಪ್ಪ ಅಂದರೆ ಗ್ರೀಕ್ ಭಾಷೆಯಲ್ಲಿ ಅವನು ಅವಳು ಅದು ಈ ಮೂರಿಗೂ ಒಂದೇ ಪದ ಏನು ಮಾಡಿದ್ದಾರೆ ಬಳಕೆನ ಮಾಡಿದ್ದಾರೆ. ಅದರಿಂದ ನೋಡ್ಬೇಕಾದ್ರೆ ಹುಡುಗನಿಗೂ ಕೂಡ ಏನ್ರಿ ಹಾಟ್ ಹೌಸ್ ಅಂತಲೇ ಯೂಸ್ ಮಾಡ್ತಾರೆ, ಹುಡುಗಿಯೂ ಕೂಡ ಹಾಟ್ ಹೌಸ್ ಅಂತಲೇ ಯೂಸ್ ಮಾಡ್ತಾರೆ, ನಿರ್ಜೀವ ವಸ್ತುಗಳು ಕೂಡ ಏನು ಮಾಡ್ತಾರೆ ಹಾಟ್ ಹೌಸ್ ಅಂದ್ಬಿಟ್ಟು ಪದಗಳನ್ನ ಯೂಸ್ ಮಾಡೋದು. ಇದು ಜೆಂಡರ್ ಬೈಫರ್ಕೇಶನ್ನು ನಮಗೆ ಸಾಮಾನ್ಯವಾಗಿ ಗ್ರೀಕ್ ಬೈಬಲ್ ಇಟ್ಕೊಂಡು ಹೋದ್ರೆ ನಮ್ಗೇನಾಗಲ್ಲ, ನಮಗೆ ಗೊತ್ತಾಗಲ್ಲ. ಅದನ್ನು ನಾವು ಹೆಂಗೆ ಕಂಡುಹಿಡ್ಕೊಬೇಕು, ಕಾಂಟೆಕ್ಸ್ಟ್ ಓದ್ ಏನು ಮಾಡ್ಬೇಕು ನಾವು ಅದನ್ನ ನಾವು ಕಂಡುಹಿಡ್ಕೊಬೇಕ್ರಿ. ಅದಕ್ಕೆ ಉದಾಹರಣೆ ನೋಡ್ಬೇಕಾದ್ರೆ ಏನ್ರಿ ನೋಡ್ಬೇಕಾದ್ರೆ ನಾನು ನೋಡಿಸಿದ್ದು ಸೂರ್ಯನು ಏರುವನು ಸೂರ್ಯನು ಇಳುವನು ಅದರ, ಇದು ಹೆಂಗಪ್ಪ ಮಾಡಿದ್ದಾರೆ ಅಂತಂದ್ರೆ ಒರಿಜಿನಲ್ ಬೈಬಲಲ್ಲಿ ಏನಿದೆಯೋ ಆ ಒಂದು ಜೆಂಡರ್ ಫಾರ್ಮೇಷನ್ ಹಂಗೆ ಏನು ಮಾಡಿದ್ದಾರೆ ರಿಟೈನ್ ಮಾಡಿದ್ದಾರೆ. ಆದರೆ ನಮ್ಮ ಬೈಬಲಲ್ಲಿ ಬರಬೇಕಾದ್ರೆ ಕನ್ನಡದಲ್ಲಿ ಏನು ಮಾಡಿದ್ದಾರೆ ಅದನ್ನ, ಅಥವಾ ಇಂಗ್ಲೀಷಲ್ಲಿ ಏನು ಮಾಡಿದ್ದಾರೆ ಅವನು ಅಂತ ಹೇಳಿದ್ದಾರೆ. ಯಾಕಪ್ಪ ಇವಾಗ ಯೋಚನೆ ಮಾಡಿದ್ದೀನಿ, ಇವಾಗ ಒಂದೇ ಗ್ರೀಕ್ ಪದನ ಅವಳಿಗೂ ಹಾಕ್ಬೋದು ಅವನಿಗೂ ಹಾಕ್ಬೋದು ನಿರ್ಜೀವ ವಸ್ತುಗೂ ಹಾಕ್ಬೋದು ಅಲ್ವರ, ಏನೇ ಏನ್ರಿ ನಪುಂಸಕ ಲಿಂಗ ಕೂಡ ಹಾಕ್ಬೋದು. ಯಾಕೆ ಅಲ್ಲಿ ಪುರುಷನ ಲಿಂಗಕ್ಕೆ ಹಾಕಿದ್ರೆ, ಯಾಕೆ ಪುಲ್ಲಿಂಗಕ್ಕೆ ಹಾಕಿದ್ರೆ ಸೂರ್ಯನಿಗೆ ಹೇಳ್ರಿ. ಇವಾಗ ಸೂರ್ಯನ ಸ್ತ್ರೀಲಿಂಗಕ್ಕೆ ಹೋಲಿಕೆ ಮಾಡೋದು ಹೇಳ್ಬೋದಲ್ವ ಅಲ್ಲಿ, ಸೂರ್ಯನು ಏಳುವಳು ಸೂರ್ಯನು ಇಳುವಳು ಅಂತ ಹೇಳ್ಬೋದಲ್ಲ, ಯಾಕೆ ಹೇಳಿಲ್ಲ, ಯಾಕೆ ಗೊತ್ತಾ, ಯಾಕೆ ಈ ಪದಗಳನ್ನ ಬೈಬಲ್ನಲ್ಲಿ ಯೂಸ್ ಮಾಡಿದ್ದಾರೆ ಅಂತಂದರೆ ಅದು ವ್ಯಕ್ತಿ ಅಂತಲ್ಲ ರೀ, ಅಲ್ಲಿರೋಂಥ ಗುಣಲಕ್ಷಣಗಳು ಏನ್ರಿ ಪುರುಷನಿಗೆ ಸಂಬಂಧವಾಗಿರೋಂಥ ಗುಣಲಕ್ಷಣಗಳಿಗೆ ಏನಾಗಿದೆ ಅನುಗುಣವಾಗಿರೋದಕ್ಕೆ ಅದು ಯೂಸ್ ಮಾಡಿರೋದು ರೀ. ಉದಾಹರಣೆಗೆ ನೋಡ್ಬೇಕಾದ್ರೆ ನೋಡ್ರಿ ಇರ್ತೀನಿ, ಇವಾಗ ಪುರುಷರಿಗೂ ಮತ್ತು ಸ್ತ್ರೀಗಳಿಗೆ ಕಂಪೇರ್ ಮಾಡಿದ್ರೆ ಅಧಿಕವಾಗಿ ಪೌರುಷ ರೋಷ ವೇಷ ಶಕ್ತಿ ಸಾಮರ್ಥ್ಯ ಇದೆಲ್ಲ ಯಾರಿಗೆ ಜಾಸ್ತಿ, ಗಂಡಸ್ರಿಗೆ ಜಾಸ್ತಿನಾ ಇಲ್ಲ ಹೆಣ್ಮಕ್ಳಿಗೆ ಜಾಸ್ತಿನಾ?
ಗಂಡ್ಮಕ್ಳಿಗೆ
ಹೆಣ್ಮಕ್ಳಿಗೆ ಜಾಸ್ತಿ ಅಲ್ವರ. ಹೆಂಡ್ರಿ ಶಕ್ತಿ ಕೋಪ, ಸೂರ್ಯ ಹೆಂಗಿದ್ದಾನೆ ತಣ್ಣಗಿದ್ದಾನಾ ಶಾಂತವಾಗಿದ್ದಾನಾ ಸೂರ್ಯ? ಇಲ್ಲ ರೀ, ರೋಷ ಅದರ ಶಕ್ತಿ ಪವರ್ ಎನರ್ಜಿ ಸ್ಟ್ರೆಂತ್ ಇದೆಲ್ಲ ಯಾರಲ್ಲಿ ನೋಡ್ತೀರಿ, ಇದೆಲ್ಲ ಸೂರ್ಯ ನೋಡ್ತೀರಿ. ಅದಕ್ಕೆ ಸೂರ್ಯನ ಗಂಡಸ್ಗೆ ಏನು ಮಾಡಿದ್ರು ಕಂಪೇರ್ ಮಾಡೋದು, ಹಂಗಂತ ಗಂಡಸ್ ಆಗೋಯ್ತು ಒಂದು ವ್ಯಕ್ತಿ ಆಗೋಯ್ತಾ? ದಟ್ ಇಸ್ ಜಸ್ಟ್ ಎ ಕಂಪ್ಯಾರಿಸನ್, ಅರ್ಥ ಮಾಡ್ಕೊಳ್ರಿ ಅಲ್ವರ. ಅದೇ ರೀತಿ ಇದೇ ಸತ್ಯವೇದದಲ್ಲಿ ಏನು ನೋಡ್ತೀರಿ, ಯೆರೂಸಲೇಮ್ನ ಅವಳಿಗೆ ಕಂಪೇರ್ ಮಾಡಿದ್ರು. ಯಾಕೆ ಅವಳಿಗೆ ಕಂಪೇರ್ ಮಾಡಿದ್ರು ಅಲ್ವರ, ಯಾಕಪ್ಪ ಇವಾಗ ನಾವು ಭೂಮಿಗೆ ಭೂಮಿ ಹೇಳ್ತೀವಿ ಗೊತ್ತಾ, ಭೂಮಿ ತಾಯಿ ಅಂತ ಹೇಳ್ತೀರಿ, ಭಾರತ ಮಾತೆ ಅಂತ ಹೇಳ್ತೀರಿ ಅದರ, ಕರ್ನಾಟಕ ಮಾತೆ ಅಂತ ಹೇಳ್ತೀರಿ, ಯಾಕೆ ಹೇಳೋದು ನಾವು? ಹಂಗಾದ್ರೆ ವ್ಯಕ್ತಿ ಆಗ್ಬಿಟ್ರಲ್ಲ, ಸ್ತ್ರೀಗಳಾಗ್ಬಿಟ್ರ ಭೂಮಿ ಮುಟ್ಟು ಲಿಟ್ರಲಾಗಿ ಸ್ತ್ರೀ ಆಗ್ಬಿಟ್ರ ಅದು ಏನ್ರಿ ಅದು ಏನಂತಾರೆ ಪುಲ್ಲಿಂಗ ಆಗೋಯ್ತಾ ಹೇಳಿ, ಸಾರಿ ಸ್ತ್ರೀಲಿಂಗ ಆಗೋಯ್ತಾ? ಇಲ್ಲ ರೀ, ಅದು ಎಷ್ಟೊಂದು ಹೋಲಿಕೆ ರೀ ಅದ್ರ. ಯಾಕಪ್ಪ ಅಂತಂದ್ರೆ ಇದೇ ಸತ್ಯವೇದದಲ್ಲಿ ತೀಸಲೈಕ ಪತ್ರಿಕೆಯಲ್ಲಿ ಹೇಳ್ತಾರೆ ಭೂಮಿ ಏನಾಗಿದೆ ಅಂತೆ, ಪ್ರಸವ ವೇದನೆ ಪಡ್ತಾ ಇದೆ ಅಂತ ಹೇಳಿದ್ರೆ ಭೂಮಿ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದ? ಯೋಚನೆ ಮಾಡ್ರಿ, ದಿಸ್ ಆಲ್ ಫಿಗರೇಟಿವ್ ಲ್ಯಾಂಗ್ವೇಜ್ ರೀ. ಅದಕ್ಕೆ ಫಸ್ಟ್ ಕ್ಲಾಸ್ ಹೇಳ್ಕೊಡೋದು ನಾವು ಹೌ ಟು ಸ್ಟಡಿ ದ ಬೈಬಲ್, ಬೈಬಲ್ ಹೇಗೆ ಓದಬೇಕು ಅಂತ. ಬೈಬಲ್ ಹೇಗೆ ಓದ್ಬೇಕು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ತಂಗ ಬೈಬಲ್ ಓದ್ಬಿಟ್ಟು ಅಂದರೆ ಓ ಯೋಸಳು ಅವಳು 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 ಪ್ರೆಗ್ನೆಂಟ್ ಆಗ್ಬಿಟ್ಟಾಳೆ ಅಂತಂದ್ರೆ ಏನರ್ಥ? ಅದು ಸ್ತ್ರೀ ಕಂಪೇರ್ ಮಾಡ್ತಾರೆ. ಯಾಕೆ ಗೊತ್ತಾ, ತಾಯಿ ತನ್ನ ಗರ್ಭದಲ್ಲಿ ಒಂದು ಮಗುನ 9 ತಿಂಗಳು ನಿಂಗೆ ಎತ್ಕೊಂಡು ಹೋಗ್ತಾರೆ, ಯೋಚನೆ ಮಾಡಿರ್ತೀನಿ ನೀವು ಎತ್ಕೊಂಡು ಹೋಗಿರ್ತೀನಿ, 1 KG ಬ್ಯಾಗ್ನ ದಿನಾ 9 ತಿಂಗಳು ಎತ್ಕೊಂಡು ಹೋಗಿ ನೀವು ಎತ್ಕೊಂಡು ಹೋಗ್ತೀರ, ನೀವು ತಾಯಿ ಗರ್ಭದಲ್ಲಿ 3 KGನ ತಾಯಿ ಏನು ಮಾಡ್ತಾರೆ ಎತ್ತಾರೆ, ಎಷ್ಟು ಕಷ್ಟ ಅಲ್ಲ, ಎಷ್ಟು ನೋವು ಬಂದರು ಎಷ್ಟು ವೇದನೆ ಬಂದರೆ ಏನು ಮಾಡ್ತಾರೆ ಬರುತ್ತದೆ. ಇದೇ ಥರ ಏನು ಮಾಡಿದೆ ಅಂತೆ ಭೂಮಿ ತಾಯಿ ಯೆರೂಸಲೇಮು ಇಸ್ರೇಲ್ ಜನಗಳು ಏನು ಮಾಡಿದ್ಲು ಒತ್ಕೊಂಡಿದ್ಲು, ಆ ಗುಣಗಳು ಯಾರಿಗಿದೆ ಅಂತೆ, ತಾಯಿಗಿರೋ ಗುಣಗಳಿಗೆ ಹೋಲಿಕೆ ಮಾಡಿ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಕೊರಿಂಥದಲ್ಲಿ ಏನು ನೋಡಿದ್ರಿ, ಪ್ರೀತಿಯು ಸ್ವಪ್ರಯೋಜನವನ್ನು ಅವಳು ಚಿಂತಿಸಳು. ಯಾಕೆ ಪ್ರೀತಿನ ಅವಳಿಗೆ ಕಂಪೇರ್ ಮಾಡ್ದು? ಯಾಕಂದ್ರೆ ಮಮತೆ, ಕರುಣೆ, ಕೃಪೆ, ದಯೆ, ಪ್ರೀತಿ ಇದೆಲ್ಲ ಯಾರಲ್ಲಿ ಜಾಸ್ತಿ? ಎಲ್ಲ ತಾಯಿಗಳಲ್ಲಿ ಜಾಸ್ತಿ ಅಲ್ವರ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿತ್ತು ಬಿಡ್ರಿ. ಅದರ ಮಾರ್ಕ್ಸ್ ಕಾರ್ಡ್ ಫೇಲ್ ಆದರೆ ಯಾರ ಹತ್ರ ಸೈನ್ ಮಾಡ್ತೀರಾ? ಅಪ್ಪನ ಹತ್ರ ಮಾಡ್ತೀರಾ, ಅಮ್ಮನ ಹತ್ರ ಮಾಡ್ತೀರಾ?
ತಾಯಿ ಹತ್ರ ಹೋಗೋದು.
ಹಾಂ, ಮಮ್ಮಿ ಹತ್ರ ಹೋಗ್ತೀರಾ, ಮಮ್ಮಿ ಸೈನ್ ಮಾಡ್ಕೊಬಿಡು, ಮಮ್ಮಿ ಪಪ್ಪಂಗೆ ಹೇಳ್ಬೇಡ ಅಂತ. ಯಾಕೆ ಪಪ್ಪಂಗೆಲ್ಲ ಬೀಳ್ತಾವಲ್ಲ ಚೆನ್ನಾಗಿ, ಅದಕ್ಕೆ ಮಮ್ಮಿ ಹತ್ರ ಏನು ಮಾಡೋದು? ಯಾಕೆ ಮಮ್ಮಿ ಏನ್ರಿ, ಅಯ್ಯೋ ಬಿಡು ಹೋಗ್ಲಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿ ಪಾಸ್ ಮಾಡು ಪಪ್ಪ ಹಿಂಗೆ ಹೇಳ್ತಾರಾ, ನೆಕ್ಸ್ಟ್ ಟೈಮ್ ಇಲ್ಲಿ ಬಾ, ಈ ಟೈಮೇ ಕೊಡ್ತೀನಿ ನೀ ಅಂತಂತಾರೆ ಅಲ್ವರ. ಅದಕ್ಕೆ ಮಮ್ಮತೆ, ಕರುಣೆ, ಕೃಪೆಗಳು ಇದನ್ನೆಲ್ಲ ಬಂದ್ಬಿಟ್ಟು ಬೈಬಲ್ ಎಲ್ಲಿ ಬೇಕಾದ್ರೆ ಓದ್ರಿ ಅಂತೀನಿ. ಈ ಸ್ತ್ರೀಗಿರಂತ ಎಲ್ಲ ಗುಣಗಳನ್ನ, ಸ್ತ್ರೀಗಿರಿದಂಥ ಒಳ್ಳೆ ಕ್ಯಾರೆಕ್ಟರ್ಗಳನ್ನ ಇದಕ್ಕೆ ಹೋಲಿಕೆ ಮಾಡಿ ಮಾತಾಡಿದ್ದಾರೆ ಹೊರತು ಅವೆಲ್ಲ ಸ್ತ್ರೀ ಆಗೋದಕ್ಕೆ ಸಾಧ್ಯ ಇದ್ದಾರೆ. ಅದಕ್ಕೆ ಇವಾಗ ನೋಡಿ, ಶೇತಾನ್ ಬಗ್ಗೆ ನಾವು ಓದ್ರಿ, ಇಲ್ಲ ಲೂಸಿಫರ್, ಲೂಸಿಫರ್ನ ಅವನು ಅಂತ ಯಾಕೆ ಹೇಳಿದ್ರು? ಪರಲೋಕದಲ್ಲಿ ಏನ್ರಿ ದೂತರುಗಳಿಗೆ ಸೆಕ್ಷುವಲ್ ಬೈಫರ್ಕೇಶನ್ ಇದೆಯಾ, ಗಂಡಸು ಹೆಂಗಸು ಅಂತಿದೆಯಾ? ಪರಲೋಕದಲ್ಲಿ ಗಂಡಸು ಇಲ್ಲ ಹೆಂಗಸು ಇಲ್ಲ ರೀ, ಬೈಫರ್ಕೇಶನ್ ಇಲ್ಲ. ಮತ್ತೆ ಅವನು ಅಂತ ಯಾಕೆ ಹೇಳಿದ್ರು? ಯಾಕೆ ಅಂತಂದ್ರೆ ತಿರ್ಗಾ ಅದೇ ರೀ, ಅದರ ಅವನಿಗಿರಂತ ಎಲ್ಲ ಗುಣಗಳು ಗಂಡಸಲ್ಲಿರಂತ ಗುಣಗಳಾಗಿರೋದು ಅಲ್ವರ. ಅದು ಮಾತ್ರ ಅಲ್ಲ, ನಮ್ಮ ಸತ್ಯವೇದಲ್ಲಿರುವಂತ ದೇವರು ಅದನ್ನ ಹೆಂಗಸು ಕಂಪೇರ್ ಮಾಡಿದ್ರೆ ಗಂಡಸು ಕಂಪೇರ್ ಮಾಡಿದ್ರೆ ಬೈಬಲ್ನಲ್ಲಿ ನಮ್ಮ ದೇವ್ರನ್ನ ಏನು
ಗಂಡಿಗೆ ಗಣಸ್ ಮಗನ್ ಗಣಸ್ ಮಗನ್ ಕಂಪೇರ್ ಮಾಡ್ರು.
ಅಲ್ಲ, ನಮ್ಮ ಬೈಬಲ್ ಅಂದ್ರೆ ಸತ್ಯವೇದ ದೇವ್ರನ್ನ ಗಂಡಸಿಗೆ ಕಂಪೇರ್ ಮಾಡಿದ್ರೆ ಹೆಂಗಸಿಗೆ ಹೋಲಿಕೆ ಮಾಡಿದ್ರ?
ಗಂಡಸಿಗೆ
ಗಂಡಸ್ಗೆ
ಗಂಡಸಿಗೆ
ಅಲ್ವರ ಬೈಬಲ್ ಎಸಿತಿ ಹೋಗ್ತಾರೆ ಅಲ್ವರ. ನೋಡ್ರಿ ಇತ್ತೀನಿ, ಕರ್ತನಾಗಿರಂತ ಅವನು ಅಲ್ವರ. ಏನ್ರಿ ಯೇಸು ಕ್ರಿಸ್ತನು ನೋಡ್ರ, ಯೇಸು ಕ್ರಿಸ್ತಳು ಅಂತ ಕೊಟ್ಟಿದ್ಯಾ? ಯಾಕೆ ಪುರುಷನ ರೂಪದಲ್ಲಿ ಕೊಡಿಸೋರು? ಅವ್ರು ಹೇಳ್ತಾರ ದಾಡಿ ಕೀಳೋರಿಗೆ, ನಾನು ದಾಡಿ ಏನ್ ಮಾಡಿದೆ ಒಡ್ಡಿದೆ, ಹೆಂಗಸಿಗೆ ದಾಡಿ ಇರ್ತದ? ಯೇಸು ಕ್ರಿಸ್ತ ಬಂದಿರ್ಬೇಕಾರೆ ಹೆಂಗ್ರಿ ಬಂದಿರೋದು? ಪುರುಷನ ರೂಪದಲ್ಲೇ ಬಂದಿರೋದು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಏನ್ರಿ ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡ್ಬೇಕಾರೆ ಏನ್ರಿ ಇವೆಲ್ಲ ಒಂದು ಕಂಪ್ಯಾರಿಸನ್ ಅಷ್ಟೇ ರೀ. ನನಗೆ ತಕ್ಷಣ ಅವ್ರು ಸ್ತ್ರೀನೂ ಆಗೋದಿಲ್ಲ, ಒಂದು ಪುರುಷನಾಗಲ್ಲ. ಇದೇ ಸತ್ಯವೇದದಲ್ಲಿ ಇಸ್ರೇಲ್ ರಾಜ್ಯನ ಕೂಡ ಏನು ಮಾಡ್ತಾರೆ, ಸ್ತ್ರೀಗೆ ಏನು ಮಾಡ್ತಾರೆ ಹೋಲಿಕೆ ಮಾಡೋ ಕಂಪೇರ್ ಮಾಡ್ತಾರೆ ಅದರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಇವೆಲ್ಲ ಒಂದು ಜಸ್ಟ್ ಒಂದು ಹೋಲಿಕೆ ಅದರ. ಈ ಹೋಲಿಕೆ ಆಗಿದ ತಕ್ಷಣ ಇದೆಲ್ಲ ಹೀಗೆ ಅಂತ ಹೇಳೋದಕ್ಕೆ ಖಂಡಿತವಾಗಿ ಏನಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಪವಿತ್ರಾತ್ಮನ ಏನಂತ ನೋಡಿದ್ರಿ, ಪಾರವಾಳ ಅಂತ ನೋಡಿದ್ರಿ, ಬೆಂಕಿ ಅಂತ ನೋಡಿದ್ರಿ, ಜಲ ಅಂತ ನೋಡಿದ್ರಿ, ಗಾಳಿ ಅಂತ ನೋಡಿದ್ರಿ, ಇವೆಲ್ಲ ಪವಿತ್ರಾತ್ಮನ. ಯೋಚಿಸ್ತೇನೆ ಬಿಡ್ರಿ, ಇದೆಲ್ಲ ಕಂಪ್ಯಾರಿಸನ್ ಮಾಡಿರೋದು ಅಷ್ಟೇ ಹೊರತು ಪವಿತ್ರಾತ್ಮನ ಒಂದು ಹೋಲಿಕೆಗಳಿಗೆ ಕೊಡೋದಕ್ಕೆ ಅಲ್ವರ. ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಳ್ಬೇಕು, ಪಾರವಾಳನ ಬಂತು ಅದನ್ನ ನೋಡಿಸ್ತೀನಿ. ಇನ್ನೊಂದು ಕಡೆ ಒಂದು ಕ್ಲಾಸ್ ಇದೆ ನೋಡಿಸ್ತೀನಿ, ಪಾರವಾಳ ಗಿಡಗಳೆಲ್ಲ ಬಂದಿಲ್ಲ ಅದು ನೆನ್ಸ್ಕೊಂಡಂಗೆ ಅದಲ್ಲ. ಅದು ಯಾರು ಬಂತು, ಯಾರು ಕಾಣಿಸ್ಕೊಂತು, ಏನು ಕಾಣಿಸ್ಕೊಂತು ಇದೆಲ್ಲ ನೋಡೋಣ ನಾವು ಕ್ಲಾಸಲ್ಲಿ. ಅದರ ನಿಮ್ಮ ಬಗ್ಗೆ ಕ್ಲೀನಾಗಿ ನೋಡಿ ಇರ್ತೀನಿ, 10 ಸತಿ ಓದಿ ಇರ್ತೀನಿ. ಅದರ ಪಾರವಾಳ ಬಿಡಿ ನಿಜ ನೋಡಿದ್ರು ಅದರ ಓದ್ಬೇಕು ನಾವು. ಅದರ ನಾವೇನು ತಿಳ್ಕೊಂಬಿಡ್ತೀರಿ, ಕಾಗೆನೇ ಆರಿಸ್ಬಿಡ್ತೀವಿ ತಗೊಂಡ್ಬಿಟ್ಟು ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ ಯಾವ ಥರ ಬಂತು ಅದರ? ಪಾರವಾಳ ಬಂದಿಲ್ಲ ಅಲ್ಲಿ, ಪಾರವಾಳದ ರೀತಿಯಲ್ಲಿ ಬಂತು ಅಂತ ಕೊಟ್ಟಿದ್ದೆ ವಾಕ್ಯನ ಓದಿ ಇರ್ತೀನಿ. ಏತರ ಅಲ್ಲಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಅಗ್ನಿ ಬಂದ್ಬಿಡ್ತು ಅಂತ ಕೊಟ್ಟಿಲ್ಲ ರೀ, ಅಗ್ನಿಮಯವಾದಂಥ ರೀತಿಯಲ್ಲಿ ಏನಾಯ್ತಂತೆ ಅಲ್ಲಿ ಪವಿತ್ರಾತ್ಮ ಬಂದು ಇಳಿತು ಅಂತ ಕೊಟ್ಟಾರೆ ಅಲ್ವರ. ಯಾರೋ ಫಾಸ್ಟ್ ಓಡಿ ಬರ್ತಾರೀ, ಏನಪ್ಪ ನೀನು ಜಟ್ ಬಂದಂಗೆ ಬರ್ತೀಯ, ಜಟ ಬಂದ್ಬಿಡ್ತದೆ ಅಲ್ಲಿ. ಕೆಲವು ಜನ ಹೇಳ್ತಾರೆ ಅಯ್ಯೋ ಏನಪ್ಪ ದೇವ್ರು ಬಂದಂಗೆ ಬಂದ್ಬಿಟ್ಟೆ ಅಂದ್ಬಿಟ್ಟು, ದೇವರ ಬಂದ್ಬಿಟ್ರೆ ಅಲ್ಲಿ ಅಲ್ವರ. ದಟ್ ಈಸ್ ಆಲ್ ದ ವೇ ಆಫ್ ಸ್ಪೀಕಿಂಗ್, ಎಕ್ಸ್ಪ್ರೆಷಿಂಗ್ ಯುವರ್ ಸೆಲ್ಫ್ ಅಷ್ಟೇ ಅದರ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ನಾನು ಮಾತಾಡಂತ ಮಾತುಗಳು ಉಫ್ ಅಂತ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಹೇಳೋದು ಎಲ್ಲ ಹೋಲಿಕೆ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಪವಿತ್ರಾತ್ಮ ಮುಟ್ಟೋ ಯಾವುದೋ ಒಂದು ವಾಕ್ಯದಲ್ಲಿ ವ್ಯಕ್ತಿ ಅಂತ ಕೊಟ್ಟಿದ ತಕ್ಷಣ ಪವಿತ್ರಾತ್ಮ ಖಂಡಿತವಾಗ ವ್ಯಕ್ತಿ ಹಾಕೋದಿಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಲ್ವರ. ಸತಿ ನೋಡ್ಬೇಕ್ರೆ ಏನ್ರಿ ಹಾಗಾದ್ರೆ ಬ್ರದರ್, ಹಂಗಾರೆ ಪವಿತ್ರಾತ್ಮಕ್ಕೆ ವ್ಯಕ್ತಿ ಅಲ್ಲ ಅಂತಂದ್ರೆ ಯೇಸು ಕ್ರಿಸ್ತ ಪವಿತ್ರಾತ್ಮನ ಒಂದು ಹೆಸರು ಇಟ್ಟು ಏನ್ ಮಾಡ್ತಾರೆ ಕರೀತಾರೆ ಅದರ, ಅದೇನು ಅದೇನೆಂತ ಹೆಸರು ಇಟ್ಬಿಟ್ಟು ಕರೆದ್ರು ಅದರ? ವ್ಯಕ್ತಿ ಅಲ್ಲ ಅಂದಮೇಲೆ ಏನಕ್ಕೆ ಹೆಸರು ಇಟ್ಟು ಕರೆದ್ರು ಅಂತ ನಾವು ಏನ್ ಮಾಡೋಣ ಓದೋಣ. ಎಲ್ಲಪ್ಪ ಕೊಟ್ಟಿದ್ರು ಅಂತಂದ್ರೆ ಯೋಹಾನ 14ನೇ ಅಧ್ಯಾಯ 16ನೇ ವಾಕ್ಯ, ಜಾನ್ 14:16 ಓದಿ ದಯವಿಟ್ಟು.
ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು.
ನೋಡ್ರ ಅದಕ್ಕೆ ಹೆಸರು ಕೊಡ್ತಾರೆ ಯೇಸು, ಸಹಾಯಕನು. ಇಂಗ್ಲೀಷ್ ಬರ್ತಾರೆ ಐ ವಿಲ್ ಸೆಂಡ್ ಯು ಅನದರ್ ಕಂಫರ್ಟರ್ ಅಂತ ಬರ್ತಾರೆ, ಸಹಾಯಕನು. ತಮಿಳಲ್ಲಿ ತೇಟ್ರವಾಳನ್ ಅನ್ ಪ್ರೇ ಅಂತ ಹೇಳ್ತಾರೆ ಏನ್ರಿ, ತೇಟ್ರವಾಳನ್. ಅವರ ಸಹಾಯಕನೂ ಕಂಫರ್ಟರ್ ಅಂತ ಯಾಕೆ ಕೇಳಿದ್ರು ಈ ವ್ಯಕ್ತಿ ಎಲ್ಲ ಅಂತಂದ್ರೆ, ಅದ್ರ ಅದಕ್ಕೆ ಏನ್ ಮಾಡ್ತಾರೆ ಎಷ್ಟು ಜನ ಇಲ್ಲ ಬರ್ತಾರೆ ವ್ಯಕ್ತಿ ಅಂತ ನಿರ್ಧಾರ ಮಾಡ್ಬಿಡ್ತಾರೆ. ಇದೇ ತರ ಈ ಕಂಫರ್ಟರ್ ಅಥವಾ ಸಹಾಯಕರು ಅಂತ ಎಷ್ಟು ವಾಕ್ಯ ಬರ್ತದೆ ಇನ್ನೊಂದು ಕಡೆ ಓದೋಣ. ಯೋಹಾನ 14:26 ಓದಿ ದಯವಿಟ್ಟು.
ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ
ನೋಡ್ರ
ನಿಮಗೆ ಎಲ್ಲ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೇನೆ ಅಂತ ನಿಮ್ಮ ನೆನಪಿಗೆ ತರುವನು.
ನೋಡ್ರ ಏನ್ರಿ ಸಹಾಯಕನು ಅಂದ್ರೆ ಯಾರಪ್ಪ? ತಂದೆಯು ನನ್ನ ನಾಮದಲ್ಲಿ ಕಳಿಸ್ಕೊಂತ ಪವಿತ್ರಾತ್ಮನು. ಎಷ್ಟು ಕ್ಲಿಯರ್ ಆಗಿದೆ ಸಹಾಯಕನು. ಇನ್ನೊಂದು ವಾಕ್ಯ ಓದಿ ಜಾನ್ 15:26. ಯೋಹಾನ 15:26.
ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು.
ನೋಡ್ರ ಏನ್ರಿ ಸಹಾಯಕನು ಅದರ ಬಂದಾಗ ಏನ್ರಿ ಸಾಕ್ಷಿ ಹೇಳುವನು ಅದರ. ಇನ್ನೊಂದು ವಾಕ್ಯ ಓದನ ಯೋಹಾನ 16:7.
ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ.
ವೆರಿ ಗುಡ್. ನಾನು ಹೋದ್ರೆ ಸಹಾಯಕನೇ ಆಗಲ್ಲ, ಬರಕ್ಕೆ ಸಾಧ್ಯ ಇಲ್ಲ, ನಾನು ಹೋದ್ರೆ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾರೆ. ಅದರ ನೋಡಿ ಈ ಓದಿರಂತ ಎಲ್ಲ ವಾಕ್ಯಗಳಲ್ಲಿ ಸಹಾಯಕ 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 ಅಂತ ಬರ್ತದೆ. ಎಷ್ಟು ಸತಿ ಬರ್ತದೆ? 4 ಸತಿ. ವ್ಯವಸ್ಥೆ ಮಾಡ್ರಿ, ಇದು ಯಾಕೆ 4 ಸತಿ ಮತ್ತೆ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿದ್ರ ನೋಡಿ, ಎಲ್ಲ ವಾಕ್ಯಗಳು ಯಾವ ಸುವಾರ್ತೆ ನಾಯಲ್ಪಟ್ಟಿರೋದಿದೋ ಇಲ್ಲಿ ಗಮನಿಸಿದ್ರ ಯಾವ ಸುವಾರ್ತೆಯಲ್ಲಿ ಬಂದಿದೆ ಇವೆಲ್ಲ ವಾಕ್ಯಗಳು?
ಯೋಹಾನ್
ಯೋಹಾನ.
ಹೋಗ್ಬಿಟ್ಟು ಬರ್ತೇನೆ
ವೆರಿ ಗುಡ್. ಯಾವ ಅಧ್ಯಾಯದಿಂದ ಯಾವ ಅಧ್ಯಾಯ? ಅಧ್ಯಾಯ ನೋಡಿದ್ರ
ಹದಿನಾಲ್ಕರಿಂದ
14,
ಹದಿನಾರು
14:15:16. ಇದು ಇಡೀ ಬೈಬಲಲ್ಲಿ 4 ಸತಿ ಬರೋದ್ರಿ ಸಹಾಯಕ ಅಂತ ಹೆಸರು. ಇಡೀ ಬೈಬಲ್ 4 ಸತಿ ಬರೋದು, ಅದು ಈ 4 ಜಾಗದಲ್ಲಿ ಮಾತ್ರ. ಯೋಚನೆ ಮಾಡ್ರಿ, ಪವಿತ್ರಾತ್ಮ ಒಂದು ವ್ಯಕ್ತಿ, ಪವಿತ್ರಾತ್ಮ ಒಂದು ವ್ಯಕ್ತಿತ್ವ, ಅದಗೊಂದು ವ್ಯಕ್ತಿತನ ಇದೆ ಅಂತ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದ್ರೆ ಯೇಸು ಕ್ರಿಸ್ತು ಇದ್ರ ಬಗ್ಗೆ ಯಾಕೆ ಬರೀ 4 ಜಾಗದಲ್ಲಿ ಮಾತಾಡಿದರೆ? ಅದು ಯಾಕೆ ಯೋಹಾನ ಪುಸ್ತಕದಲ್ಲಿ ಮಾತ್ರ ಮಾತಾಡಿದರೆ? ಯೋಚನೆ ಮಾಡಿ, ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಸುವಾರ್ತೆ ಹೇಗೆ ಬರೆದಿದೆ ಅಂದರೆ ಮತ್ತೆದಲ್ಲಿ ಬರೆದಿದ್ದು, ಮಾರ್ಕಲ್ಲಿದೆ, ಮಾರ್ಕಲ್ಲಿ ಬರೆದಿದೆ, ಲೂಕಲ್ಲಿದೆ, ಲೂಕಲ್ಲಿ ಬರೆದಿದೆ, ಯೋಹಾನಲ್ಲಿದೆ. ಆದರೆ ಈ ಒಂದು 4 ಇನ್ಸಿಡೆಂಟ್ ಮಾತ್ರ, ಆಮೇಲೆ ಪವಿತ್ರಾತ್ಮ ಬಗ್ಗೆ ಒಂದು ವ್ಯಕ್ತಿ ಕುರಿತಾಗಿ ಮಾತಾಡಿರೋದು, ಸಹಾಯಕನ ಹೆಸರು ಕೊಟ್ಟಿರೋದು ಬರೀ ಯೋಹಾನ ಸುವಾರ್ತೆಯಲ್ಲಿ ಮಾತ್ರ ಯಾಕೆ? ಯಾಕೆ ಇಷ್ಟು ಒಂದು ಇಂಪಾರ್ಟೆಂಟ್ ಆಗಿದೆ ವಿಚಾರ ಯಾಕೆ ಇಲ್ಲಿ ಹೇಳಿದ್ದಾರೆ? ಅವಾಗ ನಾವೇನು ಮಾಡಬೇಕು ಅಂದರೆ ಏನಾಯಿತು ಅಂತ ನಾವು ಏನು ಸ್ಟಡಿ ಮಾಡಬೇಕು. ಅದರ ಚೆನ್ನಾಗಿ ಗ್ಯಾಮ್ಸ್ಕೊಳ್ಳಿ. ಔಟ್ ಆಫ್ ಸ್ಟಡಿ ಬೈಬಲ್ ನಾವು ಏನು ಮಾಡಿದ್ರಿ, 10 ಮೆಥಡ್ಸ್ ಆಫ್ ಸ್ಟಡಿ ಅಂತ ಬೈಬಲ್ ಹೇಳ್ಕೊಡಿ. ಅಲ್ಲಿ ಒಂದು ಮೆಥಡ್ ಏನು? ಕಾಂಟೆಕ್ಸ್ಟ್ ಸ್ಟಡಿ. ನಮಗೇನೋ ಒಂದು ಪ್ರಶ್ನೆ ಬಂತು ಅಂದರೆ ಏನು ಮಾಡಬೇಕು? ಒಂದು ಕಾಂಟೆಕ್ಸ್ಟ್ ತೆಗಿಬೇಕು. ಕಾಂಟೆಕ್ಸ್ಟ್ ತೆಗೆದ್ಬಿಟ್ಟು ಇದು ಯಾವ್ದ್ರ ಬಗ್ಗೆ ಹೇಳ್ತಾರೆ, ಏನು ಮೇಲೆ ಕೆಳ ಅಂತೆಲ್ಲ ವಾಕ್ಯ ಹೋದ್ರೆ ನಮ್ಗೆ ಏನಾಗ್ತದೆ ಕ್ಲೀನಾಗಿ ಅರ್ಥ ಸ್ಟಡಿ ಮಾಡೋದು. ಅದು ಸ್ಟಡಿ ಮಾಡೋಂಥ ವಿಧಾನ ಅಲ್ವರ. ಇವಾಗ ಏನು ಮಾಡಬೇಕು ಅಂದರೆ, ಯಾಕೆ ಯೇಸು ಕ್ರಿಸ್ತು ಇಲ್ಲಿ ಮಾತ್ರ ಹೇಳಿದರೆ, ಏನಾಯಿತು ಅಂತ ನಾವೇನು ಮಾಡಬೇಕು, ನಾವು ಹೇಳಬೇಕು ಅಲ್ವರ. ನೋಡಿ ಇಲ್ಲಿ ಗ್ರೀಕಲ್ಲಿ ಬರೋಂಥ ಒಂದು ವಾರ್ತೆ ಈ ಸಹಾಯಕನಿಗೆ ಪ್ಯಾರಾಕ್ಲಿಟೋಸ್ ಅಂತ ವಾರ್ತೆ ಬರುತ್ತೆ. ಇದು ಅರ್ಥ ಏನು ಅಲ್ಲೇ ಕೊಟ್ಟಿರೋ ಅಂತೀರಿ, ಏನಂತ ಕೊಟ್ಟಿದ್ದಾರೆ ಅಂತಂದರೆ ಹೆಲ್ಪ್ ಅಸಿಸ್ಟೆಂಟ್ ಅಥವಾ ಗೈಡ್ ಅಂತ ಅರ್ಥ ರೀ. ಅದು ರೂಟ್ ಮೀನಿಂಗ್ ಯಾವುದು ಗ್ರೀಕಲ್ಲಿ ಪದಕ್ಕೆ ಅರ್ಥ ಇರೋಂಥದ್ದು ಏನಪ್ಪಾ ಅಂದರೆ ಸಹಾಯಕ. ಅದಕ್ಕೆ ಸಹಾಯಕ ಅಂತ ಹೇಳಿದ ಕಣದಲ್ಲಿ ಅಸಿಸ್ಟೆನ್ಸ್ ಅದರ ಏನು ಮಾಡೋದು ಅಸಿಸ್ಟೆಂಟ್ ತಿರ್ಗೇನ್ರಿ ಸಹಾಯಕ. ಗೈಡ್ ಅಂದ್ರೆ ಏನ್ರಿ ಮಾರ್ಗದರ್ಶನ ನೋಡ್ಸೋಂಥ. ಈ ಒಂದು ಪದನ ಯಾಕೆ ಇಲ್ಲಿ ಬಳಕೆ ಮಾಡಿದ್ದಾರೆ ಅಂದರೆ ಏನಾಯಿತು ಅಂತ ನೋಡಿದ್ರೆ, ಯೇಸು ಕ್ರಿಸ್ತು ಈ ಮಾತುಗಳನ್ನ ಯಾವ ಮಾತುಗಳು? ಯೋಹಾನ 14:14 ಯೋಹಾನ 20:20 ರೀ ಬರೋಂಥ ಎಲ್ಲ ಸನ್ನಿವೇಶಗಳು ಯಾವ ಸನ್ನಿವೇಶಪ್ಪ ಅಂದರೆ ಕರ್ತನ ಕೊನೆಯ ಕ್ಷಣಗಳು. ಚೆನ್ನಾಗಿ ಮಾಡ್ಕೊಳ್ಳಿ, ಕರ್ತನ ಕೊನೆಯ ಕ್ಷಣಗಳು ಯೋಹಾನ 13:15 ಏನಾಗ್ತದೆ ಶುರು ಆಗ್ತದೆ ರೀ. ಯೋಹಾನ 13:15 ಶುರು ಆಗ್ಬಿಟ್ಟು ಏನ್ರಿ 40% ಆಫ್ ದ ಗಾಸ್ಪಲ್ ಆಫ್ ಜಾನ್ ಯೇಸು ಕ್ರಿಸ್ತನ ಅಂತ್ಯದ ಬಗ್ಗೆ ಮಾತಾಡಿದೆ. ಇಷ್ಟೊಂದು ಡೀಟೇಲ್ ಆಗಿ ಮಾಹಿತಿ ಯಾವ ಒಂದು ಸುವಾರ್ತೆಯಲ್ಲಿ ಕೊಟ್ಟಿಲ್ಲ, ಇಲ್ಲಿ ಮಾತ್ರ ಕೊಟ್ಟಿರೋದು ಅಲ್ವರ. ಸರಿ, ಏನಾಯಿತು ಅಂತ ನೋಡಿದ್ರೆ ತುಂಬ ಗಂಭೀರವಾಗಿರೋ ಸಿಚುವೇಶನು. ಇನ್ನು ಸ್ವಲ್ಪ ಕ್ಷಣ ಯೇಸು ಕ್ರಿಸ್ತು ಇರ್ತಾರೆ, ಆಮೇಲೆ ಪ್ರಾಣ ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಶಿಷ್ಯರು ಏನು ಮಾಡ್ತಾರೆ? ಕುಣ್ಸ್ಕೊಳ್ತಾರೆ, ತುಂಬ ದುಃಖಕರವಾಗಿರ್ತಾರೆ. ಅವಾಗ ಏನು ಮಾಡ್ತಾರೆ? ಇನ್ನು ಸ್ವಲ್ಪ ಕ್ಷಣ ನೀವೆಲ್ಲನೂ ಬಿಟ್ಟು ಹೋಗ್ತೀರ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಎಲ್ಲ ಶಿಷ್ಯನಿಗೆ ಬೇಜಾರಾಗ್ಬಿಡ್ತಾರೆ. ಏನು ಯೇಸು ಕ್ರಿಸ್ತು ಹಿಂಗೆ ಹೇಳ್ತಾ ಇದ್ರಲ್ಲ, ನಾನು ಒಬ್ಬಂಟಿನಲ್ಲ, ಅದೇನು ಜೊತೆಗಿದೆ ಅಂತ ಹೇಳ್ತಾರೆ. ಇಮ್ಮಿಡಿಯೇಟಾಗಿ ಪೇತ್ರನ ಹೇಳ್ತಾರೆ, ಏನು ಸ್ವಾಮಿ ಹಂಗೆಲ್ಲ ಹೇಳ್ತೀರ ನೀವು, ಯಾರು ಕೈ ಬಿಟ್ಟರು ನಾನು ಮಾತ್ರ ನಿಮ್ಗೆ ಬಿಟ್ಟೋಗಲ್ಲ ರೀ. ನಾನು ನಿಮ್ಮ ಜೊತೆಗೆ ಜೈಲು ಕೂಡ ಏನು ಮಾಡ್ತೀನಿ ಬರ್ತೀನಿ ಅಂತ ಹೇಳ್ತಾರೆ. ಚಂದ್ರ ನೋಡಿ ಅಂತೀನಿ, ಯೋಹಾನದಲ್ಲಿ 13ನೇ ಅಧ್ಯಾಯ 37 ಮತ್ತೆ 38 ಓದಿ.
ಪೇತ್ರನು ಆತನಿಗೆ, ಸ್ವಾಮಿ, ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರೆನು? ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೆನು ಎಂದು ಹೇಳಲು, ಏಸು, ನನಗಾಗಿ ಪ್ರಾಣ ಕೊಟ್ಟೀಯ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು.
ನೋಡೋಣ ಹೆಂಗಿದೆ ರೀ ಮಾತು. ಪೇತ್ರ ಯೇಸು ಕ್ರಿಸ್ತನಿಗೆ ಒಂಥರ ಸಪೋರ್ಟಿವ್ ಆಗಿ ನಿಂತವ್ರೆ. ಸ್ವಾಮಿ ನಾನು ನಿನ್ನ ಜೊತೆಗೆ ಏನು ಮಾಡ್ತೀನಿ, ಹಾಂ ಇದ್ದೇ ಇರ್ತೀನಿ, ಜೈಲ್ಗೋದ್ರೂ ಸರಿ ಇರ್ತೀನಿ, ಸತ್ರು ಸರಿ ನಿಮ್ಗೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಯೇಸು ಕ್ರಿಸ್ತವ್ರು ಏನು ಹೇಳಬೇಕು? ಸುಭಾಷ್ ಪೇತ್ರ ಎಲ್ಲರೂ ಸೈಲೆಂಟ್ ಆಗೋರೆ, ನೀನಾರ ಒಬ್ಬ ನನಗೆ ಮಾತು ಕೊಟ್ಟಿದ್ಯಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕಿತ್ತು. ಅದು ಯೇಸು ಕ್ರಿಸ್ತ ಹಂಗೆ ಹೇಳಿದ ರೀ, ನೀನು ನನ್ನ ಜೊತೆಗೆ ಇರ್ತೀಯಾ, ಕೋಳಿ ಕೂಗಕ್ಕಿಂತ ಮುಂಚೆ ನೀನು ನಾನು ಏನು ಮಾಡ್ತೀಯ 3 ಸತಿ ನಿರಾಕರಿಸಿ ಅಂದ್ಬಿಟ್ಟು ಎಲ್ಲರ ಮುಂದೆ ಹೇಳ್ಬಿಟ್ರಿ, ಹೆಂಗಿರ್ಬೇಕ್ರಿ ಸಿಚುವೇಶನ್ ವ್ಯವಸ್ಥೆ ಮಾಡಿರ್ತೀನಿ? ಹಾಂ ಎಲ್ಲರ ಮುಂದೆ ಹಿಂಗೆ ಹೇಳಿದ ತಕ್ಷಣ ಪೇತ್ರ ಫುಲ್ ಬೇಜಾರಾಗೋಯ್ತು ರೀ. ಅಲ್ಲರ ಏನ್ರಿ ಪೇತ್ರ ಯಾವತ್ತೂ ಅದನ್ನೇನು ಮಾಡಲಿಲ್ಲ ರೀ, ಎಕ್ಸ್ಪೆಕ್ಟೇ ಮಾಡಲಿಲ್ಲ ರೀ. ಅಂದ್ರ ಏನ್ರಿ ಸಡನ್ನಾಗಿ ಈ ಥರ ಹೇಳ್ಬಿಡ್ದ ಮುಖಕ್ಕೆ ಕೊಡ್ದಂಗೆ ಏನಾಗೋಯ್ತು ಅವ್ರಿಗೆಲ್ಲ, ಮುಖ ಎಲ್ಲ ಬೀಳ್ಚೋಗೋಯ್ತು. ಯಾಕೆ ಗೊತ್ತಾ, ಇವರೆಲ್ಲ ಯೇಸು ಕ್ರಿಸ್ತನ ಹಿಂದೆ ಬಂದಿದ್ದಾರೆ. ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ, ಏನಕ್ಕೆ ಬಂದವರೆ? ಎಲ್ಲ ಬಿಟ್ಬಿಟ್ಟು ಬಂದವರೆ. ಏನೇನು ಬಿಟ್ಬಿಟ್ಟು ಬಂದರು? ಇವರೆಲ್ಲ ಮೀನು ಹಿಡಿಯ ಕೆಲಸ ಮಾಡ್ತಾ ಇದ್ರು, ಕರೆಕ್ಟಾ? ಆ ಕಾಲದಲ್ಲಿ ಮೀನು ಹಿಡಿಯ ಕೆಲಸ ಚೆನ್ನಾಗಿ ದುಡ್ಡು ಮಾಡ್ಕೊಳೋರು. ಅದನ್ನ ಈ ಮೀನು ಹಿಡಿಯಲ್ಲ ಕೆಲಸ ಮಾಡೋದು ಬಿಟ್ಬಿಟ್ಟು ಯೇಸು ಕ್ರಿಸ್ತ ಹಿಂದೆ ಬಂದರು. ಏನಕ್ಕೆ ಬಂದರು? ಹಿಂದೆ ಬಂದವರಾ? ಬೆನಿಫಿಟ್ ಏನಪ್ಪ ಬೆನಿಫಿಟ್ ಅಂತಂದರೆ, ಯೇಸು ಕ್ರಿಸ್ತು ರೋಮ್ ರಾಜ್ಯವನ್ನೆಲ್ಲರದ್ದು ನಾಶ ಮಾಡಿ ಇಸ್ರೇಲಲ್ಲಿ ಕಣ್ಣು ಕಾಣಂಥ ರೀತಿಯಲ್ಲಿ ತನ್ನ ರಾಜ್ಯವನ್ನು ಏನು ಮಾಡ್ತಾರೆ, ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಇರುತ್ತೆ ಒಂದು ನಂಬಿಕೆ ಅವ್ರಿಗೆಲ್ಲ ಇತ್ತು. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ ಅನ್ಸುತ್ತೆ ಎಲ್ಲಿ, ಮತ್ತೆ 19ನೇ ಅಧ್ಯಾಯದಲ್ಲಿ ಪೇತ್ರ ಕೇಳ್ತಾನೆ, ಸ್ವಾಮಿ ನಾವಂತೆಲ್ಲ ಬಿಟ್ಟು ಬಂದಿದ್ರಿ, ನಮಗೇನು ಸಿಗ್ತದೆ ಅಂತ ಕೇಳ್ತಾರೆ. ಅವಾಗ ಜೀಸಸ್ ಕ್ರಿಸ್ತ ಏನು ಹೇಳ್ತಾರೆ, ನೀವು ಏನ್ರಿ ಇಸ್ರೇಲಿನ 12 ಸಿಂಹಾಸನ ಕೂತ್ಕೊಂಡು ಇಸ್ರೇಲ್ಗೆ ಏನು ಮಾಡ್ತೀರಾ, ನೀವು ನ್ಯಾಯ ತೀರ್ಪು ಮಾಡ್ತೀರಾ ಅಂತಂತ ಹೇಳ್ತಾರೆ. ನೋಡಿ ಬೇಕಾದ್ರೆ ಓದೋಣ Matthew 19:28 ಓದಿ. Matthew 19:28
ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ.
ನೋಡ್ರ ಏನ್ ಮಾಡ್ತಾರೆ, 12 ಕುಲಕ್ಕೆ ನ್ಯಾಯ ತೀರ್ಪು ಮಾಡ್ತಾರೆ. ಎಲ್ಲ ಖುಷಿ ಆಗ್ಬಿಟ್ರು, ಓಹೋ ಹಂಗಾರೆ ರೋಮನ್ಸ್ ನಾಶ ಮಾಡ್ತಾರೆ, ನಮ್ಮ ಸಿಂಹಾಸನ ಬರ್ತಾರೆ ಇಲ್ಲಿ, ದೇವರ ರಾಜ್ಯ ಬರ್ತಾರೆ ಇಲ್ಲಿ, ನಾವು 12 ಸಿಂಹಾಸನ ಕೂತು ನಾವೇ ಮಾಡ್ಬೇಕು ಇಸ್ರೇಲ್ ಮೇಲೆ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ಅಂದ್ರೆ ಲೆಫ್ಟ್ ಹ್ಯಾಂಡ್ ಮಿನಿಸ್ಟರ್ ನಾನು, ರೈಟ್ ಹ್ಯಾಂಡ್ ಮಿನಿಸ್ಟರ್ ಅದರ ಮುಖ್ಯವಾದ ಸ್ಥಾನದಲ್ಲಿ ನಾವು ಕೂತಿರ್ತೀವಿ, ಇವ್ರಿಗೆಲ್ಲ ಮೈಂಡ್ ಬಂದ್ಬಿಡ್ತು. ಇಮ್ಮಿಡಿಯೇಟ್ ಆಗಿ ಇದಾಗಿದ ತಕ್ಷಣ ನೆಕ್ಸ್ಟ್ ಡೇನೇ ಯೋಹಾನ ಮತ್ತೆ ಯಾಕೋಬ್ ಏನು ಮಾಡ್ತಾರೆ, ತಾಯಿ ಕಳಿಸ್ರಿ ಅಮ್ಮ ಹೋಗಮ್ಮ ದಯವಿಟ್ಟು ಅಣ್ಣನ ಕೇಳಮ್ಮ, ಹಾಂ ಎಡಭಾಗದಲ್ಲಿ ಬಲಭಾಗದಲ್ಲಿ ಕೂತ್ಕೊಳಕ್ಕೆ ಏನು ಮಾಡಮ್ಮ ಪರ್ಮಿಷನು ಕೇಳಮ್ಮ ಅಂತ ಹೇಳ್ತಾರೆ. ಅಮ್ಮ ಬಂದು ಕೇಳ್ತಾರೆ ನೋಡಿಂತೀನಿ ಏನಂತ ಕೇಳ್ತಾರೆ ಜೀಸಸ್ ಕ್ರಿಸ್ತ ಹತ್ರ. Matthew 20:21 ರಮ್ಯಾ ಸಿಸ್ಟರ್ ಓದ್ಬೋದಾ? Matthew 20:21 ರಮ್ಯಾ ಸಿಸ್ಟರ್, ಓಕೆ ಜೋಸಫ್ ಸರ್.
ಆತನು ಆಕೆಯನ್ನು, ನಿಮಗೇನು ಬೇಕಮ್ಮ ಎಂದು ಕೇಳಲು, ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ 2 ಮಕ್ಕಳಲ್ಲಿ ಒಬ್ಬನು ನನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆ ಆಗಬೇಕು ಅಂದವೆ.
ನೋಡ್ರ ಏನ್ ಕೇಳ್ತಾರೆ, ಏನು ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಇಬ್ಬರು ಮನೆ ಮಕ್ಕಳಿಗೆ ಒಬ್ಬರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕೂತ್ಕೊಡೋಣ, ನಿಮಗಿನ ಸೀಟ್ ಯಾರಾದ್ರು ಕೊಡು, ಪಕ್ಕದ ಕೂತ ಸೀಟ್ ಏನು ಮಾಡೋ, ತುಂಬ ಕ್ಲೋಸ್ ಆಗಿದೆ ಸೀಟ್ ಕೊಡು, ತುಂಬ ಮುಖ್ಯವಾದ ಸ್ಥಾನಗಳು ಇವರು ಕೊಡಿ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ತಾರೆ. ಅದ್ರ ಅದಕ್ಕೆ ಯೇಸು ಕ್ರಿಸ್ತು ಉತ್ತರ ಕೊಡ್ತಾರೆ. ಅದರ ಏನಿವೆ ಅದೆಲ್ಲ ಆಮೇಲೆ ನೋಡೋಣ. ಆಮೇಲೆ ಇನ್ನೊಂದು ಸರ್ತಿ ಏನಾಗ್ತಾರೆ, ಯೇಸು ಕ್ರಿಸ್ತು ಸತ್ತೋಗ್ಬಿಡ್ತಾರೆ. ಅದರ ಹಿಮಾವಾಸ್ಯೆಗೆ ಬ್ರಿಜನ್ ಹಾಕೊಂಡು ಹೋಗ್ತಾ ಇರ್ತಾರೆ, ಯೇಸು ಕ್ರಿಸ್ತು ಬರ್ತಾರೆ ಜೊತೆಗೇನೆ ಬಂದ್ಬಿಟ್ಟು, ಏನಪ್ಪಾ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವಾಗ ಏನು ಹೇಳ್ತಾರೆ, ಅಯ್ಯೋ ಸ್ವಾಮಿ ನಿಮ್ಗೆ ಗೊತ್ತಿಲ್ವಾ, ಇಸ್ರೇಲ್ನ ರಕ್ಷಿಸತಕ್ಕವನು ಇವನೇ ಅಂತ ನಾವು ಭಾವಿಸ್ಕೊಂಡಿದ್ರಿ, ಇವರೇ ನೋಡ್ರಿ ಇವ್ರೇನ ಬಿಟ್ರ ಇವ್ರ ಮರಣ ಹೊಂದ್ಬಿಟ್ರು ಅಂತ ಹೇಳ್ತಾರೆ ನೋಡ್ತೀನಿ. ಅವಕ್ಕೆ ಓದೋಣ Luke 24:21 Luke 24:21 ಓದಿ.
ಆಮೇಲೆ ಏಸು
ಹ್ಮ್
ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು.
ಇಲ್ಲ
ಆಗ ಆತನು ಇವುಗಳನ್ನು ನೋಡುತ್ತಿರಲು
ಇಲ್ಲ ಸರ್ ಒಂದು ನಿಮಿಷ, Luke 24:21 ಲೂಕ್ 24:20.
ನಾವು ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು ಮೂರನೇ ದಿನ ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು
ನೋಡ್ರ
ಕಾಣದೆ ಅಲ್ಲಿಂದ ಬಂದು
ಸಾಕ್ಬಿಡಿ ನೋಡ್ರ ಏನ್ ಹೇಳ್ತಾರೆ, ಇವರಾದ್ರೂ ಇಸ್ರೇಲ್ ಬಿಡಿಸತಕ್ಕವರು ಅಂತ ನಂಬಿದ್ರಿ, ಯಾರಿಂದ? ರೋಮರಿಂದ ಬಿಡಿಸತಕ್ಕವರು ಅಂತ ನಂಬಿದ್ರಂತೆ. ಇವನ್ ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗ್ತಾ ಇರ್ಬೇಕ್ರೆ ಶಿಷ್ಯರುಗಳು ಯೇಸು ಕ್ರಿಸ್ತಂಗೆ ಇದೇ ಕೇಳ್ತಾರೆ, ಸ್ವಾಮಿ ಏ ಹೋಗೋದು ಹೋಗ್ತಾ ಇದ್ದೀರಾ, ಅಟ್ಲೀಸ್ಟ್ ಇವಾಗ ರಾಜ್ಯ ಕೊಟ್ಬಿಡೋಗಿ, ನಾವರ ಸಿಂಹಾಸನ ಕೂತ್ಕೊಂತೀರಿ ಅಂತ. ನೋಡಿ ಅಪೊಸ್ತಲ ಕೃತ್ಯಗಳು 1:6, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 6ನೇ ವಾಕ್ಯ ಓದಿ ಪ್ರಜ್ವಲ್ ಬ್ರದರ್.
ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ಕೊಡುವಿಯೋ ಎಂದು ಕೇಳಲು,
ಎಂದು ಕೇಳ್ತಾರೆ. ಏನಕ್ಕೆ ಕೇಳಿದ್ರು? ಇಸ್ರೇಲ್ ಇವಾಗ ರಾಜ್ಯವನ್ನು ಕೊಡ್ತೀಯ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇವ್ರಿಗೆಲ್ಲ ಭರವಸೆ ಇದ್ದಿದ್ಯಂದ್ರೆ ರೋಮರನ್ನ ನಾಶ ಮಾಡ್ತಾರೆ, ತಾವು ಸಿಂಹಾಸನ ಕೂತ್ಕೊಂಡ್ಬೋ ಅಂತ. ಇವಾಗ ಇವ್ರು ಎದುರು ನೋಡ್ದಂಗೆ ಆಗಿಲ್ಲ, ಹೇಳ್ಬರ ಸಡನ್ ಆಗಿ ಯೇಸು ಕ್ರಿಸ್ತ ಹೇಳ್ತಾರೆ, ಇನ್ ಸ್ವಲ್ಪ ಹೊತ್ತು ನೀವೆಲ್ಲ ನಮ್ಗೆ ಬಿಟ್ಟು ಹೋಗ್ತಾರೆ, ನಾನು ಸಾಯ್ಬೇಕು ಅಂತ ಹೇಳ್ತಾರೆ. ಏನಾಗ್ಬಿಡ್ತಾರೆ ಶಿಷ್ಯನಿಗೆ ಎಲ್ಲ ಬಂದ್ಬಿಟ್ಟು ತುಂಬಾ ಬೇಜಾರಾಗ್ಬಿಡ್ತಾರೆ ರೀ. ಅಂದ್ರ ಅವಾಗ ನೋಡ್ರಿ, ಇವಾಗ ಯೋಹಾನ 13ನೇ ಅಧ್ಯಾಯ ನೋಡಿದ್ರಲ್ಲ, ಏನ್ರಿ ಕೊನೆ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಪೇತ್ರನಿಗೆ, ನೀ ನನ್ನ ಸಂಗಡ ಇರ್ತೀಯ, ಕೋಳಿ 3 ಸತಿ ಕೂಗೋದಕ್ಕಿಂತ ಮುಂಚೆ, ಸಾರಿ ಕೋಳಿ ಕೂಗೋದಕ್ಕಿಂತ ಮುಂಚೆ 3 ಸತಿ ನೀನು ನನ್ನ ಏನ್ ಮಾಡ್ತೀಯ, ನಿರಾಕರಿಸ್ತೀಯ ಅಂತ ಹೇಳ್ತಾರೆ. ಹಿಂಗೆ ಹೇಳ್ಬಿಟ್ಟು ಯೋಹಾನ 14:1 ಓದಿ ನೋಡಿ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಬೈಬಲ್ಲು ಒರಿಜಿನಲ್ ಬರಿಬೇಕ್ರೆ ಚಾಪ್ಟರ್ ಡಿವಿಷನ್ನು ವರ್ಸ್ ಡಿವಿಷನ್ ಯಾವುದೂ ಇಲ್ಲ ರೀ, ಇದೆಲ್ಲ ಮನುಷ್ಯ ಮಾಡ್ಕೊಂಡಿರೋದು. 13 ಚಾಪ್ಟರ್ ನಂಗೆ ಕಂಟಿನ್ಯೂ ಆಗಿ 14 ಚಾಪ್ಟರ್ಗೆ ಏನಾಗ್ತಾರೆ ಬರ್ತಾರೆ, ಬೇಕಾದ್ರೆ ನೀವು ಓದಿ. ಯಾರೋ 13ನೇ ಅಧ್ಯಾಯ ಕೊನೆಯ ವಾಕ್ಯ ಓದ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ಕೊಂಡು 14ನೇ ಅಧ್ಯಾಯಕ್ಕೆ ಬನ್ನಿ.
ಯೇಸು ನನಗಾಗಿ ಪ್ರಾಣ ಕೊಟ್ಟಿಯಾ? ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು.
ನೋಡ್ರ ಕೋಳಿ ಕೂಗೋದೇ ಇಲ್ಲ
ನಿಮ್ಮ ನೀವು
ಅಂದ್ಬಿಟ್ಟು.
ಕಳವಳದೇ ಇರಲಿ.
ಇರಿ ಇರಿ, ಇವಾಗ ಯಾಕೆ ಯೇಸು ಕ್ರಿಸ್ತ ಇವ್ರಿಗೆ ನೋಡ್ಬಿಟ್ಟು ಸಡನ್ ಆಗಿ ಹೃದಯ ಕಳವಳ ಗೊಳದೇ ಇರಲಿ ಅಂತ ಯಾಕೆ ಹೇಳಿದ್ರು? ಯಾಕಂದ್ರೆ ಯೇಸು ಕ್ರಿಸ್ತ ಕ್ಯಾರೆಕ್ಟರ್ ಹೆಂಗಿತ್ತು ಅಂದ್ರೆ, ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅವನು ಬೇಜಾರಾಗಿದ್ದಾನೋ ಬೇಸರ ಆಗಿದ್ದಾನೋ ಅಂತ ಕ್ಲೀನಾಗಿ ಕಂಡು ಹಿಡ್ಬಿಡೋರಿ. ಯೇಸು ಕ್ರಿಸ್ತ ಇವನ್ನೆಲ್ಲ ನೋಡ್ತಾರೆ, ಪೇತ್ರನಿಗೆ ಹರ್ಟ್ ಆಗಿರ್ತಾರೆ, ಎಲ್ಲಾರು ಮಕ್ಕಳು ಬಿಳ್ಚೋಗ್ಬಿಡ್ತಾರೆ, ಏನಪ್ಪ ಪೇತ್ರ ಹಿಂಗೆ ಅಂದ್ಬಿಟ್ರಲ್ಲ ಅಂದ್ರ ಅಂತ ಇದ್ದಷ್ಟು ಏನಾಗ್ತಾರೆ, ಇವರೆಲ್ಲ ಬೆಚ್ಚಿಗಿರೋದು ನೋಡ್ಬಿಟ್ಟು ಬೇಸರಾಗಿ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಧೈರ್ಯ ಪಡಿಸ್ತಾರೆ. ನಿಮ್ಮ ಹೃದಯವು ಏನಾಗದೇ ಇರಲಿ, ಕಳವಳಗೊಳ್ಳದಿರಲಿ, ಧೈರ್ಯವಾಗಿರ್ರಿ, ಹೆದರ್ಬೇಡ್ರಿ, ಬೇಜಾರು ಮಾಡ್ಕೊಂಬಿಡಿ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ.
ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ.
ದೇವ್ರ ನಂಬುದಲ್ಲ ಇಷ್ಟಿನ, ನನ್ನನ್ನು ಕೂಡ ನಂಬಿರಿ. ಅದರ ಸುಮ್ಮನೆ ಹಿಂಗೆ ಹೇಳ್ಬಿಟ್ಟೆ, ನೀವು ಮಾಡ್ಕೊಡ್ಕೊಬಿಡಿ, ನೀವು ಬೇಜಾರು ಮಾಡ್ಕೊಂಬಿಡಿ ಅಲ್ರ ನಂಬಿರಿ. ಆಮೇಲೆ
ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ,
ನೋಡ್ರ
ನಾನು
ಇವಾಗ
ಹೋಗಿ ನಿಮಗೆ
ಹೇಳ್ತಾರೆ,
ಸ್ಥಳವನ್ನು ಸಿದ್ಧ ಮಾಡಿ.
ಇವಾಗ ಹೇಳ್ತಾರೆ ಏನಂತಾರೆ, ಎಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಇವ್ರು ಹೋಗ್ಬಿಟ್ರೆ ಹಿಂಗೆ ನಮ್ಗೆ ಗತಿ, ನಾವೆಲ್ಲ ಮೀನ್ ಹಿಡಿಯೋರಿಗೆಲ್ಲ ಕೆಲಸ ಬಿಟ್ಟು ಬಂದ್ವಿ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೆಲಸ ಬಿಟ್ಟು ಬಂದವ್ರೆ, ಇವ್ರು ನೋಡಿದ್ರೆ ಹೊಟ್ಟೆ ಅಂತ ಹೇಳ್ತಾರೆ, ನಾವೇನು ಮಾಡ್ದಂಗಾರೆ, ಎಲ್ಲ ಬೇಜಾರಾಗಿರ್ಬೇಕು. ಯೇಸು ಕ್ರಿಸ್ತ ಅಂತಾರೆ, ನನ್ನ ತಂದೆ ಮೇಲೆ ಏನಿದೆ ಬಿಡಾರಗಳಿದೆ, ಆಯ್ತಪ್ಪ ತುಂಬ ಇದೆ, ನಾನು ಹೋದ್ರೆ ಏನು ಮಾಡ್ತೀನಿ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ಏನು ಮಾಡ್ತೀನಿ, ನಿಮಗೆ ಬಂದು ಕರ್ಕೊಂಡು ಹೋಯ್ತೀನಿ. ಕಂಟಿನ್ಯೂ ಮಾಡಿ ಹಂಗೆ 3rd verse.
ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು.
ನೋಡ್ರ ನಾನಿರೋಂಥ ಜಾಗದಲ್ಲಿ ನೀವು ಇರ್ತೀರ, ನಾನು ಬಂದು ತಿರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇವಾಗ ಹೆಂಗಿರ್ತಾರೆ ಶಿಷ್ಯನ್ರಿಗಳಿಗೆ, ಸ್ವಲ್ಪ ಧೈರ್ಯ ಬರ್ತದೆ. ಅದರ ಏನು ಪರಲೋಕದಲ್ಲಿ ಇರ್ತಾರೆ ದೇವರು, ನೋಡಿ ಫೋಟೋ ನೋಡಿ, ಪರಲೋಕದಲ್ಲಿ ಇದೇ ಥರ ದೇವರು ಮ್ಯಾನ್ಷನ್ಸ್ ಇಟ್ಟವ್ರ, ಪ್ಯಾಲೇಸ್ಗಳು ಇಟ್ಟವ್ರ, ನಮಗೋಸ್ಕರ ಪ್ಯಾಲೇಸ್ಗಳು ಕಟ್ತವ್ರ, ಏನೋ ಟಾರ್ ಹಾಕ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಪ್ಯಾಲೇಸ್ ಕಟ್ತವ್ರ ಪರಲೋಕದಲ್ಲಿ, ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದಕ್ಕೆ. ಇವೆಲ್ಲ ನೋಡಿ ಯೋಚನೆ ಮಾಡ್ರಿ, ಇವೆಲ್ಲ ನೇರವಾಗಿರೋ ಭಾಷೆನಾ? ಏನ್ರಿ ಶಿಷ್ಯನ್ರಿಗಳು ಬೇಜಾರಾಗಿದ್ರು, ಅದರ ಎಲ್ಲ ಏನಾಗ್ಬಿಡ್ತಾವ ಅವ್ರಿಗೆ, ನಿರೀಕ್ಷೆ ಇದ್ದಿದ್ದೇ ರಾಜ್ಯದಲ್ಲಿ ಇವ್ರ ಸ್ಥಾನದಲ್ಲಿ ಇರ್ತೀರಿ ಅಂತ. ಇವಾಗ ಅವರೇ ಹೋಗ್ಬಿಟ್ರೆ, ರಾಜನೇ ಹೋಗ್ಬಿಟ್ರೆ ನಾವೇನು ಮಾಡೋಣ? ಅದಕ್ಕೆ ಏನು ಮಾಡ್ತೇವೆ, ವರಿ ಮಾಡ್ಬಿಟ್ರಪ್ಪ, ಪರಲೋಕದಲ್ಲಿ ಐತೆ, ನಾನು ಹೋಗಿ ಸಿದ್ಧ ಮಾಡ್ಬಿಟ್ಟು ಏನು ಮಾಡ್ತೀವಿ, ತಿರ್ಗಾ ನಿಮ್ಮನ್ನ ಬಂದು ಕರ್ಕೊಂಡು ಹೋಗ್ತೀನಿ ಧೈರ್ಯ ಹೇಳ್ತಾರೆ. ಅವಾಗ ಹೇಳ್ಬೇಕಾರನೇ ಏನು ಹೇಳೋದು, ತಂದೆಯಿಂದ ಬೇರೊಬ್ಬ ಸಹಾಯಕನ ಏನು ಮಾಡ್ತೀನಿ ನಾನು ಕಳಿಸ್ಕೊಡ್ತೀನಿ, ಅದ್ಯಾರಪ್ಪ ಅಂದ್ರೆ ನನ್ನ ನಾಮದಲ್ಲಿ ಬರುವಂತ ಪವಿತ್ರಾತ್ಮ, ನನ್ನ ನಾಮದಲ್ಲಿ ದೇವರು ಕಳಿಸ್ಕೊಡಂತ ಪವಿತ್ರಾತ್ಮ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲ. ಏನಕ್ಕೆ? ಶಿಷ್ಯನಿಗೆ ಬಲಪಡಿಸೋದಿಕ್ಕೆ, ಶಿಷ್ಯನಿಗೆ ದೃಢಪಡಿಸೋದಿಕ್ಕೆ, ನಂಬಿಕೆಲಿ ಸ್ಥಿರವಾಗಿರೋದಕ್ಕೆ ಏನ್ ಮಾಡ್ತಾರೆ? ಎಂಕರೇಜ್ ಮಾಡ್ತಾರೆ. ಹಿಂಗ್ ಹೇಳ್ಬಿಟ್ಟು ನೋಡಿ, ಕನ್ವರ್ಸೇಷನ್ ಹಂಗೆ ನಡೀತಾನೆ ಇದೆ, ಕಂಟಿನ್ಯೂ ಮಾಡಿಕೊಂಡು. ಎಲ್ಲಿಗೆ? 15 ಚಾಪ್ಟರ್ ಬನ್ನಿ, ಏನ್ ಹೇಳ್ತಾರೆ ಇವಾಗ? ಯೋಹಾನ 15:1 ಏನ್ ಹೇಳ್ತಾರೆ ನೋಡೋಣ. ಹಾ, ಎಲ್ಲ ದಯವಿಟ್ಟು ಗಮನಿಸಿ, ಇದೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ರೆ ಕಾನ್ಸೆಪ್ಟ್ ಅರ್ಥ ಆಗೋದು. ಕಾನ್ಸಂಟ್ರೇಟ್ ಮಾಡಿ, ಜಾನ್ 15:1.
ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು.
ಹಾ, ಇವಾಗ ಯೋಚನೆ ಮಾಡಿ. ಯೇಸು ಕ್ರಿಸ್ತ ಹೇಳ್ದ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನಮ್ಮ ತಂದೆ ಅಂದ್ರೆ ತೋಟಗಾರನ. ಹಂಗ್ರೆ ಯೇಸು ಕ್ರಿಸ್ತು ಏನ್ರಿ ದ್ರಾಕ್ಷಿ ಬಳ್ಳಿನ ಹೇಳ್ರಿ? ಜೀಸಸ್ ಕ್ರೈಸ್ಟ್ ದ್ರಾಕ್ಷಿ ಬಳ್ಳಿನ? ಏನಪ್ಪ, ಯಾರು ಉತ್ತರ ಕೊಡಲ್ವಲ್ಲಪ್ಪ, ಎಲ್ಲ ಕೇಳಿಸ್ಕೊಂತ ಇದ್ರೆ ಅರ್ಥ ಆಗ್ತೈತೆ ಇಲ್ವಾ? ಯೇಸು ಕ್ರಿಸ್ತು ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಅಂತ ಹೇಳ್ತಾರೆ. ಹಂಗ್ರೆ ಯೇಸು ಕ್ರಿಸ್ತು ದ್ರಾಕ್ಷಿ ಬಳ್ಳಿನ
ನಿಜವಾದ ಅರ್ಥದಲ್ಲಿ ಅಲ್ಲ.
ಅಲ್ವಾ? ಇಲ್ಲ,
ಇಲ್ಲ
ಯೇಸು ಕ್ರಿಸ್ತು ಖಂಡಿತವಾಗೂ ನಿಜವಾದ ಅರ್ಥದಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ಕೆ ಹೋಗಿಲ್ಲ ರೀ. ಅವ್ರದ್ದು ನಿಜವಾದ ದ್ರಾಕ್ಷಿ ಬಳ್ಳಿ ಅಲ್ವೇ ಅಲ್ಲರಿಗೆ ಅದರ. ಅದಕ್ಕೆ ಇವೆಲ್ಲ ಯೇಸು ಕ್ರಿಸ್ತು ಶಿಷ್ಯನಿಗೆ ಏನು ಕೇಳಿದ್ದು? ಪ್ರೋತ್ಸಾಹ ಪಡಿಸೋಕ್ಕೆ, ಬಲ ಪಡಿಸೋದಕ್ಕೋಸ್ಕರ ಹೇಳಿದ್ದು. ಅದಕ್ಕೆ ನೋಡಿ, ಈ ಮಾತನ್ನ ಲಾಸ್ಟಲ್ಲಿ ಹೇಳ್ತಾರೆ, ನಾನು ನಿಮ್ಗೆಲ್ಲ ಹೇಳಿದ್ದೀನಲ್ಲ ಇಷ್ಟೋ, ಏನಕ್ಕೆ ಹೇಳಿದ್ದೀನಿ, ಯಾವ ಥರ ಹೇಳಿದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಜಾನ್ 16:25 ಓದಿಂತೀನಿ. ಜಾನ್ 16:25 ಓದಿ. ಹಾಂ,
ಈ ಸಂಗತಿಗಳನ್ನು ಗೂಢಾರ್ಥವಾಗಿ ನಿಮಗೆ ಹೇಳಿದ್ದೇನೆ.
ನೋಡೋರ ಇವೆಲ್ಲ ಹೆಂಗ್ ಹೇಳಿದಾರೆ ಅಂತ. ಯೇಸು ಕ್ರಿಸ್ತು ಹೆಂಗ್ ಹೇಳಿದಾರೆ?
ಗೂಢಾರ್ಥವಾಗಿ ಸೀಕ್ರೆಟ್ ಗೂಢಾರ್ಥವಾಗಿ
ಗೂಢಾರ್ಥವಾಗಿ ಜಾನ್ 14 ಚಾಪ್ಟರ್ ಇಂದ ಬಿಗಿನ್ ಮಾಡಿ ಜಾನ್ 16 ಚಾಪ್ಟರ್ ಎಂಡ್ ವರೆಗೂ ಹೇಳೋದೆಲ್ಲ ಯೇಸು ಕ್ರಿಸ್ತ ಹೆಂಗಂತಾರೆ? ಗೂಢಾರ್ಥವಾಗಿ. ಗೂಢಾರ್ಥ ಏನ್ರಿ? ಮನೆಯಲ್ಲಿ ಮ್ಯಾನ್ಷನ್ಸ್ ಇದೆ, ಕಟ್ಕೊಂಡು ಹೋಗ್ತೀನಿ, ಇವೆಲ್ಲ ಲಿಟ್ರಲ್ಲ. ಹಾ, ನಾನು ದುರ್ಜೋ ದ್ರಾಕ್ಷಿ ಬಳ್ಳಿ, ನಮ್ಮ ತಂದೆ ತೋಟಗಾರನು, ನೀವು ಕಟಿಂಗ್ ಮಾಡಬೇಕು, ಹಣ್ಣು ತರಬೇಕು, ಇವೆಲ್ಲ ಲಿಟ್ರಲ್ಲ. ಎಲ್ಲ ಹೇಳಿದ್ದು ಪ್ರೋವರ್ಬ್ಸ್ ಏನ್ರಿ, ಮಕ್ಕಳಿಗೆ ಹೇಳೋ ರೀತಿಲಿ ಏನ್ ಮಾಡಿದ್ದು ಅವ್ರು ಹೇಳಿರೋದು, ಮಕ್ಕಳಿಗೆ ಬಳಪಡಿಸೋತ್ತರ ಮಾಡ್ತಿರೋದು. ಇವಾಗ ಯೋಚನೆ ಮಾಡ್ತೀನಿ, ನಿಮ್ಮ ಮೇಲೆ ಮಕ್ಕಳಿದ್ದಾರಾ? ಹಾ, ಖಂಡಿತವಾಗಿ ಯಾರೋ ಇರ್ತಾರೆ. ಇಲ್ಲಾಂದ್ರೆ ಅಕ್ಕಪಕ್ಕ ಮಕ್ಕಳನ್ನು ನೋಡ್ತೀರ, ಅಮ್ಮನಂದು ಅಕ್ಕಂದು, ಅದನ್ನ ಯಾರ್ದೊಬ್ಬರ ಮಕ್ಕಳು ನೋಡ್ತೀರ. ಮಕ್ಕಳನ್ನ ಫಸ್ಟ್ ಡೇಗೆ ಸ್ಕೂಲ್ಗೆ ಕಳಿಸ್ಬೇಕ್ರೆ ಹೆಂಗ್ ಕಳಿಸ್ತೀರ? ಯೋಚನೆ ಮಾಡಿ ಮಕ್ಕಳು. ಹಾ, ಬಾ ಮಗ ಸ್ಕೂಲ್ಗೆ ಹೋಗೋಣ ಅಂದ್ರೆ ಏನು ಟಿಪ್ ಟಾಪ್ ರೆಡಿ ಆಗ್ಬಿಡ್ತಾರೆ? ಗೊತ್ತಿಲ್ಲ ಅವ್ರಿಗೆ ಪಾಪ ಸ್ಕೂಲ್ ಏನಂದು ಗೊತ್ತಿಲ್ಲ. ಸ್ಕೂಲ್ಗೆ ಏನ್ ಮಾಡ್ತಾರೆ, ಗಾಡಿ ಕೊಂಡೋಗ್ತೀರಾ? ಆಮೇಲೆ ಸ್ಕೂಲ್ ಹತ್ರ ಹೋಗ್ತಾ ಇರ್ಬೇಕಾ ಸೈಲೆಂಟ್ ಆಗಿರ್ತಾರೆ. ಸ್ಕೂಲ್ಗೆ ಓಡ ಹೋಗ್ಬೇಕಾರೆ ಅಲ್ಲೂ ಸೈಲೆಂಟ್ ಆಗಿರ್ತಾರೆ. ಫಸ್ಟ್ ಅಸೆಂಬ್ಲಿ ಗಿಸೆಂಬ್ಲಿ ಎಲ್ಲ ಏನಿರಲ್ಲ, ಸೀದಾ ಓಡ ಹೋಗ್ಬಿಟ್ಟು ಕ್ಲಾಸ್ ರೂಮಲ್ಲಿ ಮಕ್ಳು ಏನ್ ಮಾಡಿ ಬಿಟ್ಬಿಡ್ಬೇಕು, ಮಕ್ಕಳು ಅಲ್ಲಿವರೆಗೂ ಸೈಲೆಂಟ್ ಆಗಿರ್ತಾರೆ. ಕೈ ಬಿಟ್ಟ ಮೇಲೆ ಅಪ್ಪ ಅಮ್ಮ ಈ ಕೈ ತಿರುಗಿದ ಮೇಲೆ ಮಕ್ಳು ಏನ್ ಮಾಡ್ತವೆ? ಹಾ, ಹುಳೋ ಅಂತ ಅಳಕ್ ಶುರು ಮಾಡ್ಬಿಡ್ತಾರೆ. ಬಿಡ್ತಾರೆ, ಅಮ್ಮ ನೀನು ಓದ್ತೀಯಮ್ಮ ಇಲ್ಲಿಯಾರೋ ಬರ್ತೀನಿ, ಹೇ ಅದೆಲ್ಲ ಗೊತ್ತಿಲ್ಲ, ಬಾ ಬಾ ನೋಡು ಬಾ ಅಂತ ಅವ್ರ ಅಮ್ಮ ಏನ್ ಮಾಡ್ತಾರೆ? ಅವ್ರ ಅಮ್ಮನ ಬಿಡ್ತಾರೆ, ಮಕ್ಕಳು ಕೈ ಗಟ್ಟಿ ಇಟ್ಕೊಂಡ್ಬಿಡ್ತಾರೆ, ಕಾಲು ಇಟ್ಕೊಂಡ್ಬಿಡ್ತಾರೆ. ಅದ್ರ ಏನ್ರಿ, ಒಂದು ಮಗು ಅಳಗ್ ಶುರು ಮಾಡ್ತದ ತಗೊಳಿತೀರಿ, ಫುಲ್ ಟೀಮ್ ಏನ್ರಿ ಎಲ್ಲ ಹುಳೋ ಅಂತ ಅಳ್ಬಿಡ್ತಾರೆ. ಅವಾಗ ಅವ್ರ ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಅಲ್ಲಿರೋ ಟೀಚರ್ ಏನಂತಾರೆ? ಹಾ, ಏನಂತಾರೆ? ಹಾ, ಹೆದ್ರಬೇಡ, ಅಳ್ಬೇಡಕ್ಕಂದ ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಏನ್ ಮಾಡ್ಬಿಡ್ತೀನಿ, ನೀರಿನ ಬಾಟ್ಲಿ ಮರ್ತ್ಬಿಟ್ಟಿದ್ದೀನಿ, ಚಾಕ್ಲೇಟ್ ಮರ್ತ್ಕೊಂಡ್ಬಿಟ್ಟಿದ್ದೀನಿ, ಏ ಗಾಡಿಯಲ್ಲಿ ಕೀ ಮರ್ತ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲೇ ಇರೋ, ಸುಮ್ಮನೆ ಹೋಗಿ ತೊಗೊಂಡ್ಬರ್ತೀನಿ. ಅದರ ನೋಡಿ, ಇಲ್ಲೇ ಇರ್ತೀನಿ ನೋಡು, ಇಲ್ಲಿ ಕಿಟಕಿ ನೋಡ್ತಾ ಇರೋ, ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ. ಹಂಗಾರೆ ಏನರ್ಥ? ಇಲ್ಲ ಲಿಟ್ರಲ್ಲ, ಇಲ್ಲೇ ಇರ್ತೀನಿ, ಪಕ್ಕದಲ್ಲೇ ಇರ್ತೀನಿ, ಒರಿ ಮಾಡ್ಬೇಡ, ಕೂತ್ಕೋ, ಇಲ್ಲೇ ಕೂತ್ಕೊತೀನಿ, ಪಕ್ಕದಲ್ಲೇ ಕೂತ್ಕೊತೀನಿ ಅಂತ ಹೇಳೋದು. ಇವೆಲ್ಲ ನಿಜನಾ? ಯೋಚನೆ ಮಾಡ್ರಿ, ಇವೆಲ್ಲ ನಿಜನಾ? ಹಾ, ಅಪ್ಪ ಅಮ್ಮ ಮಕ್ಳಿಗೆ ಹೇಳಿದ್ರೆ ನಿಜ ಆಗ್ಬಿಡ್ತದ? ಇಲ್ಲ ರೀ, ಅವ್ರಿಗೆ ಬಲಪಡಿಸೋದಿಕ್ಕೆ, ಅದರ ಆ ಮೂಮೆಂಟ್ ಅಲ್ಲಿ ಧೈರ್ಯ ಪಡಿಸೋದಿಕ್ಕೆ ಹೇಳೋದಷ್ಟೇ ಹೊರತು ಅವ್ರ ಅರ್ಥ ಆಗ್ಲಿ ಅಂತಂದ್ಬಿಟ್ಟು. ಇದೇ ತರ ಕ್ರಿಸ್ತನು ಶಿಷ್ಯನಿಗೆ ಹೇಳಿದ್ದ. ಅದರ ಅದೇ ತರ ಮತ್ತೆ 28:20 ಏನ್ ಹೇಳ್ತಾರೆ? ಈಗೋ ಯುಗದ ಸಮಾಪ್ತಿಯವರೆಗೂ ನಿಮ್ ಜೊತೆಗೆ ಏನಾಗಿರ್ತೀನಿ ಇರ್ತೀನಿ ಅಂತ ಹೇಳ್ತಾರೆ ಇಲ್ವ ಯೇಸು ಕ್ರಿಸ್ತು? ಓದಿ ಮ್ಯಾಥ್ಯೂ 28:20. ಹೋದ್ರೆ ಅಲ್ಲಿ ಬರಂಬದವ್ರು ಹೋದ್ರೆ ರಮ್ಯಾ ಸ್ಟರ್.
ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು.
ನೋಡ್ರ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ಜೊತೆಗೆ ಇರ್ತಿದ್ರು. ಹಂಗನೆ ಅರ್ಥ? ಹಾ, ಯೇಸು ಕ್ರಿಸ್ತ ಜೊತೆಗೇನೆ ಇದ್ದಾರ ಆ ಪರ್ಲೋಕದಲ್ಲಿ? ಹಂಗಾರೆ ಯೋಚನೆ ಮಾಡ್ರಿ, ನಮ್ಮ ಜೊತೆಗೆ ಇರ್ತಾನೆ ಏನ್ರಿ, ಲಿಟ್ರಲ್ ಆಗಿ ನಮ್ಮ ಜೊತೆಗಿದ್ರ ಅಂತ ಅರ್ಥ ಅಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅನ್ನಿಸ್ರಗ್ಲೇ. ಅದಕ್ಕೆ ಯೇಸು ಕ್ರಿಸ್ತನ ಬೈಬಲಲ್ಲಿ ಬೆಳಕಿಗೆ ಹೋಲಿಕೆ ಮಾಡ್ತಾರೆ, ದೇವರ ವಾಕ್ಯಕ್ಕೆ ಹೋಲಿಕೆ ಮಾಡ್ತಾರೆ, ರೊಟ್ಟಿಗೆ ಹೋಲಿಕೆ ಮಾಡ್ತಾರೆ. ಇವೆಲ್ಲ ನೇರವಾಗಿರೋ ಭಾಷೆನ? ಅಯ್ಯೋ, ಇವೆಲ್ಲ ನಾವು ಅರ್ಥ ಮಾಡ್ಕೊಬೇಕ್ರಿ ಕ್ರೈಸ್ತವರಾಗಿರೋ ನಾವು ಅಲ್ವರ. ಅದಕ್ಕೆ ನೋಡ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅನ್ನಿಸ್ರಗ್ಲೇ, ಇದೇ ಒಂದು ದೃಷ್ಟಿಕೋನದಲ್ಲೇ ಪವಿತ್ರಾತ್ಮನ ಅವನು ಹೇಳಿರೋದ್ರಿ. ಅದರ ಹಂಗಂತ ಬಿಟ್ಟು ಪವಿತ್ರಾತ್ಮ ಒಂದು ವ್ಯಕ್ತಿ ಆಗೋದಕ್ಕೆ ಖಂಡಿತವಾಗೇನಿಲ್ಲ, ಸಾಧ್ಯ ಇಲ್ಲ. ಇದನ್ನ ನಾವು ಹೆಂಗೆ ಚೆಕ್ ಮಾಡೋದು ಅಂದರೆ, ನಾನು ಹೇಳಿದೆ ನಮಗೆ ಕನ್ಕಾರ್ಡೆನ್ಸ್ ಅಂತಿದೆ. ಕನ್ಕಾರ್ಡೆನ್ಸ್ ಅಂತ ತೆಗೆದ್ರೆ ಏನ್ರಿ, ಇದಕ್ಕೆ ಹೀಬ್ರೂಲ್ ಬರೋಂಥ ವಾರ್ತೆ ಏನ್ರಿ ಸ್ಪಿರಿಟ್. ಹಾಂ, ಈ ಪವಿತ್ರಾತ್ಮ ಅಂತ ಬರ್ತಾ ಗೊತ್ತಾ, ಇದಕ್ಕೆ ಹೀಬ್ರೂಲ್ ಬರೋಂಥ ವಾರ್ತೆ ರುವಾ ಅಂತ ಅರ್ಥ ರೀ. ಹಾಂ, ಇಂಗ್ಲೀಷಲ್ಲಿ ಸ್ಪಿರಿಟ್ ಅಂತ ಬರ್ತದೆ, ಅರ್ಥ ಏನು ಗೊತ್ತಾ, ಏನ್ರಿ ಕಣ್ಣ ಕಾಣಿಸಿರೋಂಥ ಅದ್ಭುತವಾದಂಥ ಶಕ್ತಿ ಪವರ್ ಅದರ ಏನ್ರಿ. ಅದು ಕಣ್ಣು ಕಾಣಿಸಿ, ಉಸಿರು ಕಣ್ಣು ಕಾಣಿಸ್ತದ, ಕಣ್ಣು ಕಾಣಿಸಲ್ಲ. ಈ ಥರ ಕಣ್ಣು ಕಾಣಿಸಿದ ಅದ್ಭುತವಂತ ಶಕ್ತಿ ಅಂತ ಏನ್ರಿ ಅದು ಹೇಳೋದು. ಇದೇ ತ ಗ್ರೀಕಲ್ಲಿ ಇದಕ್ಕೆ ಬರೋಂಥ ಪದ ನ್ಯೂಮಾ ಅಂತ. ನ್ಯೂಮಾ ಅಂದ್ರೆ ಏನ್ರಿ, ತಿರ್ಗ ಏನ್ರಿ ಶಕ್ತಿ, ಕಣ್ಣು ಕಾಣಿಸಿದ ಅದ್ಭುತವಂತ ಶಕ್ತಿ ಅಂತಾನೆ ಏನ್ರಿ ಅದ ಅರ್ಥ ಬರ್ತದೆ. ಅದಕ್ಕೆ ಕೆಲವೊಂದು ವಾಕ್ಯಗಳು ಓದೋದು ನೋಡಿರ್ತೀರಿ, ಇದನ್ನ ಏನ್ರಿ ಬೈಬಲ್ನಲ್ಲಿ ಎಷ್ಟೋ ಸತಿ ಬರ್ತದೆ ರೀ. ಇದನ್ನ ಎಷ್ಟೆಷ್ಟು ವಿದ್ವಾಂತ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ, ನಾನು ಎಕ್ಸಾಂಪಲ್ ನೋಡಿಸಿ ನೋಡಿರ್ತೀನಿ, ಓದಿರ್ತೀನಿ ದಯವಿಟ್ಟು. ಇಲ್ಲಿ ಏನ್ರಿ ಯೋಹಾನ 4:24 ಓದ್ರಿ, ಯಾರದು ಯೋಹಾನ 4:24 ಓದಿ ಸೋದರ ಸೋದರಿಗಳೇ, ಓದ್ರಿ ಯಾರಾದ್ರು ಯೋಹಾನ 4:24. ದೇವರು
ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು.
ನೋಡ್ರ, ದೇವರ ಆತ್ಮಸ್ವರೂಪನ ಏನ್ರಿ, ದೇವರು ಕಣ್ಣು ಕಾಣಿಸಲ್ಲ ರೀ. ಅದೇ ಹೇಳೋದು ಕಮರೇಸ್ತ್ರಿ ಅಂತ ಕೇಳ್ತಾರೆ, ನಾವು ದೇವ್ರನ್ನ ಆರಾಧಿಸ್ಬೇಕು, ಬೆಟ್ಟಕ್ಕೆ ಹೋಗ್ಬೇಕು, ಮೋಸೆ ಹೋಗ್ತಾರೆ ಬೆಟ್ಟಕ್ಕೆ ನಾವು ಹೋಗ್ಬೇಕು. ಏಸು ಕ್ರಿಸ್ತ ಹಂಗೆಲ್ಲ ಹೋಗೋದು ಬೇಕಾಗಿಲ್ಲ ಕಣಮ್ಮ, ದೇವ್ರು ಏನ್ರಿ ಆತ್ಮಸ್ವರೂಪನು. ಅವ್ರ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ, ಕಣ್ಣು ಕಾಣಿಸ್ಬಿಟ್ಟು ದೇವ್ರು ಇಲ್ಲ ಅಂತ ಹೇಳಕ್ಕಾಯ್ತದ, ಇಲ್ಲ ರೀ. ಕಣ್ಣು ಕಾಣಿಸಲ್ಲ ಆದರೂ ಶಕ್ತಿಶಾಲಿ ಹೇಳ್ರಿ. ಇವಾಗ ನೀವು ಹೇಳ್ರಿ, ದೇವ್ರ ಕಣ್ಣು ಕಾಣಿಸ್ತಾರ, ಕಣ್ಣು ಕಾಣಿಸಲ್ಲ, ಕಣ್ಣು ಕಾಣಿಸಿದ್ರು ಕೂಡ ಶಕ್ತಿ ಇದೆಯಲ್ಲ ಅವ್ರಿಗೆ. ಎಸ್, ಅವರು ಶಕ್ತಿಶಾಲಿ. ಅದು ಹೇಳೋದು ಕಣ್ಣು ಕಾಣಿಸ್ದ ಅದ್ಭುತವಂತ ಶಕ್ತಿ. ಯೋಹಾನ 6:63 ಓದಿ, ಜಾನ್ 6:63 ಓದಿ.
ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ.
ನೋಡ್ರ, ನಾನ್ ಮಾತಾಡಂತ ಮಾತುಗಳೇನಾಗಿದೆ, ಆತ್ಮವು ಜೀವವಾಗಿದೆ ಅಂತ ಹೇಳ್ತಾರೆ. ನಾನ್ ಮಾತಾಡಂತ ಮಾತು ಅದರ ಯೇಸು ಕ್ರಿಸ್ತನ ಮಾತುಗಳಂತೆ ಜೀವ ಇದೆ ಅಂತ ಆತ್ಮ ಅಂತ. ಏನಕ್ಕೆ ಹೇಳೋದು ಏನ್ರಿ, ಮಾತು ಮಾತು ಕಣ್ಣಿಗೆ ಕಾಣಿಸದ, ಕಣ್ಣಿಗೆ ಕಾಣಿಸಲ್ಲ. ಅರೆ ಮಾತಿಗೆ ಪವರ್ ಇದೆಯಾ? ಎಸ್, ಪವರ್ ಇದೆ ರೀ. ಯೋಚನೆ ಮಾಡಿ, ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನೋಡಿ, ನಾನು ಮಾತಾಡಂತ ಮಾತು ನಿಮ್ಮ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ, ಕಾಣಿಸದ ನೋಡಿ, ಹಿಂಗೆ ಬರ್ತೈತೆ ಹಿಂಗೆ ಬರ್ತೈತೆ ನೋಡಿ, ಹಿಂಗೆ ಬರ್ತೈತೆ ನೋಡಿ, ವಯರಿಂದ ಹೋಗ್ಬಿಡ್ತು ಹಂಗೆ ನೋಡಿ, ಅಲ್ಲಿ ಬಂದ್ಬಿಡ್ತು. ಎಲ್ಲಿ ನೀವು ಎಲ್ಲಿದ್ದೀರಾ ಊರು? ಹಾಂ, ಮಡಿಕೇರಿ, ಅಲ್ಲಿ ಬಂದ್ಬಿಡ್ತು, ಹಾಸನ್ ಬಂದ್ಬಿಡ್ತು, ಅಯ್ಯೋ ಅದರ ದಾವಣಗೆರೆಗೆ ಬಂದ್ಬಿಡ್ತು ಅಂತ ಹೇಳಕ್ಕಾಯ್ತದ? ಏ, ನಡ್ಕೊಂಡು ಬಂತ. ಕಣ್ಣು ಕಾಣಿಸಿರಂತ ಅದ್ಭುತವಂತ ಶಕ್ತಿ, ಕಣ್ಣಿಗೆ ಕಾಣಿಸಲ್ಲ ಆದರೂ ಅದಕ್ಕೇನಿದೆ ಅಷ್ಟೊಂದು ಪವರ್ ಇದೆ ಅಲ್ವರ. ಅದೇ ಮಾತಿನ ಬಂದ್ರೆ ಒಂದು ವಲ್ಲಮೆ ಅಲ್ವರ. ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ ಅಲ್ವರ. ಇನ್ನೊಂದು ವಾಕ್ಯ ಓದಿದ್ದೀನಿ, 2 ತಿಮೋತಿ 1:7, 2 ತಿಮೋತಿ 1:7.
ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ.
ನೋಡ್ರ ಏನ್ರಿ, ಆತ್ಮ ಕೊಟ್ಟಿದ್ರು ಎಂತ ಆತ್ಮ ಅಂತ ಅದು? ಹಾ, ಬಲ, ಪ್ರೀತಿ, ಶಿಕ್ಷಣ ಏನ್ರಿ. ಹಾ, ಬಲ ಕಣ್ಣು ಕಾಣಿಸದ, ಪ್ರೀತಿ ಕಣ್ಣು ಕಾಣಿಸದ, ಹಾ, ಶಿಕ್ಷಣ ಯಾವುದು ಕಣ್ಣು ಕಾಣಿಸದ, ಎಲ್ಲದಕ್ಕೂ ಶಕ್ತಿ ಇದೆ ನೋಡ್ರಿ. ಅದಕ್ಕೆ ಬಲ ಅಂತ ಏನ್ ಮಾಡೋದು ಹೇಳೋದು ಅಲ್ರ, ಗಾಡ್ ಹ್ಯಾಸ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಪವರ್, ಲವ್, ಸೌಂಡ್ ಮೈಂಡ್, ಲವ್, ಪವರ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ. ಇನ್ನೊಂದು ವಾಕ್ಯ ಓದೋಣ, ತುಂಬಾ ಕ್ಲಿಯರ್ ಆಗಿದೆ. ಅಪೊಸ್ತಲ ಕೃತ್ಯಗಳು 19:21, ಅಪೊಸ್ತಲ
ಈ
ಕೃತ್ಯಗಳು.
ಸಂಗತಿಗಳು ಆದ ಮೇಲೆ
ಹಾ
ಪೌಲನು ತಾನು ಮೆಕೆದೋನದಲ್ಲಿಯೂ ಅಕಾಯದಲ್ಲಿಯೂ ಸಂಚಾರ ಮಾಡಿ
ಹಾ
ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ
ಹಾ
ಅಲ್ಲಿಗೆ ಹೋದ ಮೇಲೆ
ಹಾ
ರೋಮಾಪುರವನ್ನು ಸಹ ನೋಡಬೇಕೆಂದು ಹೇಳಿದನು.
ಅದರ ಎಲ್ಲೆಂತ ನಿರ್ಧರಿಸಿದ್ರು, ಇಲ್ಲಿ ಎಲ್ಲಿ ಉದ್ದೇಶಿಸ್ಕೊಂಡ್ರಂತೆ ಮನಸ್ಸಿನಲ್ಲಿ, ಕರೆಕ್ಟಾ? ಇದನ್ನೇ ಯಾರು ಇಂಗ್ಲೀಷಲ್ಲಿ ಓದೋ ನೋಡಿರ್ತೀನಿ, ಇಲ್ಲಿ ಅಪೊಸ್ತಲ ಕೃತ್ಯಗಳು 19:21 KJV ಬೈಬಲಲ್ಲಿ ಓದಿದ್ದೀನಿ. ಹಾಂ, ಓದ್ರಿ ಯಾರು ಇಂಗ್ಲಿಷ್ KJV. ಹಾಂ,
After these things were ended, correct.
ಕರೆಕ್ಟ್ ಕರೆಕ್ಟ್ ಓದಿ,
After
ಕರೆಕ್ಟ್.
these things were ended, Paul proposed in the spirit, when he had passed through Macedonia and Achaia, to go to Jerusalem, saying, After I have been there, I must also see Rome.
ನೋಡ್ರ, ಪಾಲ್ ಪರ್ಪಸ್ಡ್ ಇನ್ ಸ್ಪಿರಿಟ್ ಅಂತ ಹೇಳ್ತಾರೆ, ಅದನ್ನೇ ಕಣ್ಣಿನ ಮನಸ್ಸಿನಲ್ಲಿ ಅಂತ ಹೇಳ್ತಾರೆ. ಏನ್ ಅರ್ಥ? ಹ್ಞೂ, ಏನ ಅರ್ಥ ಅದು? ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ, ಮನಸ್ಸು, ಮನಸ್ಸು ಕಣ್ಣು ಕಾಣಿಸದ, ಕಣ್ಣು ಕಾಣಿಸಲ್ಲ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳೋದು, ಹೆಂಗಪ್ಪ ಅರ್ಥ ಮಾಡ್ಕೊಂಡು ಕಣ್ಣು ಕಾಣಿಸಲ್ವಲ್ಲ, ಇಟ್ಸ್ ಎ ಫೀಲಿಂಗ್. ಓಕೆನಾ? ಅದು ಕಣ್ಣಿಗೆ ಏನಾಗಲ್ಲ ರೀ, ಅದು ಕಾಣಿಸಲ್ಲ ರೀ, ಆದ್ರೂ ಪವರ್ ಇದೆಯಾ? ಒಂದು ಫೀಲಿಂಗ್ ಸರ್ಟ್ ಆಗ್ಬಿಟ್ರೆ ಎಷ್ಟು ಬೇಜಾರಾಗ್ಬಿಡ್ತಾರೆ ಅಲ್ವರ. ಏನ್ರಿ ಕಣ್ಣು ಕಾಣಿಸಂತ ಅದ್ಭುತವಂತ ಶಕ್ತಿ, ತುಂಬಾ ಸಂತೋಷದ ಫೀಲಿಂಗ್ಸ್ ಹಿಂಗಿರ್ತದ್ರಿ ಅಂದ್ರ ಏನು ಎನರ್ಜೆಟಿಕ್ ಆಗಿರ್ತೀನಿ ನೋಡಿರ್ತೀನಿ ಅಂದ್ರ ಕಣ್ಣು ಕಾಣಿಸಂತ ಅದ್ಭುತವಂತ ಶಕ್ತಿ. ಕರ್ತನಲ್ಲಿ ಪ್ರೀತಿ ಅಂತ ಸರ್ವರ್ಗಳೇ ಇದನ್ನೇ ಬೈಬಲ್ನಲ್ಲಿ ಸಿಕ್ಕಾಪಟ್ಟೆ ಸತಿ ಏನು ಮಾಡಿರೋದು ಬಳಕೆ ಮಾಡಿದ್ರು ಬೇಜಾನ್ ವಾಕ್ಯಗಳಿದೆ ಓದ್ಬಿಡ ನೋಡಿರ್ತೀನಿ ಇಲ್ಲಿ. ಕೆಲವೊಂದು ವಾರ್ತೆಗಳು ಆದಿಕಾಂಡ 26:35 ಓದಿ. ಆದಿಕಾಂಡ 26:35 ಹೋದ್ರಿ ಹೋದ್ರಿ ಯಾರು ಇಲ್ಲಿ ಬ್ರದರ್ ಸಿಸ್ಟರ್ ಜೆನೆಸಿಸ್ 26:35 ಜೋಸೆಫ್ ಓದ್ರಿ. ಹಾಂ
ಇವರ ದೆಸೆಯಿಂದ ಇಸಾಕನಿಗೂ ರೆಬೇಕಳಿಗೂ ಮನೋವ್ಯಥೆ ಉಂಟಾಯಿತು.
ನೋಡ್ರ ಇವರ ದೆಸೆಯಿಂದ ಏನ್ರಿ ಈ ಸಾಕು ರಬೇಕು ಮನೆವತೆ ಉಂಟಾಯ್ತು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಓದಂತಂದ್ರೆ ಏನ್ರ ಇಟ್ ಗ್ರೀವ್ಡ್ ರಬೆಕ್ ಅಂಡ್ ಐಸಾಕ್ ಅಂತ ಹೇಳ್ತಾರೆ. ಯಾರ ಗ್ರೀವ್ಡ್ ಅನ್ ಏನ್ರಿ ಮನಸ್ಸಿಗೆನೇ ಆಗೋದು ದುಃಖ ಆಗೋದು ಕಣ್ಣು ಕಾಣಿಸ್ತದ ಕಣ್ಣು ಕಾಣಿಸಂತ ಅದ್ಭುತ ಅಂತ ಶಕ್ತಿ. ಇನ್ನೊಂದು ಕಡೆ ಯೇಸು ಕ್ರಿಸ್ತ ಹೇಳ್ತಾರೆ ಇಲ್ಲಿ ಯೋಹಾನ 3:8 ಓದಿ. ಯೋಹಾನ 3:8 ಜಾನ್ 3:8 ಆ
ಗಾಳಿಯು
ಗಾಳಿ
ಮನಸ್ಸಿನ ಕಡೆ
ಸುಮ್ಮನೆ
ಬೀಸುತ್ತದೆ,
ಬೀಸುತ್ತದೆ, ಆದರೆ ಸಂಪೂರ್ಣ ಕೇಳುತ್ತೆ. ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟುವರೆಲ್ಲರೂ ಅದರಂತೆ ಅಂದನು.
ನೋಡ್ರ ಏನ್ರಿ ಆ ಗಾಳಿ ಮನಸ್ಸು ಬಂದ ಕಡೆಗೆ ಬೀಸ್ತದೆ ಏನ್ರಿ ಕಣ್ಣು ಕಾಣಿಸಲ್ಲ ಸಪ್ಳ ಮಾತು ಕೇಳಿಸ್ತಾ ಇದೇ ತರ ಆತ್ಮನಿಂದ ಹುಟ್ಟಿದವನು ಅಂತ ಹೇಳ್ತಾರೆ. ಹಂಗಂದ್ರೆ ಸ್ಪಿರಿಟ್ ಅನ್ನ ಏನಂದ್ರೆ ಕಣ್ಣಿಗೆ ಏನಾಗಲ್ಲ ಕಾಣಿಸಲ್ಲ ಏನ್ರಿ ಕಣ್ಣಿಗೆ ಏನಾಗಲ್ಲ ಅದು ಕಣ್ಣಿಗೆ ಕಾಣಿಸಲ್ಲ ಅದು ಪವರ್ ಇದೆ ಅದಕ್ಕೆ ಇದಕ್ಕೆ ಹೇಳೋದು ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಇನ್ವಿಸಿಬಲ್ ಪವರ್. ಚೆನ್ನಾಗಿ ಅರ್ಥ ಇಟ್ಕೊಂಡ್ರೆ ಬೈಬಲ್ ಎಷ್ಟೋ ಇನ್ಸಿಡೆಂಟ್ಸ್ಗಳಿದೆ ಇನ್ಸಿಡೆಂಟ್ಸ್ಗಳು ನೋಡೋಣ ಅಂತೀನಿ. ನಿಮಗೆಲ್ಲ ಚೆನ್ನಾಗಿ ಗೊತ್ತು ಎಲಿಯಾ ಮತ್ತು ಎಲೀಷನ ಕತೆ ಕರೆಕ್ಟಾ. ಎಲಿಯಾ ಎತ್ತಲ್ಪಟ್ಟಿದ ಮೇಲೆ ಹಾ ಎಲಿಯನ ಆತ್ಮ 2ರಷ್ಟು ಯಾರ ಮೇಲೆ ಬಂತು ಅಂತ ನೋಡ್ತೀರಿ ಎಲೀಷನ್ ಮೇಲೆ ಬಂತು ಅಂತ ನೋಡ್ತೀರಿ ಕರೆಕ್ಟಾ. ಹಂಗಾರೆ ಏನರ್ಥ ಎಲಿಯಾ ಎತ್ಕೊಂಡು ಕೊಟ್ಬಿಟ್ಟಿದ ಮೇಲೆ ಅವನ ಆತ್ಮ ಅವನೇ ಬಂದು 2ರಷ್ಟು ಎಲೀಷನಲ್ಲಿ ತುಂಬ್ಕೊಬಿಟ್ಟ ಇಲ್ಲ ರೀ. ಅವನಿಗಿರಂಥ ಮನೋಭಾವ ಅವನಿಗಿರಂಥ ಎನರ್ಜಿ ಅವನಿಗಿರಂಥ ಝೀಲ್ ಅವನಿಗಿರಂಥ ಕೆಲಸ ಮಾಡೋಂಥ ಹುಮ್ಮಸ್ಸು ಆಸಕ್ತಿ ಇವೆಲ್ಲ 2ರಷ್ಟು ಯಾರಿಗೆ ಬಂತಂತೆ ದೇವ್ರು ಯಾರು ಕೊಟ್ರಂತೆ
ಎಲಿಷಿಂಗ್
ಹೀಗೆ ಕೊಟ್ರು ನೋಡಿ ವಾಕ್ಯ ಇದೆ ತುಂಬ ಚೆನ್ನಾಗಿದೆ ಓದೋಣ. 2ನೇ ಅಧ್ಯಾಯ 9 ಮತ್ತು 15 ವಾಕ್ಯ ಓದಿ. ಸೆಕೆಂಡ್ ಕಿಂಗ್ಸ್ ಸೆಕೆಂಡ್ ಚಾಪ್ಟರ್ 9th ವರ್ಸ್ ಆಮೇಲೆ 15th ವರ್ಸ್.
ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು.
ಅದನ್ನೇ ವಾಕ್ಯ ಬದಲು. ಹಾಂ
ದೂರದಲ್ಲಿ ನಿಂತಿದ್ದ ಎರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು.
ನೋಡ್ತಾ ಏನು ಎಲ್ಲಿನ ಆತ್ಮ ಬಂದ್ಬಿಡ್ತು ಅವ್ನು ಬಂದು ತುಂಬ್ಕೊಂಬಿಟ್ಟ ಇದರಲ್ಲಿ ಏನ್ರಿ ಒಬ್ಬ ವ್ಯಕ್ತಿ ಇವರು ಬಂದು ತುಂಬ್ಕೊಂಬಿಟ್ಟ ಇದಾ ಇದ ಅರ್ಥ ಹೊಸ ಒಡಂಬಡಿಕೆಯಲ್ಲಿ ಕ್ಲೀನಾಗಿ ಹೇಳ್ತಾರೆ ಎಲ್ಲಿ ಲೂಕಾ 1ನೇ ಅಧ್ಯಾಯ 16 ಮತ್ತು 17 ವಾಕ್ಯ ಬದಲು ಓದಿ. ಲೂಕ್ 1st ಚಾಪ್ಟರ್ 16 ಆ್ಯಂಡ್ 17.
ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ, ಹಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು.
ನೋಡ್ರ ಏನ್ ಮಾಡ್ತಾನಂತೆ ಹಾ ಏನ್ರಿ ಅವನ್ ಹಿಂಗ್ ಹೋಗ್ತಾನಂತೆ ಎಲಿಯನ ಏನ್ರಿ ಬಲಶಕ್ತಿಯಿಂದ ಕೂಡಿದವನಾಗಿ ಹೊಡ್ತಾನಂತೆ ಅಂದ್ರಿ ಏನರ್ಥ ಹಂಗಾರೆ ಬಲಶಕ್ತಿ ರೀ ನೋಡ್ರ ಕಣ್ಣು ಕಾಣಿಸ್ ಅದ್ಭುತವಾದಂಥ ಶಕ್ತಿ ಯಾರ ಈ ಶಾಲ್ ಗೋ ಇನ್ ದ ಸ್ಪಿರಿಟ್ ಅಂಡ್ ಮೈಟ್ ಪವರ್ ಆಫ್ ಎಲಿಯಾ ಅಂತ ಹೇಳ್ತಾರೆ ಅದರ ಏನ್ರಿ ಹಾ ಇದೇನು ವ್ಯಕ್ತಿ ಬಂದು ತುಂಬ್ಕೊಂಬಿಟ್ಟ ವ್ಯವಸ್ಥೆ ಮಾಡಿರ್ತೀನಿ ಇಲ್ಲ ರೀ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಇದೇ ಪವಿತ್ರಾತ್ಮನ ದೇವರ ಸೃಷ್ಟಿ ಕಾರ್ಯದಲ್ಲಿ ಯೂಸ್ ಮಾಡಿದ್ದು. ಹಾ ಚೆನ್ನಾಗಿ ಅಪ್ತ ಇದೆ ಆದಿಕಾಂಡದಲ್ಲಿ ಹೇಳ್ತಾರೆ ಹಾ 1, 2 ಓದಿದ್ದೀರಿ ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯ.
ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು.
ನೋಡ್ರ, ದೇವರಾತ್ಮವು ಜಲಸಮಗಳ ಮಾಡ್ತೈತೆ, ಚಲಿಸ್ತಾ ಇತ್ತು. ದೇವರಾತ್ಮ ಚಲಿಸ್ತಾ ಇತ್ತು ಅಂದ್ರೆ ಏನರ್ಥ? ದೇವರಾತ್ಮಗೆ ಊ ತಿಂಗಿನೋ ಓಡಾಡ್ತಾ ಇತ್ತು ಅಂತಾನ? ಏನಂತ ನೋಡಿರಿ, ಆತ್ಮ ಪವಿತ್ರಾತ್ಮ ಅಂದರೆ ಕಣ್ಣಿಗೆ ಕಾಣಿಸೋ ಅದ್ಭುತವಂತ ಶಕ್ತಿ ಅಂದ್ರ, ದೇವರು ನುಡಿದ್ರು ನೋಡ್ರಿ, ದೇವರು ಕಮ್ಯಾಂಡ್ ಕೊಟ್ಟರು. ಹೆಂಗಿದೆ ಭೂಮಿ? ಬರಿದಾಗಿಯೂ ಕ್ರಮವಿಲ್ದಿರ ಇತ್ತು. ದೇವರು ಇವೆಲ್ಲ ಏನಾಗಲಿ ಮನುಷ್ಯನಿಗೆ ವಾಸಸ್ಥಾನ ಆಗಲಿ ಅಂತ ಕಮ್ಯಾಂಡ್ ಕೊಟ್ಟರು ನೋಡಿ ಅಂತೀನಿ. ಕಮ್ಯಾಂಡ್ ಕೊಟ್ಟಿದ ತಕ್ಷಣ ದೇವರು ಕಣ್ಣು ಕಾಣಿಸೋ ಅದ್ಭುತವಂತ ಶಕ್ತಿಯಿಂದ ಇದೆಲ್ಲವನ್ನು ದೇವರೇ ಮಾಡಿದ್ರು, ಸರಿ ಮಾಡ್ದಂತಾರೆ. ಹೇಗೆ ಹೇಗೆ ಅಂತ ಯೋಚನೆ ಮಾಡಿದ್ದೀನಿ. ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ರೀ, ಏನೋ ಬುರ್ಜ್ ಖಲೀಫೆ ತೊಡಿರ್ತೀರಿ, ಅದರ ಫುಲ್ ಸೂಪರ್ ಕಟ್ಟವ್ರೆ, ಅದರ ಎಲ್ಲ ಫಿನಿಷಿಂಗ್ ಆಗಿದ್ಮೇಲೆ ಆ ಬುರ್ಜ್ ಖಲೀಫಾ ಕಟ್ಟಿದ್ದು ಯಾರು ಅಂತಂದರೆ ನಾವೇನಂತಂತೀರಿ? ಯಾರಂತಂತೀರಿ? ಯಾರು ಹೆಸರು ಹೇಳ್ತೀರಿ? ಹಾಂ,
ಇಂಜಿನಿಯರ್ ಹೆಸರು ಹೇಳಿದ್ರು.
ಇಂಜಿನಿಯರ್ ಹೆಸರು ಹೇಳ್ತಾರೆ. ಆ್ಯಕ್ಚುಲಿ ಇಂಜಿನಿಯರ್ ಬಂದು ಕಟ್ಟಿರ್ತಾರ, ಇಂಜಿನಿಯರ್ ಒಂದು ಕಲ್ಲು ಕೂಡ ಮುಟ್ಟಿರ್ಲೇಬೇಕಾರೆ. ಯಾರು ಬಂದು ಕಟ್ಟಿರ್ತಾರೆ? ಎಲ್ಲ ಲೇಬರರ್ಸ್, ಕೆಲಸ ಮಾಡೋರು, ಆಳುಗಳು ಅಂದ್ರೆ. ಆದರೆ ಅವ್ರಿಗೆ ಏನು ಬರಲ್ಲ, ಕ್ರೆಡಿಟೇ ಬರಲ್ಲ. ಕ್ರೆಡಿಟ್ ಹೋಗೋದು ಯಾರಿಗೆ? ಆರ್ಕಿಟೆಕ್ಟ್, ಚೀಫ್ ಆರ್ಕಿಟೆಕ್ಟ್, ಇಂಜಿನಿಯರ್. ಇದೇ ಥರ ಯಾಕೆ ಗೊತ್ತಾ, ಆರ್ಕಿಟೆಕ್ಟ್ ಹೇಳ್ತಾನೆ, ಎಕ್ಸಿಕ್ಯೂಟ್ ಮಾಡೋದು ಯಾರಂತೆ? ಲೇಬರರ್ಸ್. ಇದೇ ಥರ ದೇವರು ನುಡಿದಿದ್ದು ಮಾತ್ರಕ್ಕೆ ಏನಾಯ್ತಂತೆ ಅಲ್ವೋ ತಿರುವಾಯ್ತಂತೆ. ನೋಡಿ ಕೀರ್ತನೆ 33ನೇ ಅಧ್ಯಾಯ 6-9, ಸ್ವಲ್ಪ ಜಲ್ದಿ ಓದಿ ವಾಕ್ಯಗಳು. ಕೀರ್ತನೆ 33 6-9.
ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ. ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ. ಭೂಲೋಕದವರೆಲ್ಲರೂ ಯಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸರ್ವವೂ ಸ್ಥಾಪನೆಯಾಯಿತು.
ಆಜ್ಞಾಪಿಸುತ್ತಲೇ ಸರ್ವ ಸ್ಥಾಪನೆ. ಹೇಗೆ? ಆತನಿಂದಲೇ ಸೃಷ್ಟಿಯಾದ, ಆತನೇ ಬಂದು ಮಾಡ್ಬಿಟ್ರ ಅದ್ದರಿ, ಗಾಡ್ಸ್ ಪವರ್. ನೋಡಿದ್ದ ಮಾತ್ರಕ್ಕೆ ಏನಾಯ್ತಂತೆ ಎಲ್ಲವ ಆಯ್ತು. ಅದಕ್ಕೆ ಆದಾಮ್ಗೆ ಏನು ಕೊಟ್ಟರು? ನಾವು ಆತ್ಮ ಕ್ಲಾಸಲ್ಲಿ ಓದಿದ್ದಿರಲ್ಲ, ದೇಹ ಇತ್ತು, ದೇಹಕ್ಕೇನಿಲ್ಲ, ಜೀವಶ್ವಾಸ ಇರಲಿಲ್ಲ. ಯಾವಾಗ ಈ ಕಣ್ಣಿಗೆ ಕಾಣಿಸಂಥ ಜೀವಶ್ವಾಸನ ಕೊಟ್ಟರೋ ಮನುಷ್ಯ ಏನಂತೆ ಬದುಕುವ ಪ್ರಾಣಿಯಾದನು. ಅಂದರೆ ನಾವೆಲ್ಲ ಏನು ಮಾಡ್ತಾರೆ, ಜೀವಶ್ವಾಸ ಉಸಿರಾಡ್ತಾರೆ ನೋಡಿ, ಕಣ್ಣು ಕಾಣಿಸ್ತದಾ? ಕಣ್ಣಿಗೆ ಕಾಣಿಸೋ ಅದ್ಭುತವಾದ ಶಕ್ತಿ ಇದು ನಮ್ಮ ದೇಹ ಜೊತೆಗೆ ಬಂದಾವಾಗ ನಮಗೇನು ಕೊಡ್ತಾರ್ರಿ? ಪ್ರಾಣ ಕೊಡ್ತಾರೆ, ಜೀವ ಕೊಡ್ತಾರೆ. ಇದೇ ಪವಿತ್ರ ಆತ್ಮನ ದೇವರು ಯಾರು ಕೊಟ್ಟಿದ್ದು? ಬೆಜಲೇಲ್ಗೆ ಕೊಟ್ಟಿದ್ದು. ಚೆನ್ನಾಗಿ ಅರ್ಥ ಆಯ್ತಾ? ಏನು ಮಾಡೋದಿಕ್ಕೆ? ಎಲ್ಲ ಶಿಲ್ಪಿ, ಎಲ್ಲ ಕೆತ್ತನೆಗಳೆಲ್ಲ ಮಾಡಿ ದೇವ್ರ ದೇವಸ್ಥಾನ ಗುಡಾರ ಕಟ್ಟೋದಿಕ್ಕೆ ಏನು ಮಾಡೋದು? ದೇವರು ಅವ್ರಿಗೆ ಕೊಟ್ಟರು. ಹಂಗೆ ಏನರ್ಥ? ಬೆಜಲಲ್ಲಿ ದೇವ್ರು ಬಂದು ತುಂಬಿಕೊಂಬಿಟ್ರ? ದೇವ್ರ ಬೆಜಲಲ್ಲಿ ಯಾರೋ ಒಂದು ವ್ಯಕ್ತಿ ಬಂದು ತುಂಬಿಕೊಂಬಿಟ್ರ? ಇಲ್ಲ ರೀ, ದೇವರ ಅದ್ಭುತವಂತ ಅವನು ಏನು ರೀ ಶಕ್ತಿ ರೀ. ಇದು ಕೊಟ್ಟಿದ ತಕ್ಷಣ ಬೆಜಲಲ್ಗೆ ಸುಲಭವಾಗಿ ದೇವ್ರ ಚಿತ್ತನ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡೋಕ್ಕೇನಾಯ್ತು, ಸಹಾಯ ಆಯಿತು. ಸ್ಯಾಮ್ಸನ್ ಗೊತ್ತಿದೆ ನಿಮಗೆ? ಸ್ಯಾಮ್ಸನ್ ಏನು ಮಾಡ್ದಂತೆ ಏನು ರೀ? ಎಲ್ಲ ಫಿಲಿಸ್ಟೈನ್ಸ್ ಬಂದ್ಬಿಟ್ಟು ಎಲ್ಲ ಹಾಕಿಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ದೇವ್ರ ಪವಿತ್ರ ಆತ್ಮ ಸ್ಯಾಮ್ಸನ್ ಬಂದಿದ್ದ ತಕ್ಷಣ ಏನು ಮಾಡ್ತೀರಿ? ಸ್ಯಾಮ್ಸನು ಎಲ್ಲ ಹಗ್ಗಗಳನ್ನ ಬಿಚ್ಚಿ ಹೊಡಿತಾರೆ ನೋಡಿರ್ತೀನಿ, ಕತ್ತೆ ದೌಡೆ ತಗೊಂಡು 1,000 ಜನ ಹೊಡಿತಾರಂತೆ ನೋಡಿರ್ತೀನಿ. ಎಲ್ಲಿ ಕೊಟ್ಟಿದ್ದಾರೆ? ನ್ಯಾಯಾಧಿಪತಿಗಳು 15ನೇ ಅಧ್ಯಾಯ 14-15 ಓದಿ, ಜಡ್ಜಸ್ 15 ಚಾಪ್ಟರ್ 14-15 ಓದಿ.
ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟು ಸೆಣಬಿನ ಹಾಗಾದವು. ಕೈಗೆ ಹಾಕಿದ್ದ ಬೇಡಿಗಳು ಕಳಚಿ ಬಿದ್ದವು. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತ್ತು, ಅದು ಇನ್ನೂ ಹಸಿ ಇತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1,000 ಜನರನ್ನು ಹತಿಸಿಬಿಟ್ಟು
ನೋಡ್ದ 1,000 ಜನ ಹೊಡೆದ್ಬಿಟ್ರಂತೆ. ಹೆಂಗೆ? ಪವಿತ್ರಾತ್ಮ ಬಂದ ತಕ್ಷಣ ಅನ್ನೇನರ್ಥ? ದೇವ್ರು ಬಂದು ತುಂಬ್ಕೊಂಬಿಟ್ರ? ಇಲ್ಲ ರೀ, ದೇವರ ಶಕ್ತಿ ದೇವ್ರು ಏನು ಮಾಡಿದ್ರು ಸ್ಯಾಮ್ಸನ್ ಕೊಟ್ಟಿ ನೋಡಿರ್ತೀನಿ, ಅದರ ಕಣ್ಣು ಕಾಣಿಸ್ತ ಅದ್ಭುತವಂತ ಶಕ್ತಿ ಬಂದ ತಕ್ಷಣ ಎಲ್ಲಿ ಇಲ್ದಿರೋ ಬಲ ಏನಿದೆ ಸ್ಯಾಮ್ಸನ್ ಬಂದ್ಬಿಟ್ಟು ನೋಡ್ತೀನಿ, ಹಗ್ಗನ್ನೆಲ್ಲ ಹಂಗೆ ಕಿತ್ತು ಬಿಸಾಕ್ತಾನೆ ರೀ. ಈ ಕಾಲದಲ್ಲಿ AK-47 ಕೊಟ್ಟರೆ 100 ಜನ ಗುರಿ ಇಟ್ಟು ಹೊಡೋದಕ್ಕೆ ಕಷ್ಟ, ಇವನು ಕತ್ತೆ ದೊಡ್ಡ ತೊಡೋದು 1,000 ಜನ ಏನು ಮಾಡ್ಕೊಂತೀರಿ ಅಥ ಮಾಡ ನೋಡಿರ್ತೀನಿ ಅಂದ್ರ ಏನ್ ಪವರ್! ದಟ್ ಈಸ್ ಗಾಡ್ಸ್ ಪವರ್. ಅದಕ್ಕೆ ಸೌಲ್ ರಾಜ ಏನಾಗಿದ್ದ? ದೇವ್ರಿಗೆ ವಿಧೇನಾಗಿದ್ದ ಫಸ್ಟು. ಯಾವಾಗ ದೇವ್ರಿಗೆ ಅವಿಧೇನ ಆಗ್ಬಿಡ್ತಾನೋ ದೇವ್ರ ತನ್ನ ಪವಿತ್ರಾತ್ಮ ಕಿತ್ಕೊಂಡ್ಬಿಡ್ತಾರೆ. ಅದರ ಪವಿತ್ರಾತ್ಮ ಹೋಗಿದ ತಕ್ಷಣ ಏನಾಗ್ಬಿಡ್ತಾರೆ? ಅಶುದ್ಧಾತ್ಮ ಬಂದ್ಬಿಡ್ತಾರೆ ಅವನಲ್ಲಿ, ಅದರ ಮೈಂಡ್ ಎಲ್ಲ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಏನೋ ದೇವ್ರಿದ್ರು, ದೇವ್ರು ತುಂಬ್ಕೊಂಡಿದ್ರು, ದೇವ್ರು ಬಿಟ್ಟು ಹೋಗಿದ ತಕ್ಷಣ ಚೇತನ್ ಬಂದು ತುಂಬ್ಕೊಂಡ್ಬಿಟ್ರಂತಾನ? ಏನ್ರಿ ಅದರ ಪವರ್, ಇನ್ಫ್ಲೂಯೆನ್ಸ್! ಯಾರು ಪ್ರಭಾವ, ಯಾರು ಒಂದು ಅದಿಂದಲಿ ಇವನಿದ್ದ ಅಲ್ವರ ಕಣ್ಣು ಕಾಣಿಸೋ ಅದ್ಭುತವಂತ ಶಕ್ತಿ ರೀ. ಮೈಂಡ್ ಏನಾಗ್ಬಿಡ್ತು ಫುಲ್ ಡಿಸ್ಟರ್ಬ್ ಆಗೋದಕ್ಕೆ ಶುರು ಆಗೈತೆ ರೀ. ಯಾರೋ ಬಂದ್ರೆ ತುಂಬಿಕೊಂಡಿದ್ದಾರೆ ರೀ ಅಲ್ವರ ಕಣ್ಣು ಕಾಣಿಸೋ ಅದ್ಭುತವಂತ ಶಕ್ತಿ. ಇದನ್ನೇ ಅಪೋಸ್ತಲ ಕೃತ್ಯಗಳಲ್ಲಿ ನಾವೇ ನೋಡ್ತೀರಿ, ಎರಡನೇದಲ್ಲಿ ಸಭೆಗೆ ಏನು ಮಾಡಿದ್ದು ಕೊಟ್ಟಿದ್ದು, ಸಭೆ ಕೊಟ್ಟಿದ್ದ ತಕ್ಷಣ ಸಭೆ ಏನು ಮಾತಾಡಿದ್ರು ತುಂಬ ಫಾಸ್ಟಾಗಿ ಎಲ್ಲರಿಗೂ ಅರ್ಥ ಆಗುತ್ತಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ರು ಮಾತಾಡೋರು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ಅದಕ್ಕೆ ಹೇಳೋದು ಏನ್ರಿ, ನೀವೇ ದರ್ವೇ ದೇವರ ಗರ್ಭಗುಡಿ ಅಂತ ಹೇಳ್ತಾರೆ ಕರೆಕ್ಟಾ? ಹಾಂ, ದೇವರ ಪವಿತ್ರ ಆತ್ಮ ನಮ್ಮನ್ನು ವಾಸ ಮಾಡ್ತಂತ ಹೇಳ್ತಾರ ಇಲ್ವಾ? ಹಂಗಾರೆ ಏನರ್ಥ, ದೇವರೇ ಬಂದು ವಾಸ ಮಾಡ್ಬಿಡ್ತಾರ? ದೇವರ ಅದ್ಭುತವಂತ ಒಂದು ಶಕ್ತಿ ನಮಗೆ ಕೊಟ್ಟಿರೋದನ್ನ ದೇವರು ಇದ್ರ ಮುಖಾಂತರ ನಮ್ಮಲ್ಲಿ ಏನ್ರಿ ವಾಸ ಮಾಡ್ತಾರೆ? ನೇರವಾಗಿರೋಂಥದ್ದಲ್ಲ ರೀ, ನೇರ ಪರಲೋಕ ಅಂದ್ಬಿಟ್ಬಿಟ್ಟು ದೇವ್ರ ಪರಲೋಕದಲ್ಲಿ ಬಂದ್ಬಿಟ್ಟು ನಮ್ಮ ಪಕ್ಕದಲ್ಲಿ ನಮ್ಮೊಳಗೆ ಕೂತ್ಕೊಂಡ್ಬಿಡ್ತಾರ. ಈ ಪವಿತ್ರಾತ್ಮ ಪ್ರೇರಣೆಯಿಂದನೇ ಹಳೆ ಕಾಲದಲ್ಲಿ ಎಲ್ಲ ಪ್ರವಾದಿಗಳು ಪ್ರವಾದಿಸಿರೋದು ಗೊತ್ತಾ? ಆ್ಯಕ್ಚುಲಿ ಇನ್ಫ್ಯಾಕ್ಟು ಪ್ರವಾದಿಗಳು ಪ್ರವಾದನೆ ಮಾಡ್ಬೇಕ್ರೆ ಏನು ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಪ್ರವಾದಿಗಳಿಗೆ ಗೊತ್ತಿಲ್ಲ ರೀ, ಆ ಥರ ಮಾತಾಡಿದ್ರೆ ನೋಡಿದ್ದೀನಿ. ಕೆಲವೊಂದು ವಾಕ್ಯ ಓದೋಣ, 2 ಪೇತ್ರ 1:21, 2 ಪೇತ್ರ 1:21 ಓದಿ.
ಯಾಕೆಂದರೆ ದೇವರ ದೇ ಯಾಕೆಂದರೆ ಯಾವ ಪ್ರವಾದನೆಯೋ ಎಂದೋ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು.
ದೇವರಿಂದ ಒಂದಿದ್ದನೇ ಮಾತಾಡೋದಂತೆ. ದಾನಿಯಲ್ಲಿ ಈ ಥರ ಮಾತಾಡ್ತಾರೆ, ಎಲ್ಲ ದರ್ಶನಗಳು ಹೇಳ್ಬಿಡ್ತಾರೆ. ಆದರೆ ಈ ದರ್ಶನದ ಅರ್ಥನೇ ಗೊತ್ತಾಗಲ್ಲ ರೀ ಅಲ್ವರ. ಅವ ದೇವತೆ ಪ್ರಶ್ನೆ ಕೇಳ್ತಾರೆ, ದೇವರಿಂದ ಅರ್ಥ ಹೇಳು ಅಂದ್ಬಿಟ್ಟು ದೇವ್ರು ಏನು ಹೇಳ್ತಾರೆ ದಾನಿಯಲ್ಗೆ, ದಾನಿ ನಿನಗಾಗಿ ಬರೆಯಲ್ಪಟ್ಟಿಲ್ಲ, ಅಂತ್ಯಕಾಲದಲ್ಲಿ ಮುದ್ರೆ ಹಾಕಲ್ಪಟ್ಟಿದೆ, ಮುಚ್ಚಲ್ಪಟ್ಟಿದೆ. ನೀನು ಹೋಗಿ ಏನು ಮಾಡಿ, ನೀನು ನಿದ್ರೆ ಮಾಡು ಅಂತ ಹೇಳ್ತಾರೆ. ನೋಡಿ ಓದೋಣ, ದಾನಿಯಲ್ 12:8, ದಾನಿಯಲ್ 12:8. ಹೋದ್ರೆ ಯಾರು ಬ್ರದರ್ ಸಿಸ್ಟರ್ಸ್ ದಯವಿಟ್ಟು ಸ್ವಲ್ಪ ಜಲ್ದಿ ಓದ್ಬೇಕು.
ಆಗ ನಾನು ಎನ್ನೊಡೆಯನೇ, ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ, ಹೋಗು.
ನೋಡ್ರ ಎಲ್ಲ ಮುದ್ರೆ ಆಗಲ್ಪಟ್ಟಿದೆ, ಹಾಗಾದ್ರೆ ದೇವರು ಹೋಲಿ ಸ್ಪೀಡ್ ಕೊಟ್ಟು ಬರ್ಸಿದ್ರು ಅರ್ಥ ತಿಳಿಸಿಲ್ಲ ರೀ. ಅದೇ ಕಣ್ಣು ಕಾಣಿಸೋ ಅದ್ಭುತವಂತ ಶಕ್ತಿ ಅದರ. ದೇವರು ಒಂದು ಆಲೋಚನೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ದೇವರು ನಮಗೆ ಕೊಡಂತ ಏನ್ರಿ ಒಂದು ಬುದ್ಧಿ ಜ್ಞಾನ ಒಂದು ಶಕ್ತಿ ರೀ ಅದರ. ಅದಕ್ಕೆ ಹೇಳೋದು ಅಪೋಸ್ತಲ ಪೌಲು, ನಮಗೆ ದೇವರು ಬಲ ಏನು ಮಾಡಿದ್ದಾರೆ, ಪ್ರೀತಿ ಶಿಕ್ಷೆಗಳನ್ನ ಆತ್ಮ ಏನು ಮಾಡೋದು ನಮಗೆ ಕೊಟ್ಟವ್ರೆ ಅಂತ ನೋಡಿ. ಇದಕ್ಕೆ ಬೈಬಲ್ ಅನ್ನೋ ಒಂದು ಎಕ್ಸಾಂಪಲ್ ಯೂಸ್ ಮಾಡ್ತಾರೆ ಅಲ್ವರ. ನೋಡ್ರಿ, ಇಬ್ರು ಫ್ರೆಂಡ್ಸ್ ಇದ್ದಾರಪ್ಪ ಅಲ್ಲ, ಇಬ್ರು ಫ್ರೆಂಡ್ಸ್ನ ಎಷ್ಟು ಎಕ್ಸಾಂಪಲ್ ತೊಗೊಂಡು, ಇವ್ರಿಬ್ರು ಏನ್ರಿ ಒಂದು ಕ್ಲೋಸ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಅಂತ ತೊಗೊಳಪ್ಪ. ಬೆಸ್ಟ್ ಫ್ರೆಂಡ್ಸ್ ಅನ್ನ ಹೆಂಗಿರ್ತಾರೆ, ಒಬ್ರು ಫೀಲಿಂಗ್ಸ್ ಇನ್ನೊಬ್ರು ಏನು ಮಾಡ್ತಾರೆ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ, ಯೋಚನೆ ಮಾಡಿ. ನಿಮ್ಗೆ ಯಾರೋ ಬೆಸ್ಟ್ ಫ್ರೆಂಡ್ಸ್ ಇದ್ರೆ ಸ್ವಲ್ಪ ಥಿಂಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡು ಬೇಜಾರಾಗಿದ್ದರೆ ಅವ್ನು ನೋಡಿದ ತಕ್ಷಣ ಅವ್ನು ಏನಕ್ಕೆ ಬೇಜಾರಾಗಿದ್ದ ನೀವು ಕಂಡುಹಿಡಿಬೋದಾ ಇಲ್ವಾ? ಕಂಡುಹಿಡಿಯಕ್ಕೆ ಆಗ್ತದ ಇಲ್ವಾ?
ಆಗುತ್ತೆ
ಆಗುತ್ತೆ, ಆಗ್ತದೆ. ಯಾಕೆ ಗೊತ್ತಾ, ನಿಮ್ಮ ಬೆಸ್ಟ್ ಫ್ರೆಂಡ್ ಅವನು ಏನಕ್ಕೆ ಬೇಜಾರಾಗಿದ್ದಾನೆ ಅಂತ ಅವ್ನು ನೋಡಿದ ತಕ್ಷಣ ಡೆಫ್ರೆಂಟಾಗಿ ಕಂಡುಹಿಡಿಯಕ್ಕೆ ಏನಾಗಿರ್ತದೆ ನಿಮ್ಗೆ ಆಗ್ತದೆ ಅದರ. ಆಗ ಅವ್ನು ಕೇಳಿದ್ರೆ ಹೇಳ್ತಾನ ಏನಕ್ಕಪ್ಪ ಬೇಜಾರಾಗಿದೆ ಅಂದರೆ, ಇಲ್ಲ ಬಿಡ ಅಂತ ಹೇಳ್ತಾರೆ. ಯಾಕೋ ಏನಾಯ್ತು, ಮಮ್ಮಿ ಬೈದ್ರೇನೋ, ಪಪ್ಪ ಬೈದ್ರೇನೋ, ಅದೇನಾಗ್ತಾರ ನೀವು ಹೇಳ್ತಿರಲ್ಲ ಅವಾಗ ಏನರ್ಥ, ಅವ್ನು ಏನಕ್ಕೆ ಬೇಜಾರಾಗ್ತಾನೆ ನಿಮ್ಗೆ ಚೆನ್ನಾಗಿ ಗೊತ್ತು. ಹೆಂಗೆ ಗೊತ್ತು ಇದು, ಹೆಂಗೆ ಗೊತ್ತಾಗ್ತದೆ ನಿಮಗೆ? ಹೆಂಗೆ ಅಂದರೆ ನೀವು ಒಂದು ಮೈಂಡ್ ಏನು ಮಾಡಿದಿರ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರೆ ಅದೇ ಬೆಸ್ಟ್ ಫ್ರೆಂಡ್, ಅಷ್ಟು ಹತ್ರವಾಗಿ ಏನಾಗಿದೆ ಅವನಿಗೆ ಪಳಗಿದ್ರ, ಆದ್ರಿಂದ ಅವ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಏನು ಮಾಡೋದು, ನೀವು ಅರ್ಥ ಮಾಡ್ಕೊಳಕಾಗಿದೆ. ಯಾಕೆ ಅವ್ರ ಬಗ್ಗೆ ಅಧಿಕವಾಗಿ ನೀವು ಏನು ಮಾಡಿದಿರ, ಅವನ್ನ ಧ್ಯಾನ ಮಾಡಿದಿರ, ಅವನ ಬಗ್ಗೆ ಅಧಿಕವಾಗಿ ಪಳಗಿದಿರ. ಇದೇ ಥರ ರೀ ನಾವು ದೇವ್ರ ಬಗ್ಗೆ ಅಧಿಕವಾಗಿ ಪಳಗಿದಷ್ಟು ದೇವ್ರ ಮೈಂಡ್ ನಮ್ಗೆ ಏನಾಗ್ತಾರೆ ಅರ್ಥ ಆಗ್ತಾರೆ. ನೋಡಿ ಅಪೋಸ್ತಲ ಪೌಲು ಹೇಳ್ತಾರೆ ಈ ಎಕ್ಸಾಂಪಲ್ನ, ಇಲ್ಲಿ 1 ಕೊರಿಂಥ 2:11 ಓದಿ ಮೊದಲು, ಆಮೇಲೆ 10ನೇ ವಾಕ್ಯ. 1 ಕೊರಿಂಥಿಯನ್ 2:11, ಆಮೇಲೆ 10th ವರ್ಸ್. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು.
ನೋಡ್ರ ಇದು ಹೇಳೋದು ಅಂದ್ರೆ ಮನುಷ್ಯನಂತ ಒಳಗಿನ ಆಲೋಚನೆಗಳು, ಅವ್ನ ಮನಸ್ಸಲ್ಲಿ ಏನ್ ಫೀಲಿಂಗ್ಸ್ ಇದೆಯೋ, ಯಾರು ಗೊತ್ತು, ಯಾರು ಗೊತ್ತಿಲ್ಲ, ಯಾರು ಮಾತ್ರ ಗೊತ್ತು ಏನ್ರಿ,
ಮನುಷ್ಯನ
ಆ ಮನುಷ್ಯನ್ ಮಾತ್ರ ಗೊತ್ತು. ಒಬ್ಬ ಮನುಷ್ಯನ ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಮನುಷ್ಯನೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಅದರ? ಗಂಡಲಿನ ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೊಳ್ತೀವಿ? ಇಂಟಿ ಇಂಟಿಲಿನ ಫೀಲಿಂಗ್ಸ್ ಗಂಡ? ಯಾಕೆ ಒಬ್ರೊಬ್ರು ಅಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಅದರ? ಫ್ರೆಂಡ್ಸ್ ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಫ್ರೆಂಡ್ಸ್ಗಳೇ ಅರ್ಥ ಮಾಡ್ಕೊ. ತಾಯಿ ಮಗು ಅಳ್ತಾ ಇದ್ದ ತಕ್ಷಣ ಗೊತ್ತಾಗ್ಬಿಡ್ತಾರೆ ಮಗು ಏನು ಕೇಳ್ತಾ ಇದೆ ಅಂತ ಅಲ್ವರ. ತಾಯಿ ಅರ್ಥ ಮಾಡ್ಕೊಂತಾರೆ, ಇದು ಫೀಲಿಂಗ್ಸ್, ದಿಸ್ ಇಸ್ ಖಂಡಿತವಾಗೂ ದಿಸ್ ಇಸ್ ಇನ್ವಿಸಿಬಲ್, ಅರ್ಥ ಕಣ್ಣು ಕಾಣದೇ ಇರೋಂಥದ್ದು. ಆಮೇಲೆ ನೆಕ್ಸ್ಟ್ ಹಾಗೆಯೇ
ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ.
ಯಾರು ಗ್ರಹಿಸ್ಕೊಳಕ್ ಸಾಧ್ಯ ಇಲ್ಲ ರೀ. ಅಂದ್ರೆ ದೇವ್ರ ಆಲೋಚನೆ ಮೈಂಡ್ ಹಿಂಗೆ ಅರ್ಥ ಮಾಡ್ಕೊಳ್ಳಿ. ಗಾಡ್ಸ್ ಮೈಂಡ್ ನಮ್ಮಲ್ಲಿ ಇರಬೇಕು. ಗಾಡ್ಸ್ ನಮ್ಮ ಮೈಂಡಲ್ಲಿ ಹಿಂಗೆ ಬರ್ತದೆ, ಅಧಿಕವಾಗಿ ಅವ್ರದ್ದು ಹತ್ರವಾಗಿ ಪಡೆದಷ್ಟು, ಅಧಿಕವಾಗಿ ಅವ್ರಿಗೆ ಹತ್ರವಾಗಿ ಇದ್ದಷ್ಟು ನಾವೇನಾಗ್ತದೆ ದೇವರಲ್ಲಿ ಬೆಳಿತೀರಿ. ಓದಿಂತೀರಿ ಇಲ್ಲಿ 10ನೇ ವಾಕ್ಯ ಓದಿದ್ರೆ ಅದಲ್ಲೇ. ಹಾಂ
ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು.
ನೋಡೋರ, ಇದನ್ನೇ ದೇವ್ರು ನಮ್ಗೆ ನೋಡೋ ಪವಿತ್ರಾತ್ಮ ಮುಖಾಂತರ ನಮ್ಗೆ ಪ್ರಕಟಿಸಿರೋದು. ಆಮೇಲೆ ಹಾ
ಆ ಆತ್ಮನು
ಹ್ಮ್
ಎಲ್ಲಾ ವಿಷಯಗಳನ್ನು,
ಹ್ಮ್
ದೇವರ ಅಗಾಧವಾದ ವಿಷಯಗಳನ್ನು ಕೂಡ
ನೋಡೋಣ.
ಪರಿಶೋಧಿಸುವವನಾಗಿದ್ದಾನೆ.
ದೇವ್ರ ಮೈಂಡ್ನೇ ಪರಿಶೋಧಿಸ್ತಾನೆ, ಅಗಾಧ ಡೀಪ್ ಥಿಂಗ್ಸ್ ಇನ್ ಮೈಂಡ್ ಆಫ್ ಗಾಡ್. ಇದಕ್ಕೆ ಯಾರಿಗೂ ತಿಳಿದಂತ ರಹಸ್ಯಗಳನ್ನ ದೇವ್ರು ನಮ್ಗೆ ಹಿಂಗೆ ತಿಳಿಸಿರ್ ಗೊತ್ತಾ? ತನ್ನ ಪವಿತ್ರಾತ್ಮನ ಮುಖಾಂತರ ಕಣ್ಣು ಕಾಣಿಸ ಅದ್ಭುತವಾದ ಶಕ್ತಿ, ಇದನ್ನೇ ಕ್ರಿಸ್ತನ್ ಕೊಟ್ಟಿದ್ದು. ಅರ್ಥ ಆಯ್ತಾರ? ಯಾಕೆ ಅವ್ರೇ ಮಾಡಕ್ಕೋ? ದೇವ್ರ ಚಿತ್ತನ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಇನ್ನ ಆತನ ಚಿತ್ತನ ಭೂಲೋಕದಲ್ಲಿ ನೆರವೇರಿಸ್ಬೇಕು. ಎಂತೆಂಥ ಏಟುಗಳು ತಿಂದವರು ಯೇಸುಕ್ರಿಸ್ತ ಹೆಂಗೆ ಬಂದ್ಬಿಡ್ತೋ? ನ್ಯಾಚುರಲ್ ಮ್ಯಾನ್ ಕೆಲ್ ಸಾಧ್ಯ ಇಲ್ಲ ರೀ. ಇವರಿಗೆ ಪವಿತ್ರಾತ್ಮನ ಪವರ್ ಕೊಟ್ಟಿರೋದ್ರಿಂದ ಅದು ಹೆಂಗೆ ಕೊಟ್ರ? ಅಳ್ತೆ ಇಲ್ದ್ರೆ ಕೊಟ್ರಂತೆ ರೀ. ನೋಡಿ ಬೈಬಲ್ ಹೇಳ್ತಾರೆ ಅಪೊಸ್ತಲ ಕೃತಿಗಳು 10:38, ಅಪೊಸ್ತಲ ಕೃತಿಗಳು 10:38. ಹ್ಞೂ ಗೊತ್ತ್ರಿ, ಬ್ರದರ್ಸ್ ಸಿಸ್ಟರ್ಸ್ ಎಷ್ಟು ಜನ ಇದಿರಲ್ಲ?
ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು.
ನೋಡ್ರ, ಕ್ರಿಸ್ತನ್ನ ದೇವ್ರ ಏನ್ ಮಾಡಿದಂತೆ? ಪವಿತ್ರಾತ್ಮದಿಂದಲೂ ಬಲದಿಂದ ಏನ್ ಮಾಡಿದಂತೆ? ಅದೇ ಅಭಿಷೇಕ ಮಾಡ್ರಂತೆ ನೋಡ್ರ. ಅದರ ಗಾಡ್ ಹ್ಯಾಸ್ ಅನಾಯಿಂಟೆಡ್ ಜೀಸಸ್ ವಿತ್ ದ ಹೋಲಿ ಸ್ಪಿರಿಟ್ ಪವರ್ ಅಂತ ಏನ್ ಮಾಡ್ತಾರೆ ಬೈಬಲ್ ಕ್ಲೀನಾಗಿ ಹೇಳ್ತಾರೆ. ಅದರ ಇದೇ ಪವಿತ್ರಾತ್ಮನ ನಮಗ್ ಸಭೆ ಕೊಟ್ಟಿರೋದು. ಕ್ರಿಸ್ತನ್ ರಾಜ್ಯದಲ್ಲಿ ಪ್ರತಿಯೊಬ್ಬ ಜನಕ್ಕೂ ಕೊಡ್ತಾರೆ, ಇಸ್ರೇಲ್ ರಾಜ್ಯಕ್ಕೂ ಕೊಡ್ತಾರೆ. ನೋಡಿದ್ರಲ್ಲ ಇಸ್ರೇಲ್ ಅಲ್ಲಿ 3ನೇ ಮಹಾಯುದ್ಧ, ಅವ್ರಿಗೆ ಇನ್ನೂ ಪವಿತ್ರಾತ್ಮ ಕೊಟ್ಟಿಲ್ಲ, ಕೊಡ್ತಾರೆ. ಇದೆಲ್ಲ ಪಾಠಗಳಿದೆ ದೇವ ಚಿತ್ರ ನೋಡೋಣ, ಪ್ರವಾದನೆಗಳೆಲ್ಲ ಬೈಬಲ್ ಇರೋ ಪ್ರವಾದನೆಗಳು ನೋಡೋಣ. ನನಗೆ ಕನಸು ಬಂತು, ದರ್ಶನ ಬಂತು, ಅದೆಲ್ಲ ಬೇಡ, ಬೈಬಲ್ನ ಪ್ರವಾದನೆಗಳು ನೋಡೋಣ ಇಸ್ರೇಲ್ ಬಗ್ಗೆ. ಅದರ ಅವ್ರಿಗೂ ದೇವ್ರ ಪವಿತ್ರಾತ್ಮ ಕೊಡ್ತಾರೆ, ಕಣ್ಣುಗಳನ್ನ ತೆರೀತಾರೆ. ಅದರ ಇದೇ ಪವಿತ್ರಾತ್ಮನ ಸಭೆಗೆ ಕೊಡ್ತೀನಿ ತಿಳಿದರೆ ಯೇಸು ಕ್ರಿಸ್ತ. ನೋಡಿ ಅವಾಗ ಹೇಳ್ಬೇಕು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಲೂಕ್ 24:49, ಲೂಕ್ 24:49.
ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ.
ಹ್ಮ್
ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು.
ನೋಡ್ರ, ದೇವರು ಪರಲೋಕದಿಂದ ಹೆಂಗ್ ಓದಿಸ್ಕೊಡ್ತಾರೆ, ಮೇಲಿನ ಲೋಕದಿಂದ ಹೆಂಗ್ ಕೊಡ್ತಾರಂತೆ? ಬಲ. ಅಂದ್ರೆ ಇದಕ್ಕೆ ಅಪಷ್ಟು ಬಿಡೋದು, ಬಲ ಪ್ರೀತಿ ಶಿಕ್ಷಣಗಳ ಆತ್ಮ. ಈ ಬಲನ ದೇವ್ರು ಕೊಡೋ ತನಕ ಯೆರೂಸಲೇಮ್ ಏನ್ ಮಾಡಿ ನೀವು ಕಾದುಕೊಂಡಿರಿ ಅಂತ ಹೇಳ್ತಾರೆ. ನೋಡ್ರ, ಹಂಗ ಅದಕ್ಕೆ ಹೇಳ್ದ ಹೋಲಿ ಸ್ಪಿರಿಟ್ ಇಸ್ ದ ಪವರ್ ಆಫ್ ಗಾಡ್, ಸಮಥಿಂಗ್ ವಿಚ್ ಇಸ್ ಇನ್ವಿಸಿಬಲ್. ಅದೊಂದು ವ್ಯಕ್ತಿ ಅಲ್ವೇ ಅಲ್ಲ, ದೇವರು ಕಣ್ಣು ಕಾಣಿಸ ಅದ್ಭುತವಂತ ಶಕ್ತಿ. ಅದರ ಇದಕ್ಕೆ ಅಪೊಸ್ಟಲ್ ಪೌಲ್ ಹೇಳೋದು, ಪವಿತ್ರಾತ್ಮನ ನಿಂದಿಸ್ಬೇಡಿ. ಯೋಚನೆ ಮಾಡಿ, ಪವಿತ್ರಾತ್ಮ ವ್ಯಕ್ತಿಯನ್ನು ಹೆಂಗೆ ನಿಂದಿಸಕ್ಕೆ ಸಾಧ್ಯ? ಆ ವಾಕ್ಯ ಬರ್ತದ? ಪವಿತ್ರಾತ್ಮ ಭರಿತವರಾಗಿ ಹೆಂಗೆ ಒಂದು ವ್ಯಕ್ತಿ ಆಗ್ಬಿಟ್ರೆ ಪವಿತ್ರಾತ್ಮನಲ್ಲಿ ನಾವು ಭರಿತರಾಗಿರೋಕ್ಕೆ ಸಾಧ್ಯನಾ? ಹಾಂ, ಖಂಡಿತವಾಗಿ ಸಾಧ್ಯನಾ? ಯೋಚನೆ ಮಾಡ್ರಿ, ಒಬ್ಬ ವ್ಯಕ್ತಿನ ಹೆಂಗೆ ತುಂಬಿಸ್ಕೊಳಕ್ಕೆ ಸಾಧ್ಯ ನಮ್ಮಲ್ಲಿ? ಅದು ಕಣ್ಣು ಕಾಣಿಸ ಅದ್ಭುತವಾದ ಶಕ್ತಿ ಆಗಿರೋದು ಮಾತ್ರ ನಮ್ಮಲ್ಲಿ ತುಂಬಿಸ್ಕೊಳಕ್ಕೆ ಏನ್ರಿ ಸಾಧ್ಯ ರೀ? ಅಪ್ಪ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಇದನ್ನ ನಾವು ಬಹು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಅಧಿಕವಾಗಿ ದೇವರಲ್ಲಿ ಪಳೆದಷ್ಟು ನಾವು ದೇವ್ರ ಬಗ್ಗೆ ಏನ್ ಮಾಡ್ತೀರಿ, ಅಧಿಕವಾಗಿ ನಾವು ಬೆಳಿತೀರಿ, ಅಧಿಕವಾಗಿ ಅದ್ರಲ್ಲಿ ಭರಿತವರಾಗಿರ್ತೀರಿ. ಹೇಳ್ತಿರ್ ಗೊತ್ತಾ ಮಕ್ಳಿಗೆ, ಏ ಮೂಲತ್ತು ಮೊಬೈಲ್ ನೋಡೋ ಕೂಡ ಮೊಬೈಲಲ್ಲೇ ಮುಳುಗಿರ್ತೀಯ ಅನೇ ಅರ್ಥ? ಅವ್ನು ಮೊಬೈಲಲ್ಲಿ ಮುಳುಗ್ಬಿಟ್ಟನೆ ಅಲ್ಲರ, ಮೊಬೈಲಿಂದ ಭರಿತವನಾಗ್ಬಿಟ್ಟವನೇ. ಇದೇ ಥರ ನಮಗ್ರಿ, ನಾವೆಷ್ಟು ಬೈಬಲ್ಗೆ ಹತ್ರವಾಗಿರ್ತೀವೋ, ಎಷ್ಟು ದೇವ್ರಿಗೆ ಹತ್ರ ಹೋಯ್ತೋ ಅಷ್ಟು ಒಳ್ಳೇದು. ಅದಕ್ಕೆ ಈ ಒಂದು ಬೈಬಲ್ನಲ್ಲಿ ದೇವರ ಪವಿತ್ರ ಆತ್ಮಕ್ಕೆ ತುಂಬ ಹೆಸರುಗಳು ಕೊಟ್ಟಿದೆ. ಅಂದ್ರೆ ದೇವರ ಆತ್ಮ, ಬುದ್ಧಿ ಶಕ್ತಿಗಳ ಆತ್ಮ, ಕ್ರಿಸ್ತನ ಆತ್ಮ, ಸತ್ಯದ ಆತ್ಮ, ಜ್ಞಾನ ತಿಳುವಳಿಕೆ ಬುದ್ಧಿ ಆತ್ಮ, ಅನೇನರ್ಥ ಇಷ್ಟೊಂದು ಪವಿತ್ರ ಆತ್ಮಗಳಿದೆ ಅಂತಲ್ಲ ರೀ, ಒಂದೇ ಪವಿತ್ರ ಆತ್ಮನ ಹಲವಾರು ಏನ್ರಿ ಕೆಲಸಗಳು. ಇದೇ ಥರ ಬೈಬಲ್ ದುಷ್ಟ ಆತ್ಮಗಳು ಕೂಡ ಬರೆದವ್ರೆ. ಅದರ ಏನ್ರಿ, ಹೇಡಿತನದ ಆತ್ಮ, ಲೋಕದ ಆತ್ಮ, ಕ್ರಿಸ್ತ ವಿರೋಧಿ ಆತ್ಮ, ಸೋಂಬೇರಿತನದ ಆತ್ಮ, ಅದೇನಂತ ಸೇತನ ಇಷ್ಟೊಂದು ಜನ ಆಗೋದನ್ನ ಇಲ್ಲ, ಒಬ್ಬನೇ ಸೇತನ, ಅವನ ಕ್ರಿಯೆಗಳೇನ್ರಿ ಇದನ್ನ ಹೇಳಿರೋದು. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಕಲೇ ಇದನ್ನ ಬಹು ಸ್ಪಷ್ಟವಾಗಿ ನೋಡ್ಕೊಂಡು ತಿಳಿದಿರ್ತಾರೆ. ಪವಿತ್ರ ಆತ್ಮನ ಏನ್ರಿ, ಕಣ್ಣು ಕಾಣಿಸಿದಂಥ ಅದ್ಭುತವಂತ ಶಕ್ತಿ. ಓಕೆನಾ? ಸರಿ, ಅದಕ್ಕೆ ನಾವು ಏನು ಮಾಡೋಣ? ಹಾಂ ಏನ್ರಿ, ಹಾಂ ಈ ಕ್ಲಾಸ್ನ ಇಲ್ಲಿ ಪವಿತ್ರ ಆತ್ಮ ಇವತ್ತು ಎಂಡ್ ಮಾಡೋಣ. ನೆಕ್ಸ್ಟ್ ವೀಕು ಇನ್ನ 2 ಸಾಕ್ಷಿಗಳಿದೆ. ಅಂದ್ರೆ ಆ 2 ಸಾಕ್ಷಿಗಳು ಯಾವುದು ಅಂತ ನಾವೇ ಮಾಡೋಣ, ಮುಂದಿನ ವಾರ ಓದೋಣ. ಅದರ ಅದಕ್ಕಿಂತ ಮುಂಚೆ ಒಂದೇ ಒಂದು ವಾಕ್ಯ ಓದ್ಬಿಡೋಣ. ಏನಪ್ಪ ಅಂತಂದ್ರೆ 2ನೇ ಯೋಹಾನ 9ನೇ ವಾಕ್ಯ ಓದಿ, 2 ಜಾನ್ Verse 9, ಯಾರು ಓದಿ? ಸೆಕೆಂಡ್ ಜಾನ್ ವರ್ಸ್ 9.
ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ.
ಆಮೇಲೆ
ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು.
ನೋಡಿದ್ರ, ಆ ಉಪದೇಶದಲ್ಲಿ ನೆಲೆಗೊಂಡಿರೋವನಿಗೆ ತಂದೆ ಮತ್ತೆ ಮಗನ ಅನ್ಯೋನ್ಯತೆ ಉಂಟು. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಕ್ ಬರೋ ವಾರದಲ್ಲಿ ಮಾಡೋಣ, ನಾವು ಸ್ಟಡಿ ಮಾಡೋಣ. ಓಕೆನಾ? ದೇವಿ ವಾಕ್ಯಗಳನ್ನ ಆಶೀರ್ವದಿಸಲಿ. ಸಹೋದರ ಸಹೋದರಿಗಳೇ, ಅದರ ಈ ವಾಕ್ಯನ ಇನ್ನೊಂದ್ಸರಿ ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ, ಯೂಟ್ಯೂಬ್ ಕಳಿಸ್ಕೊಡ್ತೀನಿ ಲಿಂಕು, ಅದನ್ನು ಕೇಳಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆಲ್ಲ ಅಪ್ಡೇಟ್ಗಳು ಬರ್ತಾರೆ. ಓಕೆನಾ? ಸರಿ, 8 ಗಂಟೆಗೆ ಇನ್ನೊಂದು ಕ್ಲಾಸ್ ಕೂಡ ಇರ್ತಾರೆ. ಯಾರೋ ಆಸಕ್ತಿನ ಜಾಯ್ನ್ ಆಗೋರಿದ್ದರೆ ನೀವೇನು ಮಾಡ್ತಾರೆ, ನೀವು ಜಾಯ್ನ್ ಆಗ್ಬೋದು. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ.